प्रविश्य मम वाचं मां प्रसुप्तां सञ्जीवयेत् शक्तिहरस्वतां न अन्यांश्च हस्तचरणश्रवणत्वदाति प्राणान् नमो भगवते पुरुषाय तुभ्यं जयति हरिरचिन्त्यः सर्वदेवैकवन्द्यः परमगुरुरभीष्टावर्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदोनः तस्मात् ब्रह्मेन्द्ररुद्रादिदेवतानां त्रयोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय शिरीशाय गुणराशये हृद्याय शुद्धविद्याय मत्वाय च नमो नमः लसतु श्रीमदानन्दतीर्थेन्दुर्नोहृदम्बरे यद्वचश्चन्द्रिका स्वान्तसन्तापं मणिकृन्दति वाणिते करवाण्यम्बरचरणं हृदि सर्वदा मद्वाक्यसरणिर्भूयात् श्रीमदाचार्यपादः हराय भजकानिष्ठहराय पुरवैरिणे भवाय पुरते शिवाय शिरसानुराीडे चेतोऽभिमानिनः यूयं सर्वे प्रकुरुता मनो मे मध्वभावकम् श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम् राजराजगुरूं वन्दे रघुत्तमगुरूं तथा राघवेन्द्रान् तथा सर्वान् सद्गुरून् प्रणतोऽस्मि पूज्याय राजधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णभूतमतानुगाः वैष्णवा विष्णुहृदयाः तन्नमस्ते गुरून् मम श्रीगुरुभ्यो नमः हरिः ओम् ಪರಮ ಪವಿತ್ರವಾದ ಲಕ್ಷ್ಮೀಶೋಧನ ಅಂತಕ್ಕಂಥ ಶ್ರೀ ವಾಜರಾಜಸ್ವಾಮಿಗಳ ಕೃತಿಯನ್ನು ಕುರಿತು ಒಟ್ಟು 3 ದಿವಸಗಳ ಕಾಲದ ಪ್ರವಚನ ಇಲ್ಲಿ ಏರ್ಪಾಟಾಗಿದೆ. ಶ್ರೀ ವಾಜರಾಜಸ್ವಾಮಿಗಳು ಇಡೀ ನಮ್ಮ ವೈಷ್ಣವ ವೇದಾಂತ ಇತಿಹಾಸದಲ್ಲಿ ತುಂಬ ವಿಶಿಷ್ಟವಾದಂಥ ಸ್ಥಾನ ಹೊಂದಿರತಕ್ಕಂಥ ಮಹಾನುಭಾವರಲ್ಲಿ ಸೇರಿರತಕ್ಕಂಥವರು. ಅವರು ಮಾಡಿರತಕ್ಕಂತಹ ವಿಶೇಷವಾದ ಗ್ರಂಥ ರಚನೆ ಮತ್ತು ಮಹಿಳೆಗಳು ಬಹಳ ಅಪೂರ್ವವಾದವು. ಬಹಳ ಅಪೂರ್ವ. ಇವತ್ತು ಒಬ್ಬರು ವಾದಿರಾಜಸ್ವಾಮಿಗಳು, ಒಬ್ಬರು ರಾಘವೇಂದ್ರ ಸ್ವಾಮಿಗಳು, ಇಬ್ಬರು ಸಹ ಭಕ್ತರಿಗೆ ತೀರ ವಿಶಿಷ್ಟ ರೀತಿಯಲ್ಲಿ ಉಪಕಾರ ಮಾಡತಕ್ಕಂತಹ ಮಹಾನುಭಾವರು. ಇಬ್ಬರು ಸಶರೀರ ವೃಂದಾವನ ಪ್ರವೇಶ ಮಾಡಿದಂತಹ ಮಹಾಯೋಗಿಗಳು. ಮತ್ತೊಂದು ಕಡೆಗೆ ಕಲ್ಪವೃಕ್ಷ ಕಾಮಧೇನು ಅಂತೇಳಿ ಭಕ್ತರ ಪಾಲಿಗೆ ಅತ್ಯಂತ ಸ್ಮರಣೀಯರಾದಂಥವರು. ಕಾಮಧೇನುರು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾಕರೋ ವಾಜಿರಾಜ ಶ್ರೀಪಾದೋ ಅಭೀಷ್ಟದಸ್ತ. ಹೀಗೆ ಕಾಮಧೇನು ಮೊದಲಾದಂತಹ ಧೇನು ಮೊದಲಾದವರುಗಳು ಕಾಮಿತಾರ್ಥಪ್ರದನು, ಹಾಗೆ ಶ್ರೀ ವಾಜರಾಜಸ್ವಾಮಿಗಳು ಕಾಮಿತಾರ್ಥಪ್ರದರು ಅಂತ ಪ್ರಸಿದ್ಧವಾದರೆ, ರಾಘವೇಂದ್ರ ಸ್ವಾಮಿಗಳಂತೂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಪ್ರಸಿದ್ಧರಾದವರು. ಇವರಲ್ಲಿ ಶ್ರೀ ವಾಜರಾಜಸ್ವಾಮಿಗಳ ಇನ್ನೂ ಹೆಚ್ಚಿನ ಕೆಲವು ವಿಶೇಷಗಳು ಅಂದರೆ, ಕನ್ನಡದಲ್ಲಿ ಬಹಳಷ್ಟು ದೇವರನಾಮ ಬರೆದ ಹಿರಿಮೆ ಅವರು. ರುಕ್ಮಿಣಿ ಶಿವಿಜಯ, ಯುಕ್ತಮಲ್ಲಿಕ, ಸರಸಭಾರತಿ ವಿಲಾಸ ಮೊದಲಾದ ಅನೇಕ ಗ್ರಂಥಗಳನ್ನು ಸಂಸ್ಕೃತದಲ್ಲಿ ಬರೆದಂಥ ಹಿರಿಮೆ ಒಂದು ಕಡೆಯಾದರೆ, ಹಯವದನ ಅಂತಕ್ಕಂಥ ಅಂಕಿತದಿಂದ 100 ದೇವರನಾಮಗಳನ್ನು ಬರೆದಂಥ ಕೀರ್ತಿಯವರು. ದೇವರನಾಮಗಳು, ಉಗಾಭೋಗಗಳು, ಸುಡಾದಿಗಳು ಬಹಳ ಅಪಾರ ಸಂಖ್ಯೆಯಲ್ಲಿ ಬರೆದಿದ್ದಾರೆ. ಜೊತೆಗೆ ಪ್ರತ್ಯೇಕ ಕೃತಿಗಳು, ಸ್ವಪ್ನಪದ, ಗುಂಡಕ್ರಿಯೆ ಅಂತ ಒಂದು, ಈ ಲಕ್ಷ್ಮೀಶೋಭನ ಹಾಡು, ವೈಕುಂಠ ವರ್ಣನೆ ಮೊದಲಾದ ಅನೇಕ ದೀರ್ಘ ಕೃತಿಗಳನ್ನು ಕೂಡ ಬರೆದಿರೋದು ಅವರ ಮತ್ತೊಂದು ಹಿರಿಮೆ. ಈಗ ವಾದಿರಾಜಸ್ವಾಮಿಗಳು ಕನ್ನಡದಲ್ಲಿ ಬಹಳ ವಿಶೇಷವಾದಂಥ ಸಾಹಿತ್ಯ ಕೊಟ್ಟಂಥವರಲ್ಲಿ 100 ಶ್ರೀಪಾದರಾಜರು, ಶ್ರೀವ್ಯಾಸರಾಜರು, ಶ್ರೀ ವಾದಿರಾಜರು 3 ಸಹ ಸಂಸ್ಕೃತ ಹಾಗೂ ಕನ್ನಡ ಇದರಲ್ಲೂ ಎಲ್ಲರಲ್ಲೂ ಕೂಡ ಬಹಳ ವ್ಯಾಪಕವಾಗಿ ಗ್ರಂಥ ರಚನೆ ಮಾಡಿದರು. ವಾದಿರಾಜಸ್ವಾಮಿಗಳ ಕೃತಿಗಳಲ್ಲಿ ರುಕ್ಮಿಣೀಶ ವಿಜಯ ಒಂದು ಕಲ್ಯಾಣದ ಕಥೆ, ಲಕ್ಷ್ಮೀಶೋಭನ ಹಾಡು ಇನ್ನೊಂದು ಕಲ್ಯಾಣದ ಕಥೆ. ಅದು ಸಂಸ್ಕೃತದಲ್ಲಿ ಬಂದ ಕಲ್ಯಾಣದ ಕಥೆ, ಇದು ಕನ್ನಡದ ಕಲ್ಯಾಣ ಕಥೆ. ಅದು ರುಕ್ಮಿಣಿ ಕೃಷ್ಣರ ಕಲ್ಯಾಣ ಕಥೆ, ಇದು ಲಕ್ಷ್ಮೀ ನಾರಾಯಣರ ಕಲ್ಯಾಣದ ಕಥೆ. ಲಕ್ಷ್ಮೀ ನಾರಾಯಣರು ಕೃಷ್ಣ ರುಕ್ಮಿಣಿಯರಾದ್ದರಿಂದ ಎರಡು ಒಂದೇ ವಿಧವಾದಂತಹ ಕಥೆಗಳು. ಲಕ್ಷ್ಮೀ ನಾರಾಯಣರ ಕಲ್ಯಾಣವನ್ನ ಎರಡು ಕಡೆಗೂ ಹಾಡಿದ್ದಾರೆ ಎಂಬುದು ವಿಶೇಷ. ಸಂಸ್ಕೃತ ಹಾಗೂ ಕನ್ನಡ ಎರಡರಲ್ಲೂ ಸಹ ಭಗವಂತನ ವಿಶೇಷವಾದ ಮಹತ್ವವನ್ನ, ಈ ಲಕ್ಷ್ಮೀ ನಾರಾಯಣರ ಕಲ್ಯಾಣವನ್ನು ಹಾಡಿರತಕ್ಕಂತಹ ಕೀರ್ತಿ ಶ್ರೀ ವಾದಿರಾಜ ಸ್ವಾಮಿಗಳದ್ದು. ಅವರು ಒಂದು ಸಲ ಸಂಚಾರ ಕ್ರಮೇಣ ಯಾವುದೋ ಒಂದು ಊರಿಗೆ ಹೋಗಿದ್ರು. ಅಲ್ಲಿ ಒಂದು ವೈಭವದ ಮದುವೆ ನಡೆದಿತ್ತು. ಅವರ ಜಮೀನ್ದಾರನ ಮಗಳ ಮದುವೆ, ಜಮೀನುದಾರನ ಮಗಳ ಮದುವೆ. ಸಹಜವಾಗಿಯೇ ಊರು ಜನಗಳೆಲ್ಲ ಸೇರಿತು. ಮತ್ತು ಅಧಿಕಾರಿಗಳ ಮನೆಯ ಮದುವೆ ಅಂದರೆ ವರ್ಕರ್ ನೌಕರರೆಲ್ಲ ಸೇರೋದು ಪದ್ಧತಿ. ಜಮೀನ್ದಾರರು ಅಂದ್ರೆ ಊರಿಗೆ ರಾಜರಿದ್ದಾಗ ಲೆಕ್ಕ ಅವನು ಹೆಚ್ಚು ಕಡೆ. ಹೀಗಾಗಿ ತುಂಬಾ ಜನ ಸೇರಿದ್ದಾರೆ. ಅವನು ಒಳ್ಳೆ ವ್ಯಕ್ತಿ ಬೇರೆ, ಜೊತೆಗೆ ಒಳ್ಳೆ ರೀತಿಯಲ್ಲೇ ಜನಗಳನ್ನ ಪಾಲಿಸಿದವನು. ಅಭಿಮಾನ ಬೇರೆ. ಎಲ್ಲ ಸೇರಿ ವಿವಾಹ ನಡೀತಾ ಇದೆ. ಇನ್ನೇನು ವರನ ಕರ್ಕೊಂಡು ಬರ್ತಾ ಇದ್ದಾರೆ ಹಸೆಮಣೆ. ಆ ಸನ್ನಿವೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ವರ ಜೋರಾಗಿ ಕೂತ್ಕೊಂಡು ಬಿದ್ದುಬಿಟ್ಟಂತೆ ಕೆಳಗಡೆ. ತಕ್ಷಣ ಎಲ್ಲ ಹೋಗಿ ನೋಡುತ್ತಾರೆ, ಅವರ ರುಮಾಲಿ ಕೆಳಗುದ್ದು ಹೋಗಿದೆ. ಅದರಿಂದ ಒಂದು ಹಾವು ಹೊರಗೆ ಬರ್ತಾ ಇದೆ, ಚಿಕ್ಕ ಹಾವು ಸೇರ್ಕೊಂಡಿರ್ತಂತೆ, ಕಚ್ಚಿ ಹೊರಗೆ ಬರ್ತಾ ಇದೆ. ನೋಡಿದ್ರೆ ನಾನು ಏನು ಮಾಡಾಗಿಲ್ಲ. ಕೆಲವು ಹಾವನ್ನು ಹಿಡಿದ ಹಾವಳೆ ಆ ಕಡೆ ಹೋಗ್ತಾ ಇದ್ದಾರೆ. ಕೆಲವರು ಬಂದು ಪ್ರಯತ್ನ ಪಡ್ತಿದ್ದಾರೆ. ಏನು ಪ್ರಯತ್ನ ಪಟ್ಟರು ಅವನು ವಿಷ ಏರ್ತಾ ಹೋಗ್ತಾ ಇದೆ ಹೊರತು ಅವನು ಸತ್ತಿಲ್ಲ, ಸಾಯ ಸ್ಥಿತಿಗೆ ಬರ್ತಾ ಇದ್ದಾನೆ. ಸಾಮಾನ್ಯ ಇವತ್ತಂತೂ ಬೇರೆ ಬೇರೆ ರೀತಿಯ ಔಷಧಿಗಳ ಪದ್ಧತಿ. ಹಿಂದಿನ ಕಾಲಕ್ಕೆಲ್ಲ ವಿಷ ನಿವಾರಣೆಗೆ ಒಳ್ಳೆ ನಿಪುಣರಾದ ಜನ ಇರ್ತಿದ್ರು, ಬಹಳಷ್ಟು ಪರಿಣಿತರು. ಈ ಗರುಡ ಮಂತ್ರ ಸಿದ್ಧಿ ಇದ್ದವರು ಅಥವಾ ಕೆಲವು ಮೂಲಿಕೆಗಳ ಸಿದ್ಧಿ ಬರೆದವರು. ಹೀಗಾಗಿ ಆಗಿನ ಕಾಲಕ್ಕೆ ಅಂಥವ್ರ ಕೈಲಿ ಸಿಕ್ಕರೆ ಹಾವಿನಿಂದ ಕಚ್ಚಲ್ಪಟ್ಟವರು ಬದುಕೋದು ಅಥವಾ ಅಸಾಧ್ಯ ಕೆಲಸ ಆಗಿರಲಿಲ್ಲ. ಆದರೆ ಅವರಿಗೆ ಮಾತ್ರ ಅದು ಕ್ಷಣ ಕ್ಷಣಕ್ಕೂ ವಿಷ ಏರ್ತಾ ಇದೆ, ಏನಿಲ್ಲ ಏನೇನು ಸಾವಿನ ಹತ್ರ ಬರ್ತಾ ಇದ್ದಾರೆ. ಜೀವಿಂದಾರ ಮಾಡಿದ್ದೆಲ್ಲ ಆಯ್ತು. ಸಾಮಾನ್ಯರಿಗೆ ಎಲ್ಲ ವೈದ್ಯರು ಸಿಗೋದಿಲ್ಲ, ಆದರೆ ಶ್ರೀಮಂತರಿಗೆ ಸಿಗ್ತಾರೆ. ಶ್ರೀಮಂತ ಬೇರೆ, ಅಧಿಕಾರಿ ಬೇರೆ. ಆದ್ರಿಂದ ಎಲ್ಲ ಬಗೆಯ ವೈದ್ಯವನ್ನು ಮಾಡಿದ, ಏನು ಕೆಲಸಕ್ಕೂ ಬರಲಿಲ್ಲ. ಆಗ ಯಾರೋ ಮಾತಾಡಿಕೊಟ್ಟಿದ್ರಂತೆ, ಇವರಿಗೆ ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ, ಅವರ ಅನುಗ್ರಹವಾದ್ರೆ ಆದೀತು ಅಂತ ಹೇಳಿದರು. ಆಗಿನ ಕಾಲಕ್ಕೆ ಇದರ ಹೆಚ್ಚು ನಂಬಿಕೆ ಇದ್ದ ಕಾಲ ಒಂದು ಕಡೆಗೆ, ಅಂತ ಜನಗಳು ಇದ್ದ ಕಾಲ ಇನ್ನೊಂದು ಕಡೆಗೆ. ಅಂತ ಮಹಾನುಭಾವರಿದ್ರೆ ಆಯ್ನ ಕಾಲದಲ್ಲಿ ತಕ್ಷಣ ಯಾರೋ ಒಂದು ಹುಡುಕೊಂಡ್ರೆ ವಾದಿರಾಜ ಸ್ವಾಮಿಗಳು ಬಂದಿದ್ದಾರೆ. ಅವರ ಮಹಿಮೆ ದೊಡ್ಡವರು ಅಂತ ಅಷ್ಟೇ ಕೇಳಿದ್ರು. ಆದ್ರೆ ಇಂಥ ಸನ್ನಿವೇಶದ ಬಗ್ಗೆ ಜನಕ್ಕೆ ಪರಿಚಯ ಇಲ್ಲ, ಅವರ ಸಾಮರ್ಥ್ಯದ ಬಗ್ಗೆ. ಅವರೆಲ್ಲ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ವಾದಿರಾಜ ಸ್ವಾಮಿಗಳಾಗಲಿ ಅಂತ ಅಲ್ಲಿಗೆ ಬಂದರಂತೆ. ನೋಡುತ್ತಾರೆ, ತಾವು ಕೈಯಲ್ಲಿ ನೀರನ್ನು ಹಾಕೊಂಡು ಮಂತ್ರಿಸಿ ಬಿಟ್ಟು ಪ್ರೋಕ್ಷಣೆ ಮಾಡಿದರಂತೆ. ಪ್ರೋಕ್ಷಣೆ ಮಾಡ್ತಾ ಒಂದು ವಿಚಿತ್ರವಾದ ಹಾಡನ್ನು ಹಾಡ್ತಾ ಇದ್ದಾರೆ. ಹಾಡನ್ನು ಆಗ ಬರೆದಿದ್ದಲ್ಲ, ಅವತ್ತೇ ಬರೆದಿದ್ದಂತೆ. ಆಗ ಬರೆದಿದ್ದಾರೆ, ಅವತ್ತೇ ಬರೆದಿತ್ತು. ಹಿಂದಿನ ದಿವಸ ಅವರಿಗೆ ಒಂದು ಸ್ವಪ್ನ, ಅದರಲ್ಲಿ ಲಕ್ಷ್ಮೀನಾರಾಯಣರು ಅವರಿಗೆ ಕಾಣಿಸಿಕೊಂಡು ಹೇಳಿದರಂತೆ, ನೀವು ನಮ್ಮ ಕಲ್ಯಾಣದ ಕಥೆ ಬರೀರಿ ಅಂತ ಹೇಳಿದರು. ನಮ್ಮ ಕಲ್ಯಾಣದ ಕಥೆಯನ್ನು ಬರೀರಿ. ಇದು ವಾದಿರಾಜ ಸ್ವಾಮಿಗಳು ಸ್ವಪ್ನ ಪದ ಬರೆದಿದ್ದು ಹಾಗೇನೆ. ಸ್ವಪ್ನ ಪದ ಬಂದುಕೊಂಡು ನೆನವೆ ನಾರಾಯಣನ ಪಾದವ, ನೆನವೆ ನಾರಾಯಣಿಯ ಪಾದವ ಅಂತ ಹೇಳಿ ಒಳ್ಳೆ ಸ್ವಪ್ನ ಪದದಲ್ಲಿ ಹರಿಸರ್ವೋತ್ತಮತ್ವವನ್ನ ಬಹಳ ವಿಶೇಷ ರೀತಿಯಲ್ಲಿ ರಚನೆ ಮಾಡಿದ್ದಾರೆ. ಅದು ಸ್ವಪ್ನದಲ್ಲೇ ಬಂದಿದ್ದು. ಯುಕ್ತಿಮಲ್ಲಿಕಾದ ಶ್ಲೋಕ, ಮೊದಲ ಶ್ಲೋಕ ಸ್ವಪ್ನದಲ್ಲಿ ಬಂದಿದ್ದು ಅಂತ ಪ್ರಸಿದ್ಧಿ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಖಜ ತಮಲ ಜನೌನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪ ವೃತ್ತೇಷ್ವಪಿ ಕುಜನ ಕೃತೌದ್ಧತ್ಯ ಭೂತ್ಯಾಜಕಾಯ ಕ್ಷಿತ್ಯಾ ಮತ್ಯಲ್ಪ ವೃತ್ತೇಷ್ವಪಿ ಕುಜನ ಕೃತೌದ್ಧತ್ಯ ಭೂತ್ಯಾಜಕಾಯ. ಇಂಥ ಸ್ತೋತ್ರ ಮಾಡ್ತಾ ಕರ್ತ್ರೇ ಹರ್ತ್ರೇತ ಹರ್ತ್ರೇ ಹಯಮುಖ ಹರೇ ಅಮೂತ್ರ ಪಾತ್ರೇ ನಮಃ ತಸ್ಮೈ ಕಸ್ಮೈತಿ ತಸ್ಮನ್ ಮನಸ್ಸು ಹೃತಹತಾ ಸತ್ಮೃತೌ ಸ್ಮಾರಕಾಯ ವಿಸ್ಮೃತೌ ಸ್ಮಾರಕಾಯ. ಶ್ರೀ ಸುರೋತ್ತಮ ತೀರ್ಥರವರು ತಮ್ಮಂದಿರು ಅದರ ವ್ಯಾಖ್ಯಾನ ಬರೀತಾ ಹೇಳುತ್ತಾರೆ. ಇದು ಸ್ವಪ್ನದಲ್ಲಿ ಅವರಿಗೆ ದೃಷ್ಟವಾದಂತಹ ಒಂದು ವಿಶೇಷವಾದ ಪದ್ಯ ಅಂತ ಹೇಳುತ್ತಾರೆ. ಹೀಗೆ ವಾದಿರಾಜ ಸ್ವಾಮಿಗಳು ಸ್ವಪ್ನದಲ್ಲಿ ರಚನೆ ಮಾಡುವುದು ಬಹಳ ಪ್ರಸಿದ್ಧ. ಅದಕ್ಕೆ ಸಂಬಂಧಪಟ್ಟಂತೆ ಇದು ಕೂಡ ಸ್ವಪ್ನದ ಸೂಚನೆಯಿಂದ ರಚನೆ ಮಾಡಿದ್ರಂತೆ. ಅದನ್ನ ಹಾಡ್ತಾ ಹಾಡ್ತಾನೆ ಪ್ರೋಕ್ಷಣೆ ಮಾಡಿದ್ರಂತೆ. ಒಂದು ಕಡೆಗೆ ಕನ್ನಡ, ಇನ್ನೊಂದು ಕಡೆ ಕಲ್ಯಾಣದ ಕಥೆ. ಸ್ವಾಮಿಗಳು ಹಾಡಿ ಪ್ರೋಕ್ಷಣೆ ಮಾಡ್ತಾ ಇರಲಿ ಕೇಳಿ ನಿಧಾನವಾಗಿ ಅವನ ಮುಖದಲ್ಲಿ ಕಳೆ ಬರಲು ಶುರುವಾಯಿತು. ಈ ಸಾಯೋರ ಕಳೆ ಒಂಥರ ಪ್ರೇತ ಕಳೆ ಶುರುವಾಗತ್ತೆ, ಎಲ್ಲ ಒಂದು ಬಣ್ಣಗೆಟ್ಟು ಹೋಗತಕ್ಕಂಥ ಪದ್ಧತಿ. ಅದೇ ರೀತಿಯಲ್ಲಿ ಇವರು ಮಾತ್ರ ಒಂದು ಜೀವ ಕಡೆ ಬರಲು ಪ್ರಾರಂಭವಾಗ್ತಾ ಇದೆ. ಸ್ವಲ್ಪ ಹೊತ್ತಿಗೆ ಹಾಡು ಮುಗಿಯೋ ಹೊತ್ತಿಗೆ ಅವನು ಪೂರ್ತಿ ಎದ್ದು ಕೂತು ಬಿಟ್ಟನು. ಆಶ್ಚರ್ಯವಾಯಿತು ಜನಗಳಿಗೆ. ವಾದಿರಾಜ ಸ್ವಾಮಿಗಳು ಹೇಳುತ್ತಾರೆ, ಯೋಚನೆ ಮಾಡೋ ಕಾರಣ ಇಲ್ಲ, ಇದು ಕಲ್ಯಾಣದ ಸಮಯ. ಕಲ್ಯಾಣದ ಸಮಯ, ಲಕ್ಷ್ಮೀನಾರಾಯಣರ ಕಲ್ಯಾಣದ ಕಥೆಯನ್ನು ನಾವು ಬರೆದಿದ್ದೀವಿ, ಅದರ ಸ್ಮರಣೆ ಮಾಡಿದ್ದರಿಂದಾನೇ ಇದು ಪರಿಹಾರವಾಗಿದೆ. ಅಂದರೆ ಯಾವುದೇ ಒಂದು ಕಲ್ಯಾಣ ಯಶಸ್ವಿಯಾಗಬೇಕಾದ್ರೆ ಅದು ಲಕ್ಷ್ಮೀನಾರಾಯಣರ ಕಲ್ಯಾಣ ಅಂತ ಅನುಸಂಧಾನ ಇದ್ರೆ ಆಗ ಯಾವ ಆಪತ್ತು ಬರೋದಿಲ್ಲ, ನಿರ್ವಿಘ್ನವಾಗಿ ಮುಗಿಯುತ್ತೆ ಅಂತ ಅರ್ಥ. ಇವತ್ತು ನಮ್ಮ ಮನೆ ಕೆಲಸ ಬೇರೆ, ಸರ್ಕಾರಿ ಕೆಲಸಗಳು ಬೇರೆ, ಅದಕ್ಕೆಲ್ಲ ಸಹಕಾರ ಕೊಡ್ತಾರೆ. ಆ ಮಠದಲ್ಲಿ ನಡೆಯೋದ್ರಿಂದ ಸಹಕಾರ ಸಿಗುತ್ತೆ. ಇದು ಇಂಡಿವಿಜುವಲ್ ಅಂತ ಹೇಳಿದಾಗ ಲಿಮಿಟೇಷನ್ ಏನು ಬರುತ್ತಲ್ಲ, ಆಗ ಅದು ಬರೋದಿಲ್ಲ. ಪಬ್ಲಿಕ್ ಅಂದಾಗ ಮಹತ್ವನೇ ಜಾಸ್ತಿ. ಆ ದೃಷ್ಟಿಯಲ್ಲಿ ಇನ್ನು ದೇವರಿಗೆ ಸಂಬಂಧಪಟ್ಟ ವಿಚಾರಕ್ಕಂತೂ ಎಲ್ಲ ದೇವತೆಗಳು ಸರಿಬಿಡ್ತಾರೆ. ಲಕ್ಷ್ಮೀವೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನು ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರ ಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರಿಯಾತ್ ಹರಿರ್ಮಂಗಲಂ. ಅಲ್ಲಿ ದೇವತೆಗಳ ಸನ್ನಿಧಾನ ಬರೋದ್ರಿಂದ ಅಲ್ಲಿ ಕೆಡಕಾಗೋದಿಲ್ಲ. ದೇವತೆಗಳ ಸನ್ನಿಧಾನ ಬಂದ್ರೆ ಮಂಗಳ ದೇವತೆಗಳವರೆಲ್ಲ ಬರೀ ಗಂಟೆ ಬಾರಿಸಿದ್ರೇನೆ ಕೆಡಕಾಗಲ್ವಂತ. ಆಗಮಾರ್ಥಂತ ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಗುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ಇಷ್ಟು ಪ್ರಸಿದ್ಧಿ ಇರಬೇಕಾದ್ರೆ ಇನ್ನು ದೇವತೆಗಳ ಸನ್ನಿಧಾನವೇ ಬಂದಾಗ ಕೇಳಬೇಕಾ, ಒಳ್ಳೆ ಮಂಗಳವೇ ಆಗೋದು. ಇಲ್ಲಿ ವಾದರಾಜ ಸ್ವಾಮಿಗಳು ಮಾಡಿದ್ದು ಎರಡು ರೀತಿಯಲ್ಲಿ, ಒಂದು ಅವರು ತಪಸ್ಸಿದ್ದರು, ಅವರು ಅದನ್ನು ಹೇಳದೇನೆ ಬರೆಸೋ ಸಾಮರ್ಥ್ಯ ಅವರಿಗಿದೆ. ಅವರಿಗೆ ಮಂತ್ರ ದ್ವಾದಶ ಸ್ತೋತ್ರಾದಿ ಮಂತ್ರ ಸಿದ್ಧರಾದ ಅವರಿಗೆ ಲಕ್ಷ್ಮೀ ಶೋಭನ ಹಾಡೇನೇ ಬರೆಸಬೇಕಾದ ಕಾರಣ ಇರಲಿಲ್ಲ. ಆದರೆ ಯಾತಕರನ್ನು ತೋರಿಸಿದರು ಅಂದರೆ ಅದಕ್ಕೆ ಸಿದ್ಧಿ ಇದೆ ಅಂತ ತೋರಿಸಬೇಕಾದ್ದು ಒಂದು ಕಾರಣ. ಲಕ್ಷ್ಮೀ ಶೋಭನ ಹಾಡಿಗೆ ಈ ಒಂದು ವಿಷಹಾರ ಸಾಮರ್ಥ್ಯವಿದೆ ಅಂತ ತೋರಿಸಬೇಕಾದ್ದು ಒಂದು ಕಾರಣ. ಇನ್ನೊಂದು, ಈಗೇನೋ ಇವರು ಪುಣ್ಯ ತಾವೇ ಸಾಕ್ಷಾತ್ ಸಿಕ್ಕರು, ವಾಸಿ ಮಾಡಿಬಿಟ್ರು, ಉದ್ಧಾರ ಮಾಡಿಬಿಟ್ರು. ಆದರೆ ಮುಂದಿನ ಜನಾಂಗಕ್ಕೊಂದು ಬೇಕಲ್ಲ, ಉಪಾಯ ಬೇಕಲ್ಲ. ಆಚಾರ್ಯರು ಹೇಗೆ ಸಮರ್ಥರಾಗಿದ್ರು ಕೂಡ ದ್ವಾದಶಸ್ತೋತ್ರದ ಒಂದು ಪ್ರಥನೆಯಿಂದನೇ ಮಂತ್ರಿಸಿದ ನೀರನ್ನು ಪ್ರೋಕ್ಷಣೆ ಮಾಡಿ ಆ ವೃಷಭವನ್ನು ಬದುಕಿಸಿ ಉದ್ಧಾರ ಮಾಡಿದ್ರು. ಅದೇ ರೀತಿಯಲ್ಲಿ ಇವರು ಕೂಡ ಲಕ್ಷ್ಮೀ ಶೋಭನ ಹಾಡಿಗೆ ಸಿದ್ಧಿ ಇದೆ ಅಂತ ತೋರಿಸೋಕ್ಕೋಸ್ಕರ ಹಾಗೆ ಮಾಡಿ ತೋರಿಸಿದ್ದಾರೆ. ಅವತ್ತಿಂದ ಪದ್ಧತಿ ಆಯ್ತು. ಅವ್ರು ಹೇಳಿದರಂತೆ, ಯಾರು ವಿವಾಹದ ಕಾಲದೊಳಗೆ ಮಂಗಲ ಕಾರ್ಯದೊಳಗೆ ಲಕ್ಷ್ಮೀ ಶೋಭನ ಪದವನ್ನು ಹಾಡ್ತಾರೋ ಅವರಿಗೆ ವಧುವರರ ದೇವರ ರಕ್ಷಣೆ ಕೊಡೋದ್ರಿಂದ ಅಪಮೃತ್ಯು ಮೊದಲಾದವುಗಳು ಬರೋದಿಲ್ಲ, ನಿರ್ವಿಘ್ನವಾಗಿ ಪರಿಹಾರವಾಗುತ್ತೆ. ಇವತ್ತು ನಿರ್ವಿಘ್ನವಾಗಿ ಮದುವೆ ಆಗೋದು ಮುಖ್ಯ ಅಲ್ಲ, ನಿರ್ವಿಘ್ನ ಜೀವನ ಸಾಗಬೇಕಾಗಿದೆ. ಎಷ್ಟೋ ಸತ್ಯ ಡೈವರ್ಸ್ ಕೇಸುಗಳೇ ಜಾಸ್ತಿ ಇವತ್ತಿನ ದಿವಸ. ಇವತ್ತು ಎಷ್ಟೋ ದಿನ ಮದುವೆನ ಭಾರಿ ವೈಭವದಿಂದ ನಡೆದಿರುತ್ತೆ, ಆಮೇಲೆ ನೋಡಿದ್ರೆ ಜೀವನ ಇರೋದಿಲ್ಲ. ಆಮೇಲೆ ಅದು ಲಕ್ಷ್ಮೀ ಶೋಭನ ಹಾಡು ಅಂದ್ರೆ ಕಲ್ಯಾಣದ ಕಥೆ, ಅದು ಕಲ್ಯಾಣದ ಕಥೆ, ಅದು ಜೀವನ ಪೂರ್ತಿ ಕಲ್ಯಾಣ ಕೊಡತಕ್ಕಂಥ ಕಥೆ ಅದು. ಇದು ಅನುಸಂಧಾನ ಜನಕ್ಕೆ ಇರಬೇಕು. ಆಗ ವಿವಾಹ ಮಂಟಪಗಳೆಲ್ಲ ಲಕ್ಷ್ಮೀನಾರಾಯಣರ ಕಲ್ಯಾಣ ಮಂಟಪ ಅಂತ ಅನುಸಂಧಾನ ನಡೀಬೇಕೇ ಹೊರತು ಇಲ್ಲದೆ ಹೋದರೆ ಅದು ಮಂಗಲಕರವಾಗೋದಿಲ್ಲ ಅಂಬುದು ಅದರ ಸೂಚನೆ. ಹೀಗೆ ಯತಿಗಳವರು ಮತ್ತೆ ವಾದಿರಾಜ ಸ್ವಾಮಿಗಳು ಯತಿಗಳು ಕಲ್ಯಾಣವನ್ನು ಮಾಡಿಸಿ ತೋರಿಸ್ತಾರೆ. ಇವತ್ತು ಜಗತ್ತಿನ ಕಲ್ಯಾಣವೇ ಮುಖ್ಯವಾಗಿ ಪೀಠಾಧೀಶರು ಯತಿಗಳು ಜ್ಞಾನಿಗಳೆಲ್ಲ ಮಾಡಬೇಕಾದದ್ದು ಲೋಕ ಕಲ್ಯಾಣದ ಕೆಲಸ. ಆ ಮೂಲಕ ಅವರು ಮಾಡಿದ ಉಪಯೋಗ ಉಪಕಾರ ಬಹಳ ಅಭೂತಪೂರ್ವವಾದದ್ದು. ಅವರು ಹಾಡಿದ್ದು ಲಕ್ಷ್ಮೀ ಶೋಭನ ಪದ, ಅದರಲ್ಲಿ 112 ಪದ್ಯ ಇತ್ತು. ಕೆಲವು ಪಾಠಗಳಂತೆ 114 ಪದ್ಯ ಇದೆ, ಎರಡು ಹೆಚ್ಚು ಕಡಿಮೆ ಇದೆ ಅಷ್ಟೇ. ಫಲಶ್ರುತಿ ಒಂದೆರಡು ಹೆಚ್ಚು ಕಡಿಮೆ ಆಗಿರೋದನ್ನು ಬಿಟ್ಟರೆ ದೀರ್ಘವಾದ ಶತಕ ಅಂತ ಕರೀಬೇಕಾದ್ರೆ 100 ದಾಟಿ ಬಿಟ್ಟರೆ ಶತಕ ಅಂತ ಹೆಸರಿದೆ. ಲಕ್ಷ್ಮೀನಾರಾಯಣರ ಕಲ್ಯಾಣದ ಶತಕವನ್ನು ಹಾಡುತ್ತಾರೆ. ಅದಕ್ಕೆ ಮೂಲಭೂತವಾದಂಥ ಆಧಾರ ಅಂದರೆ ಲಕ್ಷ್ಮೀ ಸ್ವಯಂವರದ ಘಟ್ಟ. ಭಾಗವತ ಪುರಾಣದ ಅಷ್ಟಮ ಸ್ಕಂದದಲ್ಲಿ ಬರುತ್ತೆ ಒಂದು ಕಡೆಗೆ, ಇನ್ನು ಬೇರೆ ಪುರಾಣಗಳಲ್ಲೂ ಬರುತ್ತೆ. ಪದ್ಮಪುರಾಣದಲ್ಲಿ ವಿಸ್ತಾರವಾಗಿ ಬರುತ್ತೆ. ಸಮುದ್ರ ಮಥನದ ಕಥೆ, ಲಕ್ಷ್ಮೀ ಪ್ರಾದುರ್ಭಾವ, ಲಕ್ಷ್ಮೀನಾರಾಯಣರ ಕಲ್ಯಾಣ, ಬಹಳ ವಿಸ್ತಾರವಾಗಿ ಬರತಕ್ಕಂಥ ಎರಡು ಪುರಾಣಗಳು ಅಂದರೆ ಒಂದು ಭಾಗವತ ಪುರಾಣ, ಇನ್ನೊಂದು ಪದ್ಮಪುರಾಣ. ಇನ್ನು ವಿಷ್ಣು ಪುರಾಣ ಮೊದಲಾದವುಗಳಲ್ಲೂ ಕೂಡ ಇದರ ಪ್ರಸಕ್ತಿ ಇದೆ. ಇಂಥ ಒಂದು ಕಲ್ಯಾಣ ಕಥೆಯನ್ನು ಮುಂದಿಟ್ಟುಕೊಂಡು ಬಿಟ್ಟು ವಾದಿರಾಜ ಸ್ವಾಮಿಗಳು ಕನ್ನಡದಲ್ಲಿ ಅದನ್ನು ಹಾಡುತ್ತಾರೆ. ಹೀಗೆ ಜನಗಳಿಗೆ ಅರ್ಥವಾಗಬೇಕು. ಸಂಸ್ಕೃತದಲ್ಲಿ ಸಿದ್ಧಿ ಎಲ್ಲ ಇದೆ, ಆದರೆ ತುಂಬ ಜನಕ್ಕೆ ಸಂಸ್ಕೃತ ಬರೋದಿಲ್ಲ. ಸಂಸ್ಕೃತ ಬರೋದಿಲ್ಲ ಅಂತ ವಿಷಯ ಗೊತ್ತಿಲ್ಲ ಅಂತ ಆಗಬಾರ್ದು. ಸಂಸ್ಕೃತ ಗೊತ್ತು ವಿಷಯ ತಿಳ್ಕೊಳ್ಳೋದು ಭಾರಿ ಒಳ್ಳೆಯದು, ಆದರೆ ಭಾಷೆ ಬರೋದಿಲ್ಲ ಅಂತೇಳಿ ವಿಷಯ ತಪ್ಪಬಾರದು. ಆ ಹಿನ್ನೆಲೆಯಲ್ಲಿ ಇವತ್ತು ಗಟ್ಟಿ ಪದಾರ್ಥ ತಿನ್ನಕ್ಕಾಗದೆ ಹೋದರೆ ಹೇಗೆ ಗಂಜಿ ಗಿಂಜಿ ಕುಡಿಸ್ತಾರಲ್ಲ ಹಾಕಿ, ನನಗೆ ಆಹಾರ ಬೇಕೇ ಬೇಕು. ಅದು ಗಟ್ಟಿ ಪದಾರ್ಥ ತಿನ್ನಕ್ಕಾಗೋದಿಲ್ಲ ಅಂತೇಳಿ ಆಹಾರ ಬಿಟ್ಟರೆ ಬದುಕಲಿಕ್ಕೆ ಆಗೋದಿಲ್ಲ ಆಮೇಲೆ. ಆದ್ದರಿಂದ ಪ್ರಾದೇಶಿಕ ಭಾಷೆಯಲ್ಲೂ ಕೂಡ ಭಗವನ್ ಮಹಿಮೆಯನ್ನು ಶ್ರವಣ ಮಾಡೋದು ಅತ್ಯಂತ ತಾರಕಾಂತ ಜಗತ್ತಿಗೆ ತೋರಿಸೋಕ್ಕೋಸ್ಕರವಾಗಿ ಬರೆದ ಕೃತಿ ಈ ಲಕ್ಷ್ಮೀ ಶೋಭನ ಪದ. ಆದ್ದರಿಂದ ಅವರು ವಜರಾಜ ಸ್ವಾಮಿಗಳಿಗೆ ಸಂಸ್ಕೃತ ಬಾರದವರ ಬಗ್ಗೆ ಎಷ್ಟು ಕನಿಕರ ಇದೆ ಅಂತ ಗೊತ್ತಾಗ. ಹರಿದಾಸ ಸಾಹಿತ್ಯ ಹೊರಟಿದ್ದೇ ಅದಕ್ಕೆ, ಸಂಸ್ಕೃತ ಬಾರದ ಜನಗಳನ್ನು ವಿಷಯಕ್ಕೆ ಪ್ರವರ್ತನೆ ಮಾಡಿಸಬೇಕು ಮತ್ತೆ ಆ ಮೂಲಕ ಸಂಸ್ಕೃತಕ್ಕೂ ಅವರು ಅರ್ಹತೆ ಪಡಿಬೇಕು. ಇಂಥ ಒಂದು ಉದಾತ್ತವಾದ ದೃಷ್ಟಿಯಿಂದ ಹರಿದಾಸ ಸಾಹಿತ್ಯ ಹೊರಗೆ ಬಂತು. ಅದರಲ್ಲಿ ಈ 3 ಜನ ಮಾಡಿದ ಕೆಲಸವಂತೂ ಬಹಳ ಅದ್ಭುತವಾದದ್ದು. ವಾದಿರಾಜ ಸ್ವಾಮಿಗಳು ಈ ಕಲ್ಯಾಣದ ಕಥೆಯನ್ನು ರಚನೆ ಮಾಡಿದರು. ಲಕ್ಷ್ಮೀ ಸ್ವಯಂವರದ ಹಿನ್ನೆಲೆ ಏನು? ಶೋಭನವೆನ್ನೆ ಸುರರಳು ಸುಭಗನಿಗೆ, ಶೋಭನವೆಂದು ತ್ರಿವಿಕ್ರಮರಾಯಗೆ ಶೋಭನ ಅನ್ನ ಪದವನ್ನು ಶುರು ಮಾಡುತ್ತಾರೆ. ಶೋಭನ ಅನ್ನ ಪದ ಮೊದಲ ಪದ, ಅದಕ್ಕೆ ಸಂಸ್ಕೃತದ ಶೋಭನ ಅಂತ ಹೇಳಿದ್ರೆ ಅದು ಸಂಸ್ಕೃತ ಪದವೇ, ಶೋಭನ ಸಂಸ್ಕೃತ ಪದವೇ. ಜೊತೆ ಮಂಗಳ ಅಂತ ಅದಕ್ಕೆ ಅರ್ಥ, ಮಂಗಳ ಅಂತ ಆಡ್ತೇವಲ್ಲ ಹಾಗೆ, ಭಗವಂತನಿಗೆ ಮಂಗಳ ಅಂತಾಡು. ದೇವರಿಗೆ ಮಂಗಳ ಅಂದ್ರೆ ನಮ್ಮಿಂದ ದೇವರಿಗೆ ಮಂಗಳವಾಗಲಿ ಅಂತ ಅರ್ಥ ಅಲ್ಲ, ದೇವರು ಸದಾ ಮಂಗಳ ಹೊಂದಿರುತ್ತಾನೆ, ಅವನಿಂದ ನಮಗೆ ಮಂಗಳವಾಗಲಿ ಅಂತೇಳಿ. ಹೇಗೆ ವಿಶ್ವಾಮಿತ್ರ ಮುನಿಗಳು ರಾಮದೇವರನ್ನ ಕುರಿತು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರ ಶಾರ್ದೂಲ ಕರ್ತವ್ಯಂ ದೈವ ಮಾನ್ಯಿತಂ, ರಾಮ ನೀನೆದ್ದೇಳು ಆ ನನ್ನ ಮುಂದೆ ಕೂಡು, ನಾನು ಅನ್ನಿಕ ಮಾಡಬೇಕಾಗಿದೆ ಅಂತ ಹೇಳಿ ರಾಮಾಯಣದಲ್ಲಿ ಪ್ರಾರ್ಥನೆ ಮಾಡಿದ್ರಲ್ಲ, ಆ ದೇವರು ನಡೆಸೋದಲ್ಲ, ದೇವರ ಮುಂದೆ ನಾವು ಕೂಡಬೇಕಾದ್ರೆ ಪ್ರಾರ್ಥನೆ ಮಾಡೋದಷ್ಟೇ. ಇವತ್ತು ಮಂಗಲ ದೇವರನ್ನು ಕಂಡು ಜಯಮಂಗಲಂ ನಿತ್ಯ ಶಿವಮಂಗಲಂ ಹಾಡುಗಳಿಗೆಲ್ಲ ಅದೇ ಶ್ಲೋಕ ಮೂಲ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕೀ ಪುತ್ರೋ, ಮಂಗಲಂ ಗರುಡಧ್ವಜ. ಈ ಮಂಗಲದ ಮಂತ್ರ ನಮ್ಮೆಲ್ಲರ ಜೀವನದ ಸುಮಂಗಲಕ್ಕೆ ಕಾರಣವಾಗಲಿ ಎಂಬುದು ಅದರ ಉದ್ದೇಶ. ಅದಕ್ಕೆ ಶೋಭನವೆನ್ನಿ ಸುಗುಣನಿಗೆ, ಶೋಭನವೆನ್ನಿ ತ್ರಿವಿಕ್ರಮರಾಯಗೆ, ಮಂಗಲ ಪರಮಾತ್ಮನಿಗೆ ಮಂಗಲ, ಸುರಪ್ರೇಮಿಗೆ ಮಂಗಲ, ತ್ರಿವಿಕ್ರಮನಿಗೆ ಮಂಗಲ ಅಂತ ಹೇಳಿ ಹಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಆ ಕಥೆಯ ಮೂಲ ರೂಪ ಭಾಗವತಲ್ಲಿ ಹೇಗೆ ಬರುತ್ತೆ ಅಂದ್ರೆ, ಒಂದು ಸಲ ದುರ್ವಾಸ ಮುನಿಗಳು ಬರ್ತಾ ಇರ್ತಾರೆ, ಕೈಲಿ ಅಪೂರ್ವವಾದಂತಹ ಮಾಳೆ ಹಿಡ್ಕೊಂಡಿದ್ದಾರೆ, ಎದುರುಗಡೆಗೆ ಐರಾವತದ ಮೇಲೆ ಕುಳಿತು ಇಂದ್ರದೇವರು ಬರ್ತಾ ಇದ್ದಾರೆ. ಇಂದ್ರದೇವರು ನೋಡಿದ ತಕ್ಷಣ ದುರ್ವಾಸರಿಗೆ ಬಹಳ ಕರುಣೆ ಬಂತು, ತಮ್ಮಲ್ಲಿದ್ದ ಹಾರವನ್ನು ಕೈಲಿದ್ದ ಹಾರವನ್ನು ಅವರ ಕೈಲಿ ಕೊಟ್ಟರು. ಅವರೇನ್ ಮಾಡಬೇಕಾಗಿತ್ತು, ಅದನ್ನ ಅತವನ್ನು ಗೌರವಿಸಿ ತಲೆ ಮೇಲೆ ಇಟ್ಟುಕೊಂಡು ಆಘ್ರಾಣಿಸಿ ಎಲ್ಲ ಮಾಡಬೇಕಿತ್ತು, ಹಾಗೆ ಮಾಡಲಿಲ್ಲ, ಐರಾವತದ ಕೈಲಿ ಕೊಟ್ಟರು. ಅದನ್ನು ಅದೇನ್ ಮಾಡಿತು, ಕೆಳಗೆ ಹಾಕಿ ತುಳಿದು ಹಾಕಿಬಿಡ್ತು. ದುರ್ವಾಸ ಮುನಿಗಳು ಭಾರಿ ಸಿಟ್ಟು ಬಂತು, ಎಷ್ಟು ಅಹಂಕಾರ ಇಂದ್ರನಿಗೆ, ನಾನು ಕೊಟ್ಟ ಮಾಳೆಗೆ ಅವಮಾನ ಮಾಡಿದ್ದಾನೆ. ಅಲ್ಲಿ ಒಂದು ಮಾಳೆಗೆ ಅವಮಾನ, ಅದಕ್ಕಿಂತ ಮುಖ್ಯವಾಗಿ ಮಾಳೆ ಅದು ಬರೀ ಅಂಗಡಿಯಿಂದ ತಂದ ಮಾಳೆ ಅಲ್ಲ, ಅದು ನಿರ್ಮಾಲ್ಯ ನಿರ್ಮಾಲ್ಯ ಮಾಳೆ, ಅದು ನಿರ್ಮಾಲ್ಯ ಅಂದ್ರೆ ಭಗವಂತನ ಪ್ರಸಾದ, ಅದಕ್ಕೆ ಅವಮಾನ ಮಾಡಿದರೆ ಅಂತ ಸಿಟ್ಟು ಬಂತಂತೆ, ತಕ್ಷಣ ಶಾಪ ಕೊಟ್ಟರಂತೆ. ಇದು ಬಹಳ ಮುಖ್ಯವಾದದ್ದು, ಭಗವಂತನ ನಿರ್ಮಾಲ್ಯಕ್ಕೆ ಅವಮಾನವನ್ನು ಮಾಡಿದರೆ ಅದು ಕಲ್ಯಾಣಕ್ಕೆ ಕಾರಣವಾಗೋದೇ ಇಲ್ಲ. ಅವರಂತಿಂಥ ಶಾಪ ಕೊಡಲಿಲ್ಲ, ನಾನು ದೇವತೆಗಳ ರಾಜ, ಐರಾವತಾದಿಗಳ ಈಶ ಅಂತಕ್ಕಂಥ ದುರಹಂಕಾರದಿಂದ ಇಂದ್ರ ನೀನೇನು ಈ ಕೆಲಸ ಮಾಡಿದ್ದೀಯಲ್ಲ ಅದಕ್ಕೆ ಶಾಪ ಕೊಡ್ತಾ ಇದ್ದೇನೆ, ಸಮಸ್ತ ಐಶ್ವರ್ಯವು ನಾಶವಾಗಲಿ ಅಂತ ಹೇಳಿಬಿಟ್ಟ. ಯಾವ ಕಾರಣದಿಂದ ತಪ್ಪು ಮಾಡಿದ್ದಾರೋ ತಪ್ಪಿಗೆ ಕಾರಣ ಪೂರ್ತಿ ರೂಟ್ ಔಟ್ ಆಗಬೇಕು, ಸಮಸ್ತ ಐಶ್ವರ್ಯವು ನಾಶವಾಗಲಿ. ತಕ್ಷಣ ಈ ಇಂದ್ರದೇವರಿಗೆ ಗಾಬರಿ ಆಯ್ತಾರೆ, ಇದನ್ನೇ ಹೇಳುತ್ತಾರೆ. ದೇವರಿಗೆ ಯಾರು ದೇವರಿಗೆ ಅವಮಾನವನ್ನು ಮಾಡ್ತಾರೆ ಅವರಿಗೆ ಎಲ್ಲ ವಿಧವಾದಂತಹ ಅಮಂಗಲ ಉಂಟಾಗುತ್ತೆ ಅಂತ ಅರ್ಥ. ದೇವರಿಗೆ ಅವಮಾನ ಮಾಡೋದು ಅಂದ್ರೇನು, ಆತನ ಮಾಲ್ಯ ಮೊದಲಾದವುಗಳ ನಿರ್ಮಾಲ್ಯ ಮೊದಲಾದವುಗಳನ್ನ ಗೌರವದಿಂದ ಕಾಣದೆ ಹೋದರೆ ಅವಮಾನ ಇದ್ದಾಗಲೇ. ಇವತ್ತು ನಿರ್ಮಾಲ್ಯಕ್ಕಾದ ಅವಮಾನ ಅಂದ್ರೆ ಅದು ಅಮಂಗಲಕರವಾದದ್ದು, ಅನೈಶ್ವರ್ಯ ಪ್ರಾಪಕ ಅಂತ ಹೇಳುತ್ತಾರೆ, ಅನೈಶ್ವರ್ಯ ಪ್ರಾಪಕ. ಆದ್ರಿಂದ ಮನೆಯಲ್ಲಿ ನಿರ್ಮಾಲ್ಯವನ್ನ ಎಂದು ಅತ್ಯಂತ ಗೌರವದಿಂದ ಧರಿಸಬೇಕೇ ಹೊರತು ಅದನ್ನು ಕೆಳಗೆ ಬಿಸಾಕೋದೆಲ್ಲ ಮಾಡಬಾರದು ಅಂತ ಅರ್ಥ. ಆದರೆ ಇವತ್ತು ನಮ್ಮ ಜನಗಳಿಗೆ ಆ ಪ್ರಶ್ನೆ ಬರೋದೇ ಇಲ್ಲ, ನಿರ್ಮಾಲ್ಯಕ್ಕೆ ಅವಮಾನ ಮಾಡೋ ಪ್ರಶ್ನೆ ಬರೋದಿಲ್ಲ. ಮೊದಲು ಪೂಜೆ ಮಾಡಿದ್ರೆ ತಾನೆ ನಿರ್ಮಾಲ್ಯ ಇರಲಿಕ್ಕೆ, ಪಾಪ ದೇವ್ರ ಪೂಜೆ ಇಲ್ಲ, ಮಾಲೆ ಇಲ್ಲ, ಏನು ಇಲ್ಲ, ನಿರ್ಮಾಲ್ಯ ಇಲ್ಲಿರ್ಬೇಕು ಮನೆಯೊಳಗೆ, ಏನು ಇರೋದಿಲ್ಲ. ಆದರೆ ನಮಗೆ ಅಂತೂ ಪರವಾಗಿಲ್ಲ, ನಾವು ನಿರ್ಮಾಲ್ಯಕ್ಕೆ ಅವಮಾನ ಮಾಡ್ತಾ ಇಲ್ಲ ಅಂತ ಕೇಳಿದರೆ, ಯಾರು ದೇವ್ರ ಪೂಜೆ ಮಾಡೋದಿಲ್ಲ ಅವನು ಶ್ವಾನ ಸೂಕರಾದಿಷು ಜಾಯತೆ, ನಿರ್ಮಾಲ್ಯಕ್ಕೆ ಅವಮಾನ ಮಾಡಿದ್ರೆ ದರಿದ್ರನಾಗ್ತಾನೆ, ದೇವ್ರ ಪೂಜೆ ಮಾಡದೆ ಹೋದರೆ ನರಿ ನಾಯಿ ಹಂದಿಯಾಗಿ ಹುಡುತಾನೆ ಅಂತ ಹೇಳುತ್ತಾರೆ. ಅವನ ಜೀವನದಲ್ಲಿ ಅಷ್ಟು ಕೆಡಕಾಗುತ್ತೆ ಅಂತ ಹೇಳುತ್ತಾರೆ. ಯಾವ್ದು ಹಂದಿ ನರಿನಾಯಿ ಕಂಡುಬಿಟ್ರೆ ಮೊದಲು ಅನ್ಕೋಬೇಕಂತೆ, ಯಾರು ಹಿಂದಿನ ಜನರು ದೇವ್ರ ಪೂಜೆ ಮಾಡದೆ ಇದ್ದ ಕೇಸು ಅಂತ ಅರ್ಥ. ಹಂದಿ ನರಿನಾಯಿ ನೋಡಿದ್ರೆ ಯಾವ್ದು ಹಂದಿ ಅಂತ ನೋಡ್ಕೊಂಡು ಹೋಗಬಾರ್ದು, ಯಾವ ನಾಯಿ ಅಂತ ನೋಡ್ಕೊಂಡು ಹೋಗಬಾರ್ದು. ದೇವರನ್ನ ಆರಾಧನೆ ಮಾಡದೇ ಇದ್ದವರಿಗೆ ಆಗ್ತಕ್ಕಂಥ ಗತಿ ಆಚಾರ ಹೇಳ್ತಾರೆ, ತೇನರ ಪಶಗೋ ಲೋಕೆ ಹಿಂತೇಷಾಂ ಜೀವಿತೇ ಫಲಂ ಏನಲಬ್ಧ ಹರೇರ್ ದೀಕ್ಷಾ ನಾರ್ಚಿತೋವಾ ಜನಾರ್ದನ. ಯಾರಿಂದ ಹರಿ ಪೂಜೆ ನಡೆದಿಲ್ಲ ಅಂತವರು ಪಶುಗಳು, ಅವ್ರ ಬದುಕೇನು ಉಪಯೋಗ ಅಂತ ಕೇಳುತ್ತೆ. ಅವರು ಪಶುಗಳು ಅಂದಮೇಲೆ ಪಶುಗಳು ಅಂದ್ರೆ ಅದು ಕ್ಷುದ್ರ ಪಶುಗಳು, ಮತ್ತೆ ಗೋಮೊದಲಾದವುಗಳು ಅಲ್ಲ, ನರಿ ನಾಯಿಗಳಂತಹ ಪಾಪಿಷ್ಠ ಜನಗಳು ಎಂಬುದನ್ನ ಒತ್ತಿ ಹೇಳಿದ್ದಾರೆ. ಅದು ದೇವ್ರ ಪೂಜೆ ಮಾಡದೆ ಹೋದರೆ ಹಾಗೆ, ಇನ್ನ ನಿರ್ಮಾಲ್ಯ ಅವಮಾನ ಮಾಡಿದರೆ ಏನು ಅಂತ ಹೇಳಿದ್ರೆ ಹೇಳುತ್ತಾರೆ, ತೀರ್ಥ ಕೆಳಗೆ ಬಿದ್ರೆ, ತೀರ್ಥ ಕೆಳಗೆ ಬ್ರಹ್ಮಹತ್ಯೆ ಆಗಿ ದೋಷ ಬರುತ್ತಂತೆ, ತೀರ್ಥ ತಗೊಳ್ಬೇಕಾದ್ರೆ ಕೆಳಗೆ ಮಾಡಿ ಬೀಳಿಸಿದ್ರೆ ಅಷ್ಟು ಪಾಪ ಉಂಟು, ಕೆಳಗೆ ಬೀಳಿಸಿದಂಗೆ ತಗೊಳ್ಳಿ, ಅದು ತೀರ್ಥಕ್ಕೆ ಮಾಡಿದ್ರೆ ಅವಮಾನವಾಗುತ್ತೆ ಕೆಳಗೆ ಬೀಳಿಸಿದ್ರೆ. ನಿರ್ಮಾಲ್ಯ ಕೆಳಗೆ ಬೀಳ್ಕೊಳ್ಳೋದು, ತೀರ್ಥ ಕೆಳಗೆ ಬೀಳ್ಕೊಳ್ಳೋದು ಅದೆಲ್ಲ ವಿಧಿ. ಅದಕ್ಕಾಗಿ ಇನ್ನು ಅಂಗಾರ ಅಂತೂ ಹಚ್ಕೊಂಡು ಬಿಸಾಕ್ಬಿಟ್ಟಿರ್ತಾರೆ, ಸಮಾರಂಭ ಹೋದ ಕಾಲಕ್ಕೆ ಇಲ್ಲ ಕೊಡೋದೇ ಎಲ್ಲ ಕೊಟ್ಟರೆ ಅಲ್ಲಿ ಎಲ್ಲೆಲ್ಲ ಬಿದ್ದೋಗ್ಬಿಟ್ಟು ತುಳ್ಕೊಂಡು ಓಡಾಡ್ತಿರ್ತಾರೆ, ತಾವು ಹಚ್ಕೊಂಡಾದ್ರೆ ಮುಗಿತು ಅಂತ ಅರ್ಥ. ತಪ್ಪದು, ಗೌರವದಿಂದ ತುಳಿಯದ ಜಾಗದಲ್ಲಿ ಇಡಬೇಕಾದ್ರೆ ತುಳಿದ ಜಾಗದಲ್ಲಿ ಇಡದೆ ಹೋದರೆ ಅದು ಅನೈಶ್ವರ್ಯಕ್ಕೆ ಕಾರಣ. ತುಂಬಾ ತತ್ವಗಳು ಉಂಟು ಅದರೊಳಗೆ. ದುರ್ವಾಸ ಮುನಿಗಳು ಕೊಟ್ಟರು, ಹಿಂದೆ ದೇವರು ಅವಮಾನ ಮಾಡಿದರು, ಅದಕ್ಕೆ ಐಶ್ವರ್ಯ ಹೋಯಿತು. ಕೊಡ್ಲಿಕ್ಕೆ ದುರ್ವಾಸರು ಯಾರು ನಿರ್ಮಾಲ್ಯ ಕೊಡ್ಲಿಕ್ಕೆ ಅಂದ್ರೆ ಶಾಸ್ತ್ರ ಹೇಳುತ್ತದೆ, ದೇವರ ನಿರ್ಮಾಲ್ಯವನ್ನು ತೆಗೆದ ಮೇಲೆ ಅದನ್ನು ನಾವೊಂದು ಚಿನ್ನದ ಪಾತ್ರೆಯಲ್ಲಿ ಹಾಕಬೇಕಂತೆ, ಅಥವಾ ಇರೋ ಪಾತ್ರೆಯಲ್ಲಿ ಚಿನ್ನದ ಪಾತ್ರೆ ತಿಳ್ಕೊಂಡು ಹಾಕಬೇಕು. ಆ ಪಾತ್ರೆ ಕೆಳಗಿಲ್ಲ, ರುದ್ರದೇವರು ತಲೆ ಮೇಲೆ ಇಟ್ಕೊಂಡಿದ್ದಾರಂತೆ. ಗಂಗಾ ಹರಿ ನಿರ್ಮಾಲ್ಯ, ತಲೆ ಮೇಲೆ ಹಾಕೊಂಡಿದ್ದ ಯಾರು? ಗಂಗಾಸರ ರುದ್ರದೇವರು. ಅದ ನಿರ್ಮಾಲ್ಯವನ್ನು ಧರಿಸತಕ್ಕಂಥ ರುದ್ರದೇವರಾದ್ದರಿಂದ, ರುದ್ರದೇವರ ಅವತಾರವೇ ದುರ್ವಾಸ ಮುನಿಗಳಾದ್ದರಿಂದ ಅವ್ರು ನಿರ್ಮಾಲ್ಯದ ಕಸ್ಟೋಡಿಯನ್, ಅವರು ಅವರಿಗೆ ಕೊಡೋ ಅಧಿಕಾರ ಇದೆ, ಅದಕ್ಕೆ ಅವರು ಕೊಟ್ಟರು ಅಂತ. ಯಾರು ನಿರ್ಮಾಲ್ಯ ಕೊಡಬೇಕೋ ಅವರೇ ಕೊಟ್ಟಿದ್ದಾರೆ. ಅವ್ರಿಗೆ ಅವಮಾನ, ಎರಡು ಅವಮಾನ ಆಯ್ತು ಈಗ. ಒಂದು ಅವಮಾನ ನಾರಾಯಣನಿಗೆ, ಇನ್ನೊಂದು ಅವಮಾನ ರುದ್ರದೇವರಿಗೆ. ದುರ್ವಾಸ ರುದ್ರದೇವರ ಅವತಾರವಾದ್ದರಿಂದ ಹರಿಗೂ ಅವಮಾನವಾಯಿತು, ಹರಣಿಗೂ ಅವಮಾನವಾಯಿತು. ಹರಣಿಗೆ ಅವಮಾನವಾದರೆ ಏನಾಗುತ್ತೆ ಅಂದ್ರೆ ಆಚಾರ್ಯ ಹೇಳುತ್ತಾರೆ, ಅನೈಶ್ವರ್ಯಾಧಿಪತಯೇ ರುದ್ರಾಯಣ ಮಹಾ. ತಂತ್ರಸಾರದಲ್ಲಿ ಆಚಾರ್ಯರ ಮಾತು, ಯಾರು ರುದ್ರದೇವರಿಗೆ ನಮಸ್ಕಾರ ಮಾಡೋದಿಲ್ಲ ಅವರಿಗೆ ದಾರಿದ್ರ್ಯ ಬರ್ತದೆ ಅಂತ ಹೇಳುತ್ತಾರೆ. ದುರ್ವಾಸ ರುದ್ರದೇವರಾದ್ರಿಂದ ಅವರು ದ್ರೋಹ ಮಾಡಿದ್ದಕ್ಕೆ ದಾರಿದ್ರ್ಯ ಬಂತು. ನೀವು ಸರಿಗೆ ದ್ರೋಹ ಮಾಡಿದ್ದಕ್ಕೋಸ್ಕರ ಹರಿ ಲಕ್ಷ್ಮೀಪತಿ ಲಕ್ಷ್ಮಿಗೆ ಕೋಪ ಬಂತು, ಶಾಪ ಕೊಟ್ಬಿಟ್ಟು. ಇದು ಅರ್ಥ ಮಾಡಿಕೊಂಡ್ರೆ ಲಕ್ಷ್ಮಿಯ ಅವ ಕೃಪೆಗೂ ಪಾತ್ರನಾದ, ರುದ್ರದೇವರ ಅಭಯಪುರಿಗೂ ಪಾತ್ರನಾದ. ಅದರಿಂದ ಅವರಿವರಲ್ಲ, ಇಂದ್ರದೇವರಂತವರಿಗಾದ ಗತಿ ಇದು ಬಂತು. ಇನ್ನು ನಾವೆಲ್ಲ ದೊಡ್ಡವರು ಏನೋ ಎಕ್ಸೆಪ್ಷನ್ ತಿಳ್ಕೊಂಡಿರೋ ಪ್ರಯೋಜನ ಇಲ್ಲ. ಇಂದ್ರದೇವರಂಥವರಿಗೆ ವಿನಾಯಿತಿ ಸಿಗಲಿಲ್ಲ, ಸ್ವಲ್ಪ ಐಶ್ವರ್ಯ ಹೋಗಲಿಲ್ಲವಂತೆ. ಇವತ್ತು ಲಾಸ್ ಆಗುತ್ತೆ, ಇವತ್ತು ಯಾರೋ ಬ್ಯಾಂಕ್ ಮುಳುಗೋಗುತ್ತೆ, ಬ್ಯಾಂಕ್ ಮುಳುಗೋದ್ರೆ ಲಾಸ್, ಇತ್ತವರಿಗೆಲ್ಲ ಲಾಸ್. ಆದರೆ 100 ರೂಪಾಯಿ ಇಟ್ಟವನು ಲಾಸೆ, 1 ಕೋಟಿ ರೂಪಾಯಿ ಇಟ್ಟವನು ಲಾಸೆ. ಈಗ 100 ರೂಪಾಯಿ ಇಟ್ಟವನು 100 ರೂಪಾಯಿ ಲಾಸು, ಅವನು 1 ಕೋಟಿ ರೂಪಾಯಿ ಲಾಸ್. ಎಷ್ಟು ತಾರತಮ್ಯ ಇದೆ! ಆದ್ರಿಂದ ಇದ್ದ ಐಶ್ವರ್ಯ ಪೂರ್ತಿ ಹೊರಟೋಯ್ತಂತೆ. ಎಷ್ಟು ಮಟ್ಟಿಗೆ ಹೋಯಿತು! ಇಂದ್ರದೇವರಿಗೆ ಏನೇನು ಐಶ್ವರ್ಯವೇ ಇಲ್ಲ ಈಗ. ಅಂದ್ರೆ ಲಕ್ಷ್ಮೀ ಶೋಭನ ಕೆಳಕ್ಕಿತ್ತು ಮುಂಚೆ ಲಕ್ಷ್ಮಿ ಹೇಗೆ ಹೋದ್ಲು ಅಂತ ಅರ್ಥ ಮಾಡಿಕೊಂಡ್ರೆ, ನಾವು ಹೋದ ಮೇಲೆ ಹೇಗೆ ಕರ್ಕೋಬೇಕು ಅಂತ ಯೋಚನೆ ಮಾಡಬಾರದು, ಹೋಗದೇ ಇರಬೇಕು ಆ ರೀತಿ ಯೋಚನೆ ಮಾಡಬೇಕು. ಮನೆಯಿಂದ ಲಕ್ಷ್ಮಿ ಹೊರಗೆ ಕಾಲಿಡಬಾರದು ಅಂತಿದ್ರೆ ಇವತ್ತು ಈ ರೀತಿ ಇರಬೇಕು. ಇಂದ್ರದೇವರು ಮಾಡಿದ ತಪ್ಪನ್ನ ಮಾಡಬಾರದು. ಆಗ ಅವರು ಏನು ಐಶ್ವರ್ಯವೇ ಇಲ್ಲ ಈಗ, ಇಂದ್ರದೇವರ ಐಶ್ವರ್ಯ ಹೋಯಿತು ಅಂದ್ರೆ ನಮ್ಮ ಮನೆಯಲ್ಲಿ ದುಡ್ಡಿಲ್ಲ, ನಾವು ಬಡವರು ಆಗ್ತೇವೆ. ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದ್ರೆ ಗವರ್ಮೆಂಟ್ ಕರ್ನಾಟಕ ಬಡತನ ಗೊಂದಲ ಲೆಕ್ಕ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂಬೋದು ಬೇರೆ, ಬ್ಯಾಂಕಲ್ಲಿ ದುಡ್ಡಿಲ್ಲ ಅಂಬೋದು ಬೇರೆ, ಮನೆಯಲ್ಲಿ ದುಡ್ಡಿಲ್ಲ ಅಂಬೋದು ಬೇರೆ. ಇವತ್ತು ಇಂದ್ರದೇವರ ತಪ್ಪು ಮಾಡಿದ್ದಕ್ಕೋಸ್ಕರ ಸ್ವರ್ಗವೇ ಖಾಲಿಯಾಗೋಯ್ತಂತೆ. ಸ್ವರ್ಗದಲ್ಲಿ ಏನೂ ಉಳ್ಕೊಂಡಿಲ್ಲ, ದಾರಿದ್ರ್ಯ ತುಂಬಿ ತುಳುಕ್ತಾ ಇದೆ. ದೇವರಾಜ ಇಂದ್ರ ಶಬ್ದಕ್ಕೆ ಐಶ್ವರ್ಯವಂತ ಅಂತ ಅರ್ಥ. ಇದು ಪರಮೈಶ್ವರ್ಯ ಅಂತ ಧಾತುನಿಂದ ಬಂದಿರೋದು. ಹೆಸರಿಗೆ ಇಂದ್ರ, ಏ ದರಿದ್ರ ಅಂತ ಸ್ಥಿತಿ ಬಂದು ಹೋಗಿದೆ ಅಂತ ಈಗ ಅರ್ಥ ಆಗುತ್ತೆ. ಯಾರ ನಿರ್ಮಾಲ್ಯಕ್ಕೆ ಅವಮಾನ ಮಾಡಿದರೆ ಇಂಥ ದಾರಿದ್ರ್ಯ ಬರ್ತದಲ್ಲ, ಅವ್ರು ಹೇಗೆ ಸರ್ವೋತ್ತಮರಾಗ್ತಾರೆ? ಇಂದ್ರಾದೇವತೆಗಳು ಯಾರು ಸರ್ವೋತ್ತಮರಲ್ಲ, ಸಾಕ್ಷಾತ್ ನಾರಾಯಣನೇ ಸರ್ವೋತ್ತಮ ಅಂತ ಹೇಳೋದಕ್ಕೆ ಇದು ಸೂಚಕವಾದದ್ದು. ಆ ಹೊತ್ತಿಗೆ ದೇವತೆಗಳು, ಎಲ್ಲಾ ದೇವತೆಗಳಲ್ಲೂ ಏನೂ ಇಲ್ಲ ಈಗ. ಆಗ ದೈತ್ಯರಿಗೆ ಗೊತ್ತಾಯ್ತಂತೆ, ಇನ್ನು ದೇವತೆಗಳನ್ನು ನಾವು ಆಕ್ರಮಣ ಮಾಡಬೇಕು, ಅವರನ್ನ ನಾವು ಹಾಳು ಮಾಡಬೇಕು ಅಂತೇಳಿ ದೊಡ್ಡ ದಂಡೆತ್ತಿ ಬರ್ತಾ ಇದ್ದಾರೆ ದೈತ್ಯರೆಲ್ಲ ಕೂಡ. ದೇವತೆಗಳಿಗೆ ಏನು ಮಾಡಕ್ಕೆ ತೋರಿಸ್ತಾ ಇಲ್ಲ ಈಗ, ಯಾಕಂದ್ರೆ ಐಶ್ವರ್ಯ ಇಲ್ಲ, ಯಾವ ಸಲಕರಣೆಗಳಿಲ್ಲ. ಐರಾವತ ಹೋಯ್ತಿದ್ದೆಲ್ಲ ಹೊರಟೋಯ್ತು. ಮತ್ತೆ ವಾಹನ ಆಗಿ ನಾಶ ಅಂದ್ರೆ ಸರ್ವ ಸಂಪತ್ತಿನ ನಾಶ. ಅವರಿಗೆ ಗಾದರೆ ಆಯ್ತು, ಯುದ್ಧ ಮಾಡಿದ್ರೆ ನಾವು ಗೆಲ್ಲೋದು ಸಾಧ್ಯತೆನೂ ಇಲ್ಲ, ನಮ್ಮ ಶಕ್ತಿನೂ ಇಲ್ಲ ಅಂತ ಹೇಳಿಬಿಟ್ಟು ಅವರೆಲ್ಲ ಆಗ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಮ್ಮ ಸ್ಥಿತಿ ಹೀಗಾಗಿದೆ, ದಯವಿಟ್ಟು ನಮಗೀಗ ಸಂಪತ್ತು ಬರಬೇಕು, ಈ ಶತ್ರುಗಳ ಬಾಧೆ ಹೋಗಬೇಕು, ನಮಗೆ ಉದ್ಧಾರದ ಮಾರ್ಗವನ್ನು ತೋರಿಸಬೇಕು ಅಂತ ಪ್ರಾರ್ಥನೆ ಮಾಡಿದರಂತೆ. ಆಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಅಂತ ಬ್ರಹ್ಮನ್ನ ಹೋ ಶಂಭೋ, ಬ್ರಹ್ಮದೇವರೇ ರುದ್ರದೇವರೇ ಇವೆಲ್ಲರೂ ಕೂಡ ಬ್ರಹ್ಮದೇವರು ಕರ್ಕೊಂಡ್ರೆ ಎಲ್ಲರೂ ಕೂಡ ನಾರಾಯಣ ಹತ್ರ ಹೋದ್ರು, ದೊಡ್ಡ ಸ್ತೋತ್ರವನ್ನೇ ಮಾಡಿದರು. ಆಗ ಪರಮಾತ್ಮ ಹೇಳುತ್ತಾನೆ, ನೀವು ಬಂದಿದ್ದೀರಿ ಇಂದ್ರದೇವರಿಗೆ ರಕ್ಷಣೆ ಕೊಡಕ್ಕಿಂತ ಬಂದಿದ್ದೀರಿ, ಆದರೆ ಐಶ್ವರ್ಯ ಕಳ್ಕೊಂಡಿದ್ದು ಸುಲಭ, ವಾಪಸ್ ತಗೊಳ್ಳುವ ಸುಲಭ ಅಲ್ಲ, ಸಮುದ್ರ ಮಥನ ಮಾಡಿ ತಗೊಳ್ಬೇಕು ಅಂತ ಹೇಳುತ್ತಾರೆ. ಕ್ಷೀರ ಸಮುದ್ರ ಮಥನವನ್ನು ಮಾಡಿ ಐಶ್ವರ್ಯವನ್ನು ಪಡೆಯಬೇಕು, ಹಾಗೆಲ್ಲ ಐಶ್ವರ್ಯ ಬರೋದಿಲ್ಲ. ಎಷ್ಟು ಕಷ್ಟ ಇದೆ ಈಗ, ಒಂದು ಕೆಲಸ ರಿಸೈನ್ ಮಾಡಿಬಿಟ್ಟು ಒಂದು ನಿಮಿಷಕ್ಕೆ ಮುಗಿತು, ಮತ್ತೆ ಕೆಲಸ ಸೇರಬೇಕು, ಮತ್ತೆ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಕೊಡಬೇಕು ಮೊದಲು, ಮತ್ತೆ ಅಪ್ಲಿಕೇಶನ್ ಹಾಕಬೇಕು, ಮತ್ತೆ ಇಂಟರ್ವ್ಯೂ, ಮತ್ತೆ ಒಬ್ಬರು ಕಡೆ ಸ್ಟೇಜಲ್ಲಿ ನೋ ಸೆಲೆಕ್ಷನ್, ಮತ್ತೆ ತಾಪಗಳು ಶುರುವೆ. ಅಂದ್ರೆ ಕಳ್ಕೊಳ್ಳೋದೆಷ್ಟು ಸುಲಭ, ತಂದ್ಕೊಳ್ಳೋದೆಷ್ಟು ಕಷ್ಟ ಯೋಚನೆ ಮಾಡಬೇಕು. ಅಡಿಗೆ ಮಾಡಿ ಮುಟ್ಟಿಬಿಡ್ತಾನೆ ಮೈಲಿಗೆ, ಹೋಯ್ತು ಒಂದು ಕೈ, ಮತ್ತೆ ಅಡಿಗೆ ಮಾಡಿದ್ರೆ ಎಷ್ಟು ಕಷ್ಟ ಇದೆ ಯೋಚನೆ ಮಾಡಿ. ಆದ್ರಿಂದ ನಾವು ತಪ್ಪನ್ನು ಮಾಡಿ ಸರಿಪಡಿಸಿಕೊಳ್ಳೋದಕ್ಕಿಂತ ತಪ್ಪನ್ನು ಮಾಡದೇ ಇರೋದೇ ಜಾಣತನ. ಅದನ್ನ ಯೋಗ ಕರ್ಮಸು ಕೌಶಲಂ ಅಂತ ಕರೀತಾರೆ. ಆ ಕ್ಷಣಕ್ಕೆ ಅಷ್ಟು ಸುಲಭವ ಕೆಲಸ. ಕ್ಷೀರ ಸಮುದ್ರವನ್ನು ಅಥವಾ ಮಾಡಬೇಕು. ಸಮುದ್ರ ಮಾತ್ರಕ್ಕೆ ಅಂತ ನಮ್ಮ ಮನೆ ಕಡಗೋಲು ಸಾಕಾಗತ್ತಾ? ಮನೆ ಕಡಗೋಲು ಸೆಕೆ ಇಲ್ಲ, ಆ ದೊಡ್ಡ ವಿಚಿತ್ರ ಕಡಗೋಲು ಬೇಕು. ಮಂದರ ಪರ್ವತವನ್ನೇ ಕಡಗೋಲನ್ನು ಮಾಡಬೇಕು. ಅದು ಕಡೆ ಒಬ್ಬಿಬ್ಬರ ಕೈಲಾಗುತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ಸಮಸ್ತ ದೇವತೆಗಳು ಸೇರಬೇಕು, ಸಮಸ್ತ ಅಸುರರು ಸೇರಬೇಕು, ಅವರೆಲ್ಲ ಸೇರಿ ಮಥನವನ್ನು ಮಾಡಬೇಕು. ಅದು ಹಗ್ಗ ಬೇಕಲ್ಲ, ಮಂದರ ಪರ್ವತ ಹಗ್ಗ ಬೇಕಲ್ಲ ಕಟ್ಟಲಿಕ್ಕೆ ಅಂತ ಕೇಳಿದ್ರೆ, ಅದು ಮಂದರ ಪರ್ವತ, ಚಿನ್ನದ ಪರ್ವತ ಮಂದರ ಪರ್ವತ, ಸಪ್ತ ಕುಲ ಪರ್ವತಗಳಲ್ಲಿ ಒಂದು. ಇವತ್ತು ಹಿಮಾಲಯದಲ್ಲ ಏನೂ ಅಲ್ಲ ಮಂದರ ಪರ್ವತದ ಮುಂದೆ, ಅಂತ ದೊಡ್ಡ ಪರ್ವತ. ಅದನ್ನು ಕಟ್ಟಿ ಮಥನ ಮಾಡಲಿಕ್ಕೆ ಹಗ್ಗವನ್ನು ಕಟ್ಟಬೇಕಾದ್ರೆ ಯಾವ ಹಗ್ಗವೂ ಸಾಕಾಗಲಿಕ್ಕೆ ಇಲ್ಲ. ಅದಕ್ಕೆ ಬೇಕಾದದ್ದು ವಾಸುಕಿಯನ್ನು ಹಗ್ಗ ಮಾಡಿ ಅಂತ ಹೇಳಿದ್ದ. ವಾಸುಕಿಯನ್ನು ಹಗ್ಗ ಮಾಡಬೇಕು, ಮಂದರವನ್ನು ಕಡಗೋಲು ಮಾಡಬೇಕು, ಸುರಾಸುರರೆಲ್ಲ ಕಡಿಬೇಕು. ಆಗ ಐಶ್ವರ್ಯ ಒಂದೊಂದೇ ವಾಪಸ್ ಬರುತ್ತೆ. ಆಗ ನೀವು ಐಶ್ವರ್ಯ ಮಹಾಲಕ್ಷ್ಮಿಯೂ ಬರ್ತಾಳೆ. ಕೊನೆಯ ಇದು ಅಮೃತ ಬರುತ್ತೆ, ಅದನ್ನು ಪ್ರಾಶನ ಮಾಡಿ, ಆಗ ನಿಮಗೆ ಎಲ್ಲ ವಿಧವಾದಂತಹ ಭದ್ರತೆ ಸಿಗುತ್ತೆ ಅಂತ ಪರಮಾತ್ಮ ಅವರಿಗೆ ಎಚ್ಚರಿಸಿದ್ರಂತೆ. ಆಗ ದೇವತೆಗಳೆಲ್ಲ ಘೋಷಣೆ ಮಾಡುತ್ತಾರೆ. ಈ ಮುಂದೆ ಸಮಸ್ಯೆ, ಈಗ ಒಂದೊಂದು ಸಮಸ್ಯೆನೆ, ಮಂದರ ಪರ್ವತ ತರೋ ಸಮಸ್ಯೆ, ವಾಸಗಿಂತರೋ ಸಮಸ್ಯೆ, ಹಸುರನ್ನು ಗೋಪಿಸಿ ಕರ್ಕೊಂಡ್ಬರೋದು ಇನ್ನೂ ಡೇಂಜರ್. ಅವ್ರನ್ನೆಲ್ಲ ಕೂಡ ಮನೆ ಅಂತ ಮುಂದ್ರೆ ಒಂದು ಮಾಡೋದೇ ಕಷ್ಟ, ಇನ್ನು ಅವ್ರನ್ನ ಒಂದು ಮಾಡಬೇಕು. ಈ ಮತ್ತೆ ಅವ್ರ ಸಂಖ್ಯೆ ಉಚ್ಚಾಬಟ್ಟೆ ಸಂಖ್ಯೆ, ದೈತ್ಯರ ಮೆಜಾರಿಟಿ ಅಂತ ಯಾವಾಗಲೂ ಕೂಡ. ಯಾವಾಗಲೂ ಹೊಸಬತೆಯ ಮೇಲಿಂದ ಹೊಸರ ಜನರೇ ಬಹಳ, ಯಾವಾಗಲೂ ಅವರ ಸಂಖ್ಯೆ ಜಾಸ್ತಿನೇ. ಅವ್ರನ್ನ ಮುಗಿಸೋದು ಸುಲಭ ಅಲ್ಲ, ಎಷ್ಟು ಸಮಸ್ಯೆ ಇದೆ ನೋಡಿ. ಆಗ ಎಲ್ಲರೂ ಹೋಗ್ತಾರೆ. ಆಗ ಬಲಿಚಕ್ರವರ್ತಿ ಹಸುರರೇ ರಾಜ, ಆಗ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅಷ್ಟಿದೆ. ಒಬ್ಬ ಸಾತ್ವಿಕ ಹಸುರು ರಾಜ ಇದ್ದ ಅಂದ್ರೆ ಪುಣ್ಯ ಇವರಿಗೆ, ಇಲ್ಲ ಹೋಗಿದ್ರೆ ಸಾಧ್ಯವಾದ ಕೆಲಸನೇ ಅಲ್ಲ. ಅದು ಬಂದು ಹೋದ ತಕ್ಷಣ ಅವರು ಅಡಿಬಡಿ ಅಂತಾನೆ ಬಂದ್ರಂತೆ. ಇಲ್ಲ ಇಲ್ಲ, ಸಂಧಾನಕ್ಕೆ ಬಂದಿದ್ದೇವೆ ಎಂದು ಕೂಶ್ಕೊಂಡು ಮಾತಾಡಿದಾಗ ಪರಮಾತ್ಮ ಹೇಳಿ ಕಳಿಸಿರ್ತಾರೆ, ಒಂದು ದೊಡ್ಡ ಕೆಲಸ ಆಗಬೇಕು ಅಂತಿದ್ರೆ ಅರಯೋಪಿಹಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ. ನಾವು ದೊಡ್ಡ ಕೆಲಸ ಸಾಧನೆ ಮಾಡಬೇಕು ಅಂತಿದ್ರೆ ಶತ್ರುಗಳ ಜೊತೆಗೂ ಸಂಧಾನ ಮಾಡ್ಕೋಬೇಕು ಅಂತ ಹೇಳುತ್ತಾರೆ. ಇದನ್ನು ಜೀವನದ ಒಂದು ದೊಡ್ಡ ತತ್ವ. ಇವತ್ತು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಹೋದರೆ ಸಾಧನೆ ಮಾಡಕ್ ಆಗೋದಿಲ್ಲ ಅಂತ ಹೇಳುತ್ತಾರೆ. ಇವತ್ತು ಮಡಿ ಬಸ್ಸಲ್ಲಿ ಹೋಗ್ಬೇಕು, ಎಲ್ಲೂ ಹೋಗಕ್ ಸಾಗಲ್ಲ, ಮನೆಯಲ್ಲೇ ಕೂತಿರ್ಬೇಕು ಅಷ್ಟೇ. ಮಡಿಯೇ ಡಾಕ್ಟರ್ ಆಗ್ಬೇಕು, ಮಡದ ಹೋಗ್ತಾನೆ ಹೊರತು ಡಾಕ್ಟರ್ ಸಿಗೋದಿಲ್ಲ ಅವನು. ಇವತ್ತು ಮಡಿ ಎಷ್ಟಾಗುತ್ತೆ, ಅದೆಲ್ಲ ಮಾಡಕ್ ಸಾಧ್ಯ ಇಲ್ಲ ನಮ್ಮ ಕೈಯಲ್ಲಿ ಅಂತ ಹೇಳಿ ಎಲ್ಲ ಮೇಳಿಗೆ ಮಾಡಬಾರ್ದು. ಮತ್ತೆ ಕಾಂಪ್ರಮೈಸ್, ಟೋಟಲ್ ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರೆ ಜೀವನನೇ ಅಲ್ಲ. ಯಾವ್ದು ಅನಿವಾರ್ಯ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಇವತ್ತು ರಾಕ್ಷಸರ ಜೊತೆ ಸಂಧಾನ ಮಾಡ್ಕೋಬೇಕು, ಗುರಿ ಮಾತ್ರ ಅಮೃತ ಪಡೆಯೋದಾಗಿರಬೇಕು. ನಮ್ಗೆ ಅರ್ಥವಾದರೆ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತಿದ್ರೆ ನಾವು ದ್ವೇಷವನ್ನು ಕಟ್ಟಿಕೊಳ್ಳುವ ಕೆಲಸ ಮಾಡಕ್ ಆಗೋದಿಲ್ಲ. ಅಲ್ಲಿ ಒಂದು ಹೊಂದಾಣಿಕೆ ಬೆಳೆಸ್ಕೋಬೇಕಾಗತ್ತೆ. ಅದನ್ನ ಪರಮಾತ್ಮ ಭಾಗವತ ಪುರಾಣ ದೊಡ್ಡ ಸುಭಾಷಿತ ಅದು. ಅರಯೋಪಿಹಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ. ದೊಡ್ಡ ಕೆಲಸ ಆಗಬೇಕು ಅಂತಿದ್ರೆ ಶತ್ರುಗಳ ಜೊತೆಗೂ ಸಹ ಸಂಧಾನ ಅನಿವಾರ್ಯ. ಅದನ್ನ ಪರಮಾತ್ಮ ತಿಳಿಸಿದ್ದಕ್ಕೆ ಅವ್ರು ಹೋದ್ರಂತೆ. ಇವರಾಗಿ ಹೋಗ್ತಾರೆ, ಹಸುರು ಬರೋದಿಲ್ಲ. ನೋಡಿ ಎಂಥ ಪರಿಸ್ಥಿತಿ ಬಂದಿದೆ ಈಗ. ಹಸುರರ ಜೊತೆ ಸಂಧಾನಕ್ಕೆ ಇವ್ರು ಹೋಗಬೇಕಾಯ್ತು. ಆಗ ಮಾತಾಡಿದ್ರಂತೆ, ಈಗ ಸಮುದ್ರ ಮಾತನ ಮಾಡೋಣ, ಐಶ್ವರ್ಯ ಬರುತ್ತೆ, ಅಮೃತ ಬರುತ್ತೆ. ಅದನ್ನು ಕುಡಿದ ಮೃತರಾಗೋದೇ ಇಲ್ಲ, ಅಮೃತವನ್ನು ಕುಡಿದ ಮೃತರೇ ಆಗೋದಿಲ್ಲ, ಅದಕ್ಕೋಸ್ಕರ ಸಮುದ್ರ ಮಾತನ ಮಾಡೋಣ ಅಂತ ಹೇಳಿದಾಗ ಅವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ನಿಮಗೂ ನಾವು ಕಾಲು ಕೊಡ್ತೇವೆ, ಅಲ್ಲಿ ಬಂತ ಅದು ಶೇರ್ ನಿಮಗೂ ಇರುತ್ತೆ ಅಂತ ಹೇಳಿದಾಗ ಆಗ ಒಪ್ಪಿಕೊಂಡಂತಾಯ್ತು. ಮಥನ ಮಾಡೋಣ ಅಂತ ಹೇಳಿದಾಗ ಪರಮಾತ್ಮ ಮಂದರ ಪರ್ವತವನ್ನ ತರ್ತಾರೆ. ಬನ್ನಿ ತರಲಕ್ಕೆ ಅಂತ ಕರ್ಕೊಂಡು ಬಂದಂತ ಪರಮಾತ್ಮ. ನೀವೇ ತೋಮನಿ ತರೋ ಸಂಭವ ಇಲ್ಲ, ಚಿಕ್ಕ ಮಕ್ಕಳು ಅವರೇ ಮಾರ್ಕೆಟ್ಗೆ ಕಳಿಸಿ ತೋಮನಿ ಅಂತ ತೊಂಬರ್ತಾರೆ. ಮತ್ತೆ ಎದುರಿಗೆ ಹೋಗಿ ಎಲ್ಲ ವ್ಯಾಪಾರ ಮಾಡಿ ದುಡ್ಡು ಇಟ್ಟುಕೊಂಡು ಮನೆ ತಂದು ಹಾಕಿ ನಿಮ್ಮೇಲೆ ಅಷ್ಟೇ ಅವರಿಗೆ ಆಟ ಆಡ್ಲಿಕ್ಕೆ ಸಾಧ್ಯ. ಪರಮಾತ್ಮ ನಿಮ್ಮ ದೇವರ ಮುಂದೆ ಎಲ್ಲರೂ ಮಕ್ಕಳು ಇದ್ದಾಗ ಲೆಕ್ಕವು ಬಾಲಹ ಕ್ರೀಡನ ಕೈರಿವ ಅಂತ ಮಹಾಭಾರತದಲ್ಲಿ ಹೇಳುತ್ತಾರೆ. ಪರಮಾತ್ಮ ಹೋಗಿ ಮಂದರ ಪರ್ವತವನ್ನ ಎತ್ತಿನ ಏನಿರ್ತಾರೆ ಈ ಮಧ್ಯೆ ಅದು ಹೇಳ್ತಾರೆ. ರುದ್ರದೇವರ ವರದಿಂದಾಗಿ ಉಳಿದವರನ್ನು ಎತ್ತೋದು ಸಾಧ್ಯವೇ ಇರಲಿಲ್ಲ. ಪರ ವರಾಗಿರೀಶಸ್ಯ ಪರೈರಥಾರ್ಯಂ ಅಂತ ಹೇಳುತ್ತಾರೆ. ರುದ್ರದೇವರ ವರದಿಂದಾಗಿ ಬೇರೆ ಯಾರು ಎತ್ತಲ ಸಾಧ್ಯತೆ ಇರಲಿಲ್ಲ. ಅದನ್ನು ಪರಮಾತ್ಮ ಲೀಲೆಯಿಂದ ಒಂದೇ ಕೈಲಿ ಎತ್ತಿದನಂತೆ. ಗೋವರ್ಧನವನ್ನು ಒಂದೇ ಕೈಲಿ ಎತ್ತುತ್ತಾನೆ, ಈ ಮಂದರ ಪರ್ವತವನ್ನು ಒಂದೇ ಕೈಲಿ ಎತ್ತುತ್ತಾನೆ. ಹಾಗೆ ಪರಮಾತ್ಮನ ಸಾಮರ್ಥ್ಯ ನೋಡಬೇಕು. ಗೋವರ್ಧನ ಸ್ವಲ್ಪ ಪರಮಾತ್ಮ ಎರಡು ಕೈ ಎತ್ತಿದ್ರೆ ಪರಮ ಶಕ್ತಿಯಲ್ಲಿ ವ್ಯತ್ಯಾಸ ಇದೆ ಅಂತ ಗೊತ್ತಾಗೋದು. ಗೋವರ್ಧನ ಸ್ವಲ್ಪ ಲೈಟ್ ಇತ್ತು, ಭಾರಿ ಹೆವಿ ಅಂತಲ್ಲ, ಎಲ್ಲದಕ್ಕೂ ಒಂದೇ ಕೈ ಅಂತ. ಅವರು ಒಂದು ಕೈಯಲ್ಲಿ ಎತ್ತಿರಲಿಲ್ಲ, ಹನುಮಂತ ಒಂದು ಕೈಯಲ್ಲಿ ಸಂಜೀವನ ಎತ್ತಿರಬೇಕಾದ್ರೆ, ಜೀವೋತ್ತಮನೇ ಒಂದು ಕೈಯಿಂದ ಸಂಜೀವ ಎತ್ತಿರಬೇಕಾದ್ರೆ, ಸಂಜೀವನ ಪರ್ವತವನ್ನ ಸರ್ವೋತ್ತಮನಾದ ಪರಮಾತ್ಮ ಒಂದೇ ಕೈಯಿಂದ ಮಂದರ ಎತ್ತಿದ್ದೇನು ಆಶ್ಚರ್ಯ. ಮಂದರೋದ್ಧಾರಿ ವೃತ್ತೋದ್ಭುಜ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ಪರಮಾತ್ಮ ಅದನ್ನು ಎತ್ತಿ ಗರಡದ ಮೇಲೆ ಎತ್ತಂತೆ. ಟ್ರಾನ್ಸ್ಪೋರ್ಟೇಷನ್ ಸುಲಭ ಅಲ್ಲ, ಅದು ಒಂದು ಭಾರಿ ಪ್ರಾಬ್ಲಮ್. ಅದು ಅದು ಮಂದರ ಪರ್ವತವನ್ನು ತರೋದೊಂದು ಯಾವ ತರಬೇಕು? ಎಷ್ಟೋ ತರ್ತಿ ವಿಗ್ರಹ ಮಾಡಿಸ್ತಾರಲ್ಲ, ಆ ಬುದ್ಧನ ವಿಗ್ರಹ ಮಾಡಿಸಿ ಹೈದರಾಬಾದಿಗೆ ದ್ವಾರಾವತಿಗೆ ಪ್ರತಿ ತಜ್ಜೋದ್ರು ಅವರು ಉಳಿಯೋದೇ ಕಷ್ಟ. ಇರುವಕ್ಕಂತ ಅಪ್ಪನ್ನು ಮುಳುಗೋಯ್ತು. ಮತ್ತೆ ಉಳಿಸ್ಕಟ್ಟಬೇಕಾಯ್ತು ಚತ್ಬೇಕಾರನ್ನ, ಮತ್ತೆ ತಂದು ಎತ್ತಬೇಕಾರ ಆಲ್ಮೋಸ್ಟ್ 1 ಇಯರ್ ಮೇಲೆ ಆಯ್ತು. ಅಷ್ಟು ಕಷ್ಟದ ಕೆಲಸ. ಅದೇನು ಮಂದರ ಪರ್ವತ ಅಲ್ಲ ಈ ಮಧ್ಯೆ, ಅದು ಇಂಥ ಕಾಲದಲ್ಲಿ ಕಷ್ಟ ಆಗಿದೆ, ಮತ್ತೆ ಯಾವುದೋ ಕಾಲದೊಳಗಲ್ಲ. ಹಾಗನ್ನು ಪರಮಾತ್ಮ ಎತ್ತಿ ತೋರಿಸ್ತಾನೆ. ಮಂದರ ಪರ್ವತ ಒಂದೇ ಕೈಯಿಂದ ಎತ್ತಿ ಗರಡನ ಮೇಲೆ ಎತ್ತಂತೆ. ಗರುಡವಾಹನ ಅದಕ್ಕೆ ಪಕ್ಷಿ ವಾಹನ ಎರಗುವ ಕೋಲಿ ಅಂತ ಹೇಳ್ತಾರೆ. ಪಕ್ಷಿ ವಾಹನ ಅಂತ ಯಾತಕ್ಕೆ ಹೇಳ್ತಾ ಇದ್ರೆ ಗರುಡ ಹೊತ್ತಾನೆ, ಮಂದರವನ್ನು ಹೊತ್ತವನು, ಸಮುದ್ರ ಮಥನ ಕಾಲದಲ್ಲಿ ಪಾಲ್ಗೊಂಡವನು ಗರುಡ. ಅದರ ಸ್ಮರಣೆ ತರೋದಕ್ಕೋಸ್ಕರವಾಗಿ ಪಕ್ಷಿಯಾದ ಗರುಡನನ್ನ ಪರಮಾತ್ಮ ತಗೊಂಡು ತಾಂಡವದಲ್ಲಿ ಕೂತು ಅದರ ಮೇಲೆ ಮಂದರ ಪರ್ವತ ಒಂದೇ ಕೈಯಿಂದ ಎತ್ತಿಟ್ಟಂತೆ ಗರುಡ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ದೇವತೆಗಳು ರಾಕ್ಷಸರೆಲ್ಲ ನೋಡಿದರಂತೆ. ಒಂದು ಕ್ಷಣ ಅವರಿಗೆ ಸ್ವಲ್ಪ ಅಜ್ಞಾನ ಬಂತು. ಈ ಮಂದರ ಪರ್ವತ ಕಿತ್ತೋದು ಭಾರಿ ಕಷ್ಟ ಅಂತ ಕಾಣುತ್ತೆ, ಹೊತ್ಕೊಂಡು ಹೋಗೋದು ಬಹಳ ಸುಲಭ ಅನ್ಕೊಂಡದ್ದು, ಗರುಡ ಹಾಕೊಂಡು ಹೊರಟುಬಿಟ್ನಲ್ಲ ಹೊತ್ಕೊಂಡು ಹೋಗೋದು ಭಾರಿ ಸುಲಭ ಅನ್ಕೊಂಡ್ರಂತ. ಈ ಗಟ್ಟೆ ಹೇಳಲಿಲ್ಲ, ತಾವೇ ಅನ್ಕೊಂಡು ಮನಸ್ಸಿನಲ್ಲಿ. ಆದ್ರೆ ಪರಮಾತ್ಮನ ಯಾವ್ದು ಗೊತ್ತಾಗೋದಿಲ್ಲ. ಧಿಯೋ ಯೋನ ಪ್ರಚೋದಯ, ಬುದ್ಧಿ ಪ್ರೇರಕನೇ ಅವನು. ಅವ್ರು ಹೇಳ್ತಾನೆ, ಹೌದಾ, ಹಾಗೆ ತಿಳ್ಕೊಂಡಿದ್ದೀರೇನು, ಮಂದರ ಪರ್ವತ ಹೋಯೋ ಸುಲಭ ಅಂತ ತಿಳ್ಕೊಂಡಿದ್ದೀರಾ, ನೋಡಿ ಅಂತೇಳಿ ಎತ್ತಿ ಗರುಡನ ಮೇಲೆ ತೂರ ಮೇಲೆ ಇಟ್ಟಂತೆ. ಎಲ್ಲರೂ ಸೇರಿ ಹೊತ್ತುಗಳು, ಒಬ್ಬೊಬ್ಬರಲ್ಲ, ಒಬ್ಬ ಗರುಡ ಹೊತ್ತಿದ್ದ. ಅಷ್ಟರ ದೇವತೆಗಳಿಗೂ ಮೇಲೆ ಪರಮಾತ್ಮ ಇಟ್ಟರೆ ಎಲ್ಲ ದಪ್ಪಂತ ಬಿದ್ದರಂತೆ, ಎಲ್ಲ ಕೈ ಕಾಲು ಪುಡಿ ಪುಡಿ ಆಗೋಗ್ಬಿಡ್ತಾರೆ ರೆಡಿ ಅಂತೇಳಿ ತೋರಿಸ್ತಾನೆ ಪರಮಾತ್ಮ. ಎಷ್ಟು ಕಷ್ಟ ರುದ್ರದೇವರವರ ಇರತಕ್ಕಂತ ಪರ್ವತವನ್ನು ಹೊರಲಿಕ್ಕೆ ಗರುಡನಿಗೆ ಆತಕ್ಕಾಯಿತು ಅಂದ್ರೆ ಗರುಡ ಶೇಷರುದ್ರ ಸಮಾನವಾಗಿರೋದು ಒಂದು ಕಾರಣ. ಗರುಡ ಶೇಷರುದ್ರ ಸಮಾನ ಜೊತೆಗೆ ಪರಮಾತ್ಮ ತಾನಿದ್ದಾನೆ ಮೇಲೆ, ಅದು ಮುಖ್ಯವಾದದ್ದು. ಇವರಿಗೆ ಅರ್ಥವಾಯ್ತಂತೆ, ಪರಮಾತ್ಮ ಮತ್ತೆ ಹೆಚ್ಚು ವಾಪಸ್ ಇಟ್ಟಂತೆ ಗರುಡನೇ ಮೇಲೆ. ಇವ್ರ ಗತಿ ಏನಾಗಿತ್ತು, ಎಲ್ಲ ಕೈಕಾಲು ಮುರಿದೋಗ್ಬಿಟ್ಟು ಬಿದ್ದೋಗ್ಬಿಟ್ಟಿದ್ದಾರೆ. ಪರಮಾತ್ಮ ಒಂದ್ಸರ್ತಿ ನೋಡಿದನಂತೆ, ಎಲ್ಲ ನಾರ್ಮಲ್. ಎಂಥ ಶಕ್ತಿ ಪರಮಾತ್ಮರದ್ದು, ಸುಮ್ಮನೆ ನೋಡಿದ್ರೆ ಸಾಕು, ಹತ್ರ ಹೋಗಿ ಏನು ಮಾಡೋದಿಲ್ಲ. ಆಗ ನಮಗೆ ಅರ್ಥವಾಗುತ್ತೆ, ರಾಮದೇವರು ಸಂಜೀವನವನ್ನು ತರಿಸಿದ್ದು ತಮ್ಮ ಕೈಲಾಗೋದಿಲ್ಲ ಅಂತ ಹನುಮಂತನ ಕಳಿಸಲಿಲ್ಲ, ಹನುಮಂತನ ನೀವು ಗೊತ್ತಾಗಲಿ ಅಂತ ಕಳಿಸಿಕೊಟ್ಟನೆ ಹೊರತು ರಾಮನಿಗೆ ಏನು ಬೇಕಿಲ್ಲ. ನೋಡಿದ್ರೆ ಸಾಕು, ನಿಖಿಲ ಘೌಹ ವಿನಾಶನ ಪರ ಸೌಖ್ಯಪ್ರದ ದೃಷ್ಟಿ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ. ಪರಮಾತ್ಮನ ದೃಷ್ಟಿ ಅಂದ್ರೆ ಅಂಥದ್ದು, ಎಲ್ಲ ಎದ್ದು ಕೂತರಂತೆ. ಆಗ ಅರ್ಥ ಆಯ್ತು ಅವರಿಗೆ, ಎತ್ತಕ್ಕೂ ಬರೋದಿಲ್ಲ, ಹೊರಲಕ್ಕೂ ಬರೋದಿಲ್ಲ ಅಂತ ಗೊತ್ತಾಯ್ತು. ಪರಮಾತ್ಮ ಅದನ್ನು ತುಂಬಿ ಕ್ಷೀರ ಸಮುದ್ರ ತಾನೇ ಇಡ್ತಾ ಇದ್ದಾನೆ. ತಾನು ಇಟ್ಟಂತೆ ವಾಸುಕಿಯಲ್ಲಿ ಕರ್ಮ ಬರ್ತಾರೆ, ಹಾಕೋಸ್ಕರ ವಾಸುಮ್ಮನೆ ಬರ್ತಾನ, ಎಷ್ಟು ಕೊಟ್ಟರು ಇಲ್ಲ, ಆಯ್ತು ಅಮೃತ ಇನ್ನೊಂದು ಸ್ವಲ್ಪ ಕೊಡ್ತೀವಿ ಅಂತ ಹೇಳಿದ್ರೆ, ಮುಖ್ಯ ಗುರಿ ಅಮೃತ ಇತ್ತೆ, ಕಂಡಗಳ ಅಮೃತ ಕೊಡ್ತೀವಿ ಅಮೃತ ಕೊಡ್ತೀವಿ ಅಂತ ಹೇಳೋ ಹಾಗೆ ಕರ್ಕೊಂಡು ಬಂದ್ರು. ಒಪ್ಪಿಕೊಂಡ ಕರ್ಕೊಂಡು ಬಂದ್ರು, ಇಟ್ಟರು. ಇನ್ನೇನು ಕಡಲೆ ಶುರು ಮಾಡಬೇಕು, ಸುತ್ತಿದ್ರು ಅದನ್ನು, ಹಗ್ಗವನ್ನು ಮಾಡಿ ಸುತ್ತಿದ್ರು. ಆ ಕ್ಷಣಕ್ಕೆ ಬತ್ತಿ ಶುರುವಾಯಿತು ಜಗಳ, ಯಾರು ಬಾಲರ ಕೈ ಹಿಡಿಬೇಕು, ಯಾರು ಮುಖದ ಕೈ ಹಿಡಿಬೇಕು ಅಂತ ಪ್ರಶ್ನೆ ಶುರುವಾಯಿತು. ದೈತ್ಯರೆಲ್ಲ ಈ ಜನ ನೋಡಿ ಸಮಸ್ಯೆ ಇರೋದು, ಮುಂದೆ ದೊಡ್ಡ ಕೆಲಸ ಇದೆ, ಅಲ್ಲಿ ಗಲಾಟಿಗಳು, ಸಣ್ಣ ಸಣ್ಣ ಗಲಾಟಿಗಳು ಅವೆಲ್ಲ ಕೂಡ, ಯಾರು ಮೊದಲು ಅಂತ ಹೇಳಿದಾಗ ಪರಮಾತ್ಮ ಹೇಳಿರ್ತಾನೆ, ನಿಮಗೆ ಉದ್ದೇಶ ಯಾರು ಮೊದಲು ಎಲ್ಲಿ ಎಂಬುದು ಪ್ರಶ್ನೆ ಅಲ್ಲ, ಅಮೃತ ಸಿಗಬೇಕು, ಆ ಗುರಿ ಮರಿಬಾರದಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ಸಮುದ್ರ ಮಾಡೋ ಉದ್ದೇಶ ಅಮೃತ ಪಡೆಯದೆ ಹೊರತು ಸಣ್ಣ ಪುಟ್ಟ ಗಲಾಟೆ ಮಾಡಿಕೊಳ್ಳೋದಲ್ಲ. ಇವತ್ತು ನಮ್ಮ ಜೀವನದಲ್ಲಿ ಮುಖ್ಯ ಗುರಿ ಏನಿರಬೇಕು ಅಂದ್ರೆ ಪ್ರಿಣಯಾಮು ವಾಸುದೇವನು, ಫಲವಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಖಚಿತವಾದ ಗುರಿ ಇರಬೇಕು. ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಬರೀತಾ ಇರ್ತಾನೆ, ಅಲ್ಲಿ ಕೊಡಬೇಕು, ಇಲ್ಲಿ ಕೊಡ, ಅಲ್ಲೇ ಮೂರ್ ತಾಸು ಆದ್ರೆ ಮುಗಿದು ಹೋದ ಕೊನೆಗೆ, ಇಲ್ಲಿಂದ ಅಲ್ಲೇ ಅಲ್ಲಿಂದ ನಾ ಇಲ್ಲಿ ಕೊಡ್ತೀನಿ, ಕಿಡಿಕೆ ನಾನು ಕೊಡ್ತೀನಿ, ಫ್ಯಾಂಕ್ ನಾಲ್ಕು ಕೊಡೋತಿಗೆ ಅಥವಾ ಮುಗಿದೋಗಿರುತ್ತೆ. ಮೂರು ತಾಸು ವೆರಿ ಇಂಪಾರ್ಟೆಂಟ್, ಕೊಡೋದಲ್ಲೇ ಮುಖ್ಯ ಅಲ್ಲ, ಬರೆಯೋದು ಭಾರಿ ಇಂಪಾರ್ಟೆಂಟ್. ಆಗ ಎಲ್ಲ ಒಂದ್ ಕಡೆ ಒಟ್ಟು ಬರೀಬೇಕಾಗ, ಆ ಗುರಿ ಇಟ್ಟರೆ ನಮಗೆ ಆಗ ಯೋಚನೆ ಬರೋದಿಲ್ಲ. ಪರೀಕ್ಷಾ ಹಾಲ್ನಲ್ಲಿ ನಮ್ಮ ಜೀವನ ನಮ್ಮ ಪ್ರತಿಯೊಂದು ಕ್ಷಣ ಎಷ್ಟು ಪ್ರಶಸ್ತಿ ಎಂದು ಗೊತ್ತಿದ್ದವರಿಗೆ ಜೀವನದ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಷ್ಟು ಇಂಪಾರ್ಟೆಂಟ್ ಆದ್ರಿಂದ ಅದನ್ನು ವ್ಯರ್ಥ ಮಾಡಬಾರದು. ನೀವು ಸುಮ್ಮನೆ ಇರಿ ಅಂತ ಹೇಳಿರ್ತಾನೆ ಪರಮಾತ್ಮ. ಅವ್ರು ಹೇಳಿದ್ರಂತ, ನಾವೆಲ್ಲ ಬಾಲ ಹಿಡಿಯೋರಲ್ಲ, ನಾವು ಮುಖನೇ ಹಿಡಿತೀವಿ ಅಂದ್ರಂತ. ಯಾಕೆ ಪ್ರಶ್ನೆ ಅವರಿಗೆ, ಮುಖ ಬಾಲ ಹಿಡಿಯೋದ್ರೆ ಅವಮಂಗಳ ಇದ್ದಾಗಲೇ, ಅಮಂಗಳ ಮುಖನೇ ಹಿಡಿಬೇಕು ಅನ್ನೋ. ಅವ್ರು ಹೇಳ್ಕೊಂಡ್ರಂತೆ, ಸ್ವಾಧ್ಯಾಯ ಶ್ರುತ ಸಂಪನ್ನಾಹ ವಿಖ್ಯಾತಾಹ ಜನ್ಮ ಕರ್ಮಭಿ ನಗೃಂಧೀಮೋ ವಯಂ ಪುಚ್ಛಂ ಅಹೇರಂಗ ಮಮಂಗಲಂ ಅಂತ ಹೇಳಿದ್ದಾರೆ. ನಾವು ಎಷ್ಟು ಬುದ್ಧವರು, ಏನು ಮಾಡಿದವರು, ಪ್ರತಿಷ್ಠೆ ಏನು, ನಮ್ಮ ಮನೆತನ ಏನು, ಎಲ್ಲ ಶುರುವಾಗ ಬಂದಿರೋದು ಭಿಕ್ಷೆಗೆ ಕುಕುಳಗೋತ ಹೇಳಿದ್ರು ಕೂಡ ಏನ್ ಮಾಡ್ಬೇಕು. ಈ ಮಧ್ಯೆ ಇದು ಚಿತ್ರವಾದ ಕೈಕಾಲಿದೆ ಮನುಷ್ಯನದು, ಬಂದಿರೋದು ಊಟಕ್ಕೆ ದೋರು ಹೇಳ್ಕೊತಿರೋದು ಗಲಾಟೆಗೆ ಅಂದ್ರೆ ಎಷ್ಟು ಪ್ರಯೋಗ. ಬಂದಿರೋದು ಕೈ ಚಾಚಿ ಬಂದಾಗ ಇನ್ನೇನ್ ಮಾಡೋದೇನು ಪ್ರಯೋಗ ಬಿಡ್ಲಿಲ್ಲ, ಹಸುರ ಬುದ್ಧಿ ಅಂತ ಅದೇನೆ. ಆಗೆಲ್ಲ ಕೂಡಲಕ್ಕೆ ಸಾಧ್ಯ ಇಲ್ಲ, ನಮಗೆ ಒಳ್ಳೆ ಜಾಗನೇ ನಮಗೆ ಬೇಕು, ಮುಂದಿನ ಜಾಗನೇ ಹಿಡಬೇಕು ಅಂತ ಹೇಳಿದಾಗ ಪರಮಾತ್ಮನ ಮಾತು ಜ್ಞಾಪಕಾಯ್ತಂತೆ ದೇವತೆಗಳಿಗೆಲ್ಲ. ಅವ್ರು ನೆನಪು ಮಾಡ್ಕೋತಾರೆ, ಇಲ್ಲಿ ಎಲ್ಲಿ ಮಾಡೋದು ಮುಖ್ಯ ಅಲ್ಲ, ಫಲಿತಾಂಶ ಸರಿ ಹೋಗುದು, ಆಯ್ತು ನೀವೇ ಬನ್ನಿ ಅಂತ ಬಿಟ್ಟುಬಿಟ್ಟಿರುತ್ತೆ. ಇದನ್ನು ಪರಮಾತ್ಮ ತೋರಿಸ್ತಾರೆ. ಸಮಾಜದಲ್ಲಿ ಏನಾದಂತೆ ಗಲಾಟೆಗಳಾದ ಕಾಲಕ್ಕೆ ನಾವು ಸೋತರು ಏನು ತಪ್ಪಲ್ಲ, ಗುರಿ ಸರಿ ಇರಬೇಕು. ಸೋಲು ಗೆಲುವು ದೊಡ್ಡದಲ್ಲ, ಗುರಿ ಸರಿ ಇರಬೇಕು ಅಂತ ತೋರಿಸೋದಕ್ಕೋಸ್ಕರ ಅಷ್ಟು ಜನ ದೇವತೆಗಳು ಕೂಡ ಸ್ವತಂತ್ರ ಮಾಡಿದ್ರು. ಬಾಳ ಹಿಡ್ಕೊಂಡ್ರು, ಮುಖ ಹಿಡ್ಕೊಂಡು ಭಾರಿ ಖುಷಿ ಆಯ್ತು ಅವರಿಗೆ. ಏನು ಅವರಿಗೆ ಆನಂದ ಆನಂದ ಗೆದ್ದು ಬಿಟ್ವಿ ಅಂತ ತಿಳ್ಕೊಂಡ್ಬಿಟ್ಟಿದಾರಾಗ್ಲೇನೆ. ಈ ತಾಸ್ ಗೆದ್ದು ಮ್ಯಾಚ್ ಗೆಲ್ತೀವಿ ಅಂತ ತಿಳ್ಕೊತಾರ ಅಂತ ಪಟ್ಟೆ. ಈ ತಾಸ್ ಗೆದ್ದಿದ್ದ ಹಸುರರು ಮ್ಯಾಚ್ ಗೆದ್ದಿದ್ದು ದೇವತೆಗಳು ಅಷ್ಟೇ ವ್ಯತ್ಯಾಸ. ಅದಕ್ಕೆ ತಾಸ್ ಗೆದ್ದ ಗುರಿ ನಮ್ದಾಗಬಾರ್ದು, ಮ್ಯಾಚ್ ಗೆಲ್ಲೋ ಗುರಿ ಆಗಬೇಕು ಅನ್ನೋದಕ್ಕೆ ಪರಮಾತ್ಮ ಹೇಳ್ತಾರೆ. ಇದೆಲ್ಲ ಸೆಕೆಂಡರಿ, ಅದು ಮುಖ್ಯ. ದೇವತೆಗಳು ಅರ್ಥವಾಯ್ತಂತೆ, ಮುಖ ಅಂದ್ರೆ ಹೆಡ್ಡು, ಟೈಲ್ ಅಂದ್ರೆ ಬಾಲ. ತಾಸ್ ಹಾಕೋದು ಹಾಗೆ ತಾನೆ, ಹೆಡ್ ಅಂಡ್ ಟೈಲೇ ತಾಸ್ ಹಾಕೋದು. ಈ ಫಸ್ಟ್ ತಾಸ್ ಹಾಕಿ ದೇವತೆಗಳು ಅಮೃತ ಮತನ ಕಾಲಕ್ಕೇನೆ. ಅದರೊಳಗೆ ನರದ ಫಲಿತಾಂಶ ಅಂದ್ರೆ ಇಷ್ಟೇನೆ, ತಕ್ಷಣ ಕಡೆಯಲ್ಲಿ ಶುರು ಮಾಡ್ತಾರೆ. ಇನ್ನೊಂದು ಸಮಸ್ಯೆ ಬಂತಾಗ ಎಷ್ಟು ಸಮಸ್ಯೆ ಬರುತ್ತೆ ಲೆಕ್ಕ. ಬೀಚ್ ಅಂಡ್ ಎವರಿ ಸ್ಟೇಜ್ ನಲ್ಲಿ ಸಂಸಾರ ಕಷ್ಟ ಅನ್ಕೊಂಡಿರ್ತಾರೆ. ಕಥೆ ಕೇಳಿಬಿಟ್ರೆ ಹಬ್ಬ, ಅದು ಸಮುದ್ರ ಮಥನ, ಸಂಸಾರ ಸಮುದ್ರ ಮಥನ ಹಾಗೆ ಆಗೋದಾಗ. ಸಂಸಾರ ಸಮುದ್ರ ಅಂದ್ರೆ ಆ ಸಂಸಾರ ಸಮುದ್ರ ಅಂತಾನೆ ಕರೆದಿರೋದು. ಎಷ್ಟು ಆಪತ್ತುಗಳು, ದಿನ ಬೆಳಗಾದ್ರೆ ಆಪತ್ತು, ಅನುಗಾಲವೂ ಚಿಂತೆ ಜೀವಕ್ಕೆ, ದಾಸರ ಹೇಳ್ಬಿಡ್ತಾರೆ. ಏನಿದ್ರು ಚಿಂತೆ, ಇಲ್ಲದೆ ಹೋದ್ರು ಚಿಂತೆ, ಅಡಿಗೆ ಮಾಡಿದ್ರೆ ಒಂದ್ ಚಿಂತೆ, ಪಾತ್ರೆ ತೊಳಿಬೇಕಲ್ಲ ಅಲ್ಲಿ ಶುರು ಆಗತ್ತೆ. ಯಾಕೆ ಎಲೆ ಕೊಡ್ರೆ ಒಂದ್ ಚಿಂತೆ, ಬಿಸಾಗಲ ಜಾಗ ಇಲ್ಲ, ತಟ್ಟೆ ತೊಳಿಲಕ್ಕೆ ನೀರು ಇಲ್ಲ, ಎಷ್ಟು ಕದೀತೀವಿ ಅವನಿಗೀಗ. ಇವತ್ತು ವಯಸ್ಸು ಟೇಬಲ್ ಮಿಸ್ ಒಂದು ಪ್ರಾಬ್ಲಮ್, ಅದನ್ನೊಂದು ಪ್ರಾಬ್ಲಮ್, ಮತ್ತೆ ಏನೇ ಬೂಟದೇ ಪ್ರಾಬ್ಲಮ್. ಮುಖ್ಯವಾಗಿ ಇವತ್ತು ಸಂಸಾರದಲ್ಲಿ ಚಿಂತೆ ಇಲ್ಲದ ಸ್ಥಳವೇ ಇಲ್ಲ ಅಂತ ಹೇಳ್ತಾರೆ. ಅನುಗಾಲವೂ ಚಿಂತೆ ಜೀವಕ್ಕೆ, ಅದಕ್ಕೆ ಒಳ್ಳೆ ದೃಷ್ಟಾಂತ ಇದು. ಒಂದು ಸಂಸಾರದಲ್ಲಿ ಏನಾಗುತ್ತೆ ಎಂಬುದಕ್ಕೆ ಮುಂದೆ ಹೇಳ್ತಾರೆ. ವಾಸಿಷ್ಠರ ಅದಕ್ಕೆ ಅಂತ ಹೋದ್ರೆ ಮಂದರ ಪರ್ವತ ಮುಳುಗೋಗ್ಬಿಡ್ತಂತೆ ನಡಿ. ಅದು ಚಿನ್ನದ ಪರ್ವತ, ಆ ಇಟ್ಟಿದ್ದು ನೀರಿನ ಹಾಲಿನೊಳಗೆ ಎಷ್ಟು ತಿರುಗಬೇಕು ಅದು, ಇಷ್ಟೆಲ್ಲ ಹೇಗೋ ಮ್ಯಾನೇಜ್ ಮಾಡಿದ್ರು ಕೊಳಗೋಯ್ತದೆ. ಮತ್ತಥಾ ಪ್ರಕಾರ ದೇವತೆಗಳು ನಾರಾಯಣ ಅಂತ ದೇವನು ಸ್ತೋತ್ರ ಮಾಡುತ್ತಾರೆ. ಆಗ ಪರಮಾತ್ಮ ಕೂರುರೂಪವನ್ನು ಧರಿಸಿ ಬಂದನಂತೆ. ಬೆಟ್ಟ ಬೆನ್ನೊಳು ಹರಿಸಿದವರಳು ಸಿಟ್ಟು ಮಾಡಿದನೇನು ಹರಿ, ಕಂಗೆಟ್ಟ ಸುರರಿಗೆ ಸುಧಿಯನುಣಿಸಿದ ಮುರಿದ ನಹಿತರನು. ಆ ಕ್ಷಣಕ್ಕೆ ಪರಮಾತ್ಮ ಮೇಲಕ್ಕೆ ಎದ್ದು ಬಂದು ತನ್ನ ಬೆನ್ನ ಮೇಲೆ ಧರಿಸಿದನಂತೆ. ಮಂದರ ಪರ್ವತವನ್ನು ಹಾಗೆ ಒಂದು ಕೈಯಿಂದ ಎತ್ತಿಟ್ಟ, ಬೆನ್ನಲ್ಲಿ ಆರಾಮ ಧರಿಸ್ತಾ ಇದ್ದಾನಂತೆ ಬೆನ್ನ ಮೇಲೆ. ಎಂಥ ಶಕ್ತಿ ಪರಮಾತ್ಮನದು! ಆಗ್ಲೇ ಪೂರ್ವರೂಪದಿಂದ ಇದು ಮಂದರವನ್ನು ಹೊತ್ತು ನಿಂತಿದ್ದಾನೆ. ಅದು ಎಷ್ಟು ಯೋಜನೆ ಇದೆ ಲೆಕ್ಕ ಹಾಕಿ, ಅದು ಯಾವ ಹಿಮಾಲಯ ಅಲ್ಲ ಅಂತ ಮೊದಲೇ ಹೇಳಿದೆ. ಅದನ್ನು ಬೆನ್ನ ಮೇಲೆ ಧರಿಸಬೇಕಾದ ಪರಮಾತ್ಮ ಎಷ್ಟು ಯೋಜನೆ ಗಟ್ಟಲೆ, ಲಕ್ಷಾಂತರ ಯೋಜನೆ ಗಟ್ಟಲೆ ಪರಮಾತ್ಮನ ಕೂಡ ರೂಪ ಇದೆ. ಅದರ ಮೇಲೆ ಮಂದರ ಪರ್ವತ ನಿಂತಿದೆ, ಕಲೆಯಲ್ಲಿ ಶುರು ಮಾಡಿದರಂತೆ. ಆ ಶುರು ಮಾಡಿದಾಗ ಆ ಮಂದರ ಪರ್ವತ ಅಷ್ಟೆಲ್ಲ ಘರ್ಷಣೆ ಇದ್ದ ಕಾಲಕ್ಕೆ ಪರಮಾತ್ಮರು ಈ ರಾಜ್ಯಕ್ಕೆ ಲೆಕ್ಕಾಗಿ ಕೈಯಲ್ಲಿ ಬುಗುರಿ ಆಚಿಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಶಾರ್ಪ್ ಆಗಿದ್ರೆ ಕೈ ಕೊಯ್ದೋಗುತ್ತೆ, ಅದು ತಿರುಗಿಬಿಟ್ಟಾಗ ಅಷ್ಟು ಶಾರ್ಪ್ ಇರುತ್ತೆ. ಇದು ಇದು ಮಂದರ ಪರ್ವತ ಇದ್ರೆ ಏನಾಗಬೇಕು ಅಂದ್ರೆ ದೇವರಿಗೆ ಏನೂ ಆಗ್ಲಿಲ್ವಂತ. ಮೈ ತುರಿಕೆ ಮಾಡಿದಾಗ ತುರಿಸಿಕೊಂಡು ಆರಾಮಿಸಿದಂತೆ ಪರಮಾತ್ಮನಿಗೆ. ಅಂದ್ರೆ ಆ ಕಾಲದಲ್ಲೂ ಆನಂದಪೂರ್ಣ ಅಂತ ಅರ್ಥ. ಒಂದೇ ಒಂದ್ಯಂ ಸದಾನಂದಂ, ಎಲ್ಲ ಕಾಲದಲ್ಲೂ ಆನಂದವೇ ಪರಮಾತ್ಮನ ಮುಖ್ಯ ಲಕ್ಷಣ, ಆನಂದಮಯ ಅಂತ. ಅದಕ್ಕೆ ದೇವರಿ ಹೆಸರು. ಪೂರ್ವರೂಪದಲ್ಲಿ ಹಾಗೆ ಬರ್ತಿದ್ದಾನೆ. ಇಷ್ಟೆಲ್ಲ ಆಯಿತು, ಕಡಿತಾ ಇದ್ದಾರೆ. ತಮಾಷೆ ಏನೂ ಬಂದಿಲ್ಲ ಅವರಿಗೂ ಕೂಡ, ಏನೇನೂ ಬಂದಿಲ್ಲ, ಸುಮ್ಮನೆ ಕಡಿತಾ ಇದ್ದಾರೆ ಅಷ್ಟೇ. ಅಟ್ಟು ಸುಸ್ತಾ ಸ್ಟಾಪೆ ಮಾಡಿಬಿಡ್ತೀನಿ, ಕಡಿಲಕ್ಕೆ ಆಗ್ತಾನೆ ಇಲ್ಲ, ಇಷ್ಟೆಲ್ಲ ಮಾಡಿದ್ದಷ್ಟೇ. ಏನು ಆಗ್ತಾ ಇಲ್ಲ, ದೇವತೆಗಳಿಗೂ ಆಗ್ತಾ ಇಲ್ಲ, ಹಸುರರ ಕೈಯಲ್ಲೂ ಆಗ್ತಾ ಇಲ್ಲ. ಎಲ್ಲ ನಿಂತರಂತೆ, ಹಸುರರು ಸುಮ್ಮನೆ ಆಕಾಶ ನೋಡಿದ್ರು. ದೇವತೆಗಳೆಲ್ಲ ದೇವರು ಸ್ತೋತ್ರ ಮಾಡ್ತಾರೆ, ಪರಮಾತ್ಮ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಆದ್ರೆ ಮಾಡದೆ ಹೋದ್ರೆ ಈ ಐಶ್ವರ್ಯನೂ ಇಲ್ಲ, ಅಮೃತನೂ ಇಲ್ಲ ಅಂತೇಳಿ ದೇವರು ಸ್ತೋತ್ರ ಮಾಡಿದಾಗ ಆತ್ಮ ಬಂದನಂತಾಗ ಆ ರೂಪಕ್ಕೆ ಅಜಿತ ರೂಪ ಅಂತ ಹೆಸರು. ಅಜಿತ ರೂಪ, ಒಂದು ರೂಪ ಅಲ್ಲ ಅದು. ಪ್ರತಿಯೊಬ್ಬ ದೇವತೆ ಪಕ್ಕದಲ್ಲಿ ಒಂದು ರೂಪ, ಪ್ರತಿಯೊಬ್ಬ ಹಸುರನ ಪಕ್ಕದಲ್ಲಿ ಒಂದು ರೂಪ. ಎಷ್ಟು ಜನ ಇದ್ದಾರೆ ಲೆಕ್ಕಾಗಿ? 133 crore ದೇವತೆಗಳೇ ಇದ್ದಾರೆ, ಮತ್ತೆ ಅದರ 4 times ಹಸುರರು ಇದ್ದಾರೆ. ಅಷ್ಟೆಲ್ಲರ ಪಕ್ಕದಲ್ಲಿ ಪರಮಾತ್ಮ ಅಷ್ಟು ರೂಪ ತಗೊಂಡು ನಿಂತ್ಕೊಂಡ ಅಂದ್ರೆ ಏನು ಸಾಮರ್ಥ್ಯ ಇದು! ರಾಮದೇವರು ರಾವಣನ ಮೂಲಬಲ ಸಂಹಾರ ಮಾಡಬೇಕಾದ್ರೆ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಲು ಅಲ್ಲೇ ಶ್ರೀರಾಮ, ಎಲ್ಲಿ ನೋಡಲು ರಾಮರೂಪವನ್ನು ತೋರಿಸಿದ್ರಂತೆ. ಅಜಿತ ರೂಪವನ್ನು ಹಾಗೆ ತೋರಿಸ್ತಾ ಇದ್ದಾರೆ. ಅಜಿತ ರೂಪ ಎಲ್ಲ ಕಡೆ ನಿಂತ ರೂಪ, ತಾನು ಕಡಿತಾನೆ ಪರಮಾತ್ಮ ಹಿಡ್ಕೊಂಡು ತಾನು ಕಡಿತಾ ಇದ್ದಾನೆ ಅಂತ. ಆಗ ಸ್ಥಿತಿನೇ ಬೇರೆ ಆಗೋಯ್ತು. ಈ ತಳ್ಳಿದಾಗ ಇರೋ ಸ್ಪೀಡ್ ಏನು, ಇಂಜಿನ್ ಸ್ಟಾರ್ಟ್ ಆದಾಗ ಹೇಗಿರುತ್ತೆ? ತಳ್ಳಿದಾಗಿರೋ ಎಲ್ಲರೂ ಸೇರಿದಾಗ ಉಸಿರು ಬಿಡೋದಾಗತ್ತೆ, ಅವ್ರು ಮುಂದೆ ಹೋಗ್ತಿರೋದಿಲ್ಲ ಅದು ಒಂದು. ಆದ್ರೆ ಯಾವಾಗ ಬೈಸಿನ ಇಂಜಿನ್ ಸ್ಟಾರ್ಟ್ ಆಗುತ್ತಲ್ಲ, ಓಡ್ಗೊಂಡು ನೆತ್ತು ಬಿಡ್ತಾರೆ ಅಂತ ಹೋಗೇ ಬಿಡುತ್ತೆ ಅದು ಸರ್ರ ಅಂತ. ಅದು ಆದ್ರೆ ಅದರ ವೈಭವನೇ ಬೇರೆ, ಇದ್ರ ವೈಭವನೇ ಬೇರೆ. ದೇವರು ಕಡದಾಗ ಆಗಿದ್ದೇ ಬೇರೆ, ಅಶ್ಚನ ಕಡದಾಗ ಆಗಿದ್ದೇ ಬೇರೆ. ಪರಮಾತ್ಮ ಒಬ್ಬನ ಕಡದ್ರೆ ಹಾಗಾಯ್ತಂತ, ಇಷ್ಟು ಜನ ಕಡದ್ರೆ ಏನೂ ಆಗಲಿಲ್ಲ. ದೇವರನ್ನು ಸರ್ವಶಕ್ತ ಅಂತ ಕರೀತಾರೆ. ಸಮುದ್ರದ ಮತನಾದ ಕಥೆ ಎರಡೇ ಹೇಳುತ್ತೆ, ಜೀವನ ಲಿಮಿಟೇಷನ್ ಹೇಳುತ್ತೆ, ಪರಮಾತ್ಮನ ಮಹಿಮೆಯನ್ನು ಹೇಳುತ್ತೆ. ಪರಮಾತ್ಮ ಏನೂ ಮಾಡಬಲ್ಲ, ಜೀವ ಏನೂ ಮಾಡಲಾರ. ಹೀಗೆ ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ಮಾಡಿಕೊಂಡಾಗ ನಮಗೆ ಜೀವೇಶ್ವರ ಭೇದ ಎಷ್ಟು ಅಪೂರ್ವವಾದ ತತ್ವ ಅಂತ ನಮಗೆ ತಿಳಿಯೋದಾಗಲಿ. ಎಲ್ಲಾ ಅಸುರಾಸುರರು ಒಂದು ಕಡೆಗೆ, ಪರಮಾತ್ಮ ಒಬ್ಬನೇ ಒಂದು ಕಡೆಗೆ. ಅದನ್ನು ಮಹಾಭಾರತದಲ್ಲಿ ಸಂಜಯ ಧೃತರಾಷ್ಟ್ರನ ಹೇಳುತ್ತಾನೆ. ಏನಂತ ತಿಳ್ಕೊಂಡಿದ್ದೆ ಕೃಷ್ಣನನ್ನ ಧೃತರಾಷ್ಟ್ರ, ಏಕತೋವ ಜಗತ್ ಕೃಷ್ಣನ್, ಏಕತೋವ ಜನಾರ್ದನ. ಇಡೀ ಜಗತ್ತು ಒಂದ್ ಕಡೆಗೆ, ಪರಮಾತ್ಮ ಒಬ್ಬನೇ ಒಂದ್ ಕಡೆಗೆ. ಅವನ ಸಾಮರ್ಥ್ಯ ಎಂಥದ್ದು ಗೊತ್ತೇ? ಭಸ್ಮಕುರಿಯಾ ಜಗದಿದಂ ಮನಸೈವ ಜನಾರ್ದನ. ಸಂಕಲ್ಪ ಮಾತ್ರದಿಂದ ಇಡೀ ಜಗತ್ತನ್ನು ಸುಟ್ಟು ಗೂಜಿ ಮಾಡಬಲ್ಲ ಪರಮಾತ್ಮ. ಸಂಕಲ್ಪ ಮಾತ್ರದಿಂದ ಬೆಂಕಿ ಹೆಚ್ಚಿ ಅದೆಲ್ಲ ಮಾಡಿ ಏನೋ ಅಲ್ಲ, ಸಂಕಲ್ಪ ಮಾತ್ರ ಮಾಡಿಬಿಡ್ತಾನೆ ಅಷ್ಟೇ ಅಲ್ಲ, ನೆಕ್ಸ್ಟ್ ಮೂಮೆಂಟ್ ಎಲ್ಲ ಮತ್ತೆ ವಾಪಸ್ ಹಾಗೆ ಇರ್ತಾನೆ ಬೇಕಾರೆ ಅಂತ ಹೇಳ್ತಾನೆ. ಸಂಕಲ್ಪ ಮಾತ್ರ ಸುಟ್ಟು ಹಾಕಬಲ್ಲ, ಸುಟ್ಟಾಗಿದ್ರೆ ಮತ್ತೆ ಹಾಗೆ ಸರಿ ಮಾಡಿ ಇಡಬಲ್ಲ. ಇದು ದೇವರ ಶಕ್ತಿ ಅನ್ನೋದಕ್ಕೆ ನಿದರ್ಶನ. ಆಗ ಒಂದೊಂದು ಬರಲಕ್ಕೆ ಶುರುವಾಯಿತು. ಮೊದಲು ಬಂದಿದ್ದು ಕಾಲಕೂಟ ವಿಷ ಬಂತು. ಫಸ್ಟ್ ಬಂದಿದ್ದು ಕಾಲಕೂಟ ವಿಷ, ಅಲ್ಲಿಂದ ಬರಲಿಕ್ಕೆ ಪ್ರಾರಂಭವಾಗಿತ್ತು. ಅದು ಕೂಡ ದೊಡ್ಡ ತತ್ವ. ಅದು ನಮ್ಮ ಸಂಸಾರ ಸಮುದ್ರದಲ್ಲಿ ಕಾಲಿಟ್ಟೋ ಶುರುವಾಗೋದು ಸಂಸಾರ ಹಲಾಹಲ ಪ್ರಾರಂಭ ವಿಷ. ಅದು ಬರೀ ಪ್ರಾಬ್ಲಮ್ಸ್ ಅಂತ ಅರ್ಥ. ಇವ್ ಕ್ವಶನ್ ಪೇಪರ್ ಕೊಟ್ಟೆ ಶುರುವಾಗಬೇಕು, ಎಕ್ಸಾಮ್ ಶುರುವಾಗಬೇಕಾದ್ರೆ ಮತ್ತೆ ಕ್ವಶನ್ ಪೇಪರ್ ಕೈ ಕೊಟ್ಟ ಮೇಲೆ ಶುರುವಾಗಬೇಕು. ಅಲ್ಲೇ ಅಲ್ಲೇ ಪ್ರಾಬ್ಲಮ್ಸ್ ಶುರು, ಪ್ರಾಬ್ಲಮ್ಸ್ ಮೊದಲೇ ಕ್ವಶನ್ ಪೇಪರೇ ಪ್ರಾಬ್ಲಮ್. ಮ್ಯಾಥಮೆಟಿಕ್ಸ್ ಎಲ್ಲ ಪ್ರಾಬ್ಲಮ್ಸ್ ಬೇರೆ, ಜೊತೆಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಾಬ್ಲಮ್ ಕೊಟ್ಟರೆ ಇನ್ನಾದ್ರೂ ಪ್ರಾಬ್ಲಮ್ ಕೊಡಬೇಕು. ನೀವು ಪಾಪ ಕಥೆ ಬರಲಿಕ್ಕೆ ಕೇಳೋದಿಲ್ಲ, ಅವರೇ ಮ್ಯಾಥಮೆಟಿಕ್ಸ್ ಅದು ಒಂದು. ಆ ಕ್ಷಣದಲ್ಲಿ ನಿಜವಾದ ಅರ್ಥದೊಳಗೆ ಕಾಲಕೂಟ ವಿಷ ಬಂದ್ರೆ ಅದೆಂಥದ್ದು ಅಂತ ಕೇಳಿದ್ರೆ ಅದರಂತ ವಿಷನೇ ಜಗತ್ತಿನಲ್ಲಿ ಇಲ್ಲ. ಕಾಲಕೂಟ ಅಂದ್ರೆ ಸಾಕ್ಷಾತ್ ಕಲಿಯ ರೂಪ. ಅಜ್ಞಾನ ಮಿಥ್ಯಾವತಿ ರೂಪ ತೋರಿಸವು ಕಲಿಯ ಸ್ವರೂಪಂ ತದತೀವ ದುಸ್ಸಹಂ. ಕಲಿಯ ರೂಪ ಯಾರು ಸಹಿಸಲಿಕ್ಕಾಗೋದಿಲ್ಲ, ರುದ್ರಾದಿ ದೇವತೆಗಳಿಗೂ ಸಾಧ್ಯ ಇಲ್ಲ ಅಂತ ವಿಷ ಬಂದಾಗ ಏನ್ ಮಾಡಬೇಕು? ಬಿಟ್ಟು ಹೋದ್ರೆ ಅಮೃತ ಸಿಗೋದಿಲ್ಲ, ಆಮೇಲೆ ಅಲ್ಲೇ ಇದ್ರೆ ಸತ್ತು ಹೋಗ್ತಾರೆ. ಹೇಗಿದೆ ಲೆಕ್ಕ ಹಾಕಬೇಕು? ಇದ್ರೆ ಸತ್ತು ಹೋಗ್ತಾರೆ ವಿಷ, ಅಂಥ ವಿಷ. ಉಳೋದ್ರೆ ಅಮೃತ ಸಿಗೋದಿಲ್ಲ. ಇದು ಒಂದು ಮೃತರಾದಾಗ ಲೆಕ್ಕ, ಇದ್ರು ಮೃತರಾಗಬೇಕು, ಹೋದ್ರೂ ಮೃತರಾಗಬೇಕು. ಹಾಗೇನ್ ಮಾಡಿದ್ರಂತೆ ಉಪಾಯ ಇಷ್ಟ, ಮತ್ತೆ ನಾರಾಯಣ ಸ್ಮರಣೆ ಮಾಡ್ತಾರೆ. ಅದಕ್ಕೆ ಹರಿಸ್ಮರಣೆ ಮಾಡುವ ನಿರಂತರ, ಹರಿಭಜನೆ ಮಾಡುವ ನಿರಂತರ. ಎಲ್ಲ ಸಮಸ್ಯೆಗೂ ರೆಮಿಡಿ ಅಂದ್ರೆ ಭಗವಂತನೇ. ಎಷ್ಟು ರೂಪ ತೊಂದು ಅನುಗ್ರಹ ಮಾಡ್ತಿದ್ದಾನೆ ಪರಮಾತ್ಮ. ಆ ಕ್ಷಣಕ್ಕೆ ಪರಮಾತ್ಮ ಏನ್ ಮಾಡಿದನಂತೆ, ಈ ಕಲಿ ಬಂದಿದ್ದಾನೆ ಕಾಲಕೂಟ ರೂಪದೊಳಗೆ, ಅದು ಪರಿಹಾರವಾಗಬೇಕು. ತಕ್ಷಣ ವಾಯುದೇವರು ಹೇಳ್ತಾನಂತೆ ಪರಮಾತ್ಮ, ವಾಯುದೇವರೇ ವಾಯುನ್ ಚೋಚೆ ಪ್ರಶಾಂತಯೇ, ವಾಯುದೇವರೇ ನೀವು ಅದನ್ನ ನಾಶ ಮಾಡಿ, ಆ ಕಾಲಕೂಟವನ್ನ ಧ್ವಂಸ ಮಾಡಿ ಅಂತ ಹೇಳಿದ ತಕ್ಷಣ ವಾಯುದೇವರು ಅಮೃತಪಾನವನ್ನು ಮಾಡುತ್ತಾರೆ. ಇದು ಬಹಳ ಮುಖ್ಯವಾದ ಘಟ್ಟ. ಇದು ಶಿವಶೋಭನ ಹಾಡನ್ನು ಎಲ್ಲಿಂದ ಶುರು ಮಾಡ್ತಾರೆ ವಾದಿರಾಜ ಸ್ವಾಮಿಗಳು ಅಂದ್ರೆ, ಲಕ್ಷ್ಮೀದೇವಿ ಬಂದಲಿಂದ ಶುರು ಮಾಡ್ತಾರೆ. ಆದ್ರೆ ಪೂರ್ವಭಾವ ಏನೇನಾಗಿದೆ ಎಂಬುದನ್ನು ಭಾಗವತ ಪುರಾಣ ಹೇಳ್ತಾ ಇದೆ. ಅವ್ರ ಯಾತಕ್ಕೆ ಅದನ್ನು ಇಲ್ಲಿ ಹೇಳೋದಿಲ್ಲ ಅಂದ್ರೆ, ಒಂದ್ ಕಡೆ ರುಕ್ಮಿಣಿ ಶಿವದಲ್ಲಿ ಉಲ್ಲೇಖ ಮಾಡೋದು ಒಂದ್ ಕಡೆಗೆ, ಮತ್ತು ಭಾಗವತದ ಕಂಟಿನ್ಯೂಷನ್ ಆದ್ರಿಂದ ಅದನ್ನು ಓದ್ಕೊಂಡು ಮುಂದೆ ಹೋಗಬೇಕು ಅಂತ ಇನ್ನೊಂದು ಕಡೆ. ಆ ದೃಷ್ಟಿಯಲ್ಲಿ ಕಾಲಕೂಟ ವಿಷ ಬಂದಾಗ ಏನ್ ಮಾಡಬೇಕು, ಅದು ಸೊಲ್ಯೂಷನ್ ಏನು ಅಂದ್ರೆ ವಾಯುದೇವರಿಂದ ಪರಿಹಾರ. ಅದಕ್ಕೆ ಮುಕುಂದ ಭಕ್ತಿ ಗುರುಭಕ್ತಿಗಾಗಿ, ಮತ್ತೆ ಏನೇ ಸಮಸ್ಯೆ ಬರಲಿ ವಾಯುದೇವರಿಂದ ಪರಿಹಾರ. ವಾಯುಸ್ತುತಿಯಿಂದನೇ ಪರಿಹಾರ ಆಗುತ್ತೆ ಎಷ್ಟೋ ಸಮಸ್ಯೆಗಳಿಗೆ. ವಾಯುಸ್ತುತಿ ಸಾಕು, ವಾಯುಸ್ತುತಿ ಪುರಶ್ಚರಣ ಅಂದ್ರೆ ಇವತ್ತು ಸಿದ್ಧಿ ಬಂದಂತೆ ಲೆಕ್ಕ. ಇವತ್ತು ಎಷ್ಟೋ ಜನ ನೋಡಿದ್ದೇನೆ, ಎಷ್ಟೆಷ್ಟು ಸಮಸ್ಯೆ ಇತ್ತು, ಶುರು ಮಾಡಿದರೆ ಮುಗಿಯ ಹೊತ್ತು ಯಾವ ಸಮಸ್ಯೆಗಳೇ ಇಲ್ಲ. ಪೂರ್ತಿ ಪಾಪರಾಗಿದ್ದವರು ಯಥಾ ಪ್ರಕಾರ ಮತ್ತೆ ಕೋಟ್ಯಾಧೀಶರು. ವಾಯುಸ್ಥಿತಿ ಪುರಸ್ಥಿತಿ ಮುಗಿಯೋ ಹೊತ್ತಿಗೆ ಅಷ್ಟು ಚೇಂಜ್ ಮಾಡೋ ಶಕ್ತಿ ಅದಕ್ಕಿದೆ. ಆದ್ರೆ ನಮ್ಮ ಜನಗಳಿಗೆ ವಿಷಯ ಗೊತ್ತಿಲ್ಲ ಅಷ್ಟೇನೆ. ಆ ಕಾಲಕೂಟವನ್ನು ನಾಶ ಮಾಡೋ ಶಕ್ತಿ ವಾಯುದೇವರಿಗೆ ಮಾತ್ರ. ಪರಮಾತ್ಮ ಅವರು ಹೇಳಿದ ತಕ್ಷಣ ಅವರು ಕುಡಿದ್ರಂತೆ. ಆದ್ರೆ ಹಾಗೆ ಕುಡಿದು ಬಿಟ್ಟಿದ್ರೆ ಕಾಲಕೂಟ ಭಾರಿ ರುಚಿ ಇತ್ತು ಏನೋ ಅಂತ ತಿಳ್ಕೊಂಡ್ಬಿಡಬಾರದು ಅಂತ ಹೇಳಿ ರುದ್ರದೇವರಿಗೆ ಒಂದು ಟೆಸ್ಟ್ ಡೋಸ್ ಕೊಡ್ತಾರೆ ವಾಯುದೇವರು. ಈ ಟೆಸ್ಟ್ ಡೋಸ್ ಕೊಡೋ ಒಂದು ಕಾನ್ಸೆಪ್ಟ್ ತಂದಿದ್ದು ವಾಯುದೇವರೇನೆ. ಸ್ವಲ್ಪ ತಗೊಳ್ಳಿ ಅಂತೇಳಿ ಕೈಯಲ್ಲಿ ಹಾಕೊಂಡು ಬಿಟ್ಟು ಸ್ವಯಂತು ಅನಿರ್ಮತ್ಯ ಪಪು ಅದನ್ನ ಕರೇ ವಿಮತ್ಯ ಅಸ್ತಬಲಂ ವಿಹಾಯ ಕೈಲಿ ಹೇಳ್ಕೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಅದನ್ನ ಡೈಲ್ಯೂಟ್ ಮಾಡಿ ಕೊಟ್ಟು ಅದರಲ್ಲೂ ತಗೊಂಡಿದ್ದೇ ಸ್ವಲ್ಪ, ಆ ಡೈಲ್ಯೂಟ್ ಮಾಡಿ ಅದರಲ್ಲಿ ಕೊಟ್ಟಿದ್ದು ಮತ್ತೆ ಸ್ವಲ್ಪ. ಅದು ರುದ್ರದೇವರು ತದವು ಸಕಿಂಚಿತ್ ಗಿರಿಶಾಯ ವಾಯು ರುದ್ರದೇವರು ಕೊಟ್ಟರೆ ಅದನ್ನು ಅವರು ಕುಡಿದ್ರಂತೆ. ಇದು ರುದ್ರದೇವರು ಸ್ಮರಣೆ ಮಾಡಬೇಕು ನಾವು. ವಾಯುದೇವರು ಕೊಟ್ಟರು ಅನ್ನೋ ಕಾರಣಕ್ಕೆ ವಿಷವನ್ನು ಕುಡಿದ್ರು. ಎಂಥ ದೊಡ್ಡವರು ಅವರು, ವಾಯುದೇವರು ಕೊಟ್ಟರು ಏನಂತ ನೋಡಲಿಕ್ಕೆ ಹೋಗಬಾರ್ದು. ಆ ಥರ ಸಾವಿರ ಮಂತ್ರಾಸ್ತಿ ಕೊಡ ಫಲ ಕೊಡ್ತಾರೆ, ಏ ಕೊಳಕಿ ಜೀವ ಕೆಟ್ಟದ್ದು ಬಾಳೆಹಣ್ಣು ಸೀಬೆ ಹಣ್ಣು ನೋಡ್ತಾ ಕೊಡ್ತಾರೆ. ಕೊಟ್ಟ ತಕ್ಷಣ ಮಂತ್ರ ಬಂದೆ ಮಂತ್ರಾಸ್ತಿ ಏನ್ ಹಾಕಿದ್ದಾರೆ, ಎಷ್ಟಿದೆ, ಒಳ್ಳೆ ಅಕ್ಕಿನೋ, ಬಾಸುಮತಿ ಅಕ್ಕಿನೋ ಅಥವಾ ಈ ಅಕ್ಕಿನೋ, ಯಾರು ನೋಡಕ್ ಹೋಗೋದಿಲ್ಲ. ಮಂತ್ರಾಕ್ಷತೆ ಮಂತ್ರಾಕ್ಷತೆ ಅಷ್ಟೇ. ಆ ಕಾರಣ ವಾಯುದೇವರು ಕೊಟ್ಟರೆ ಒಳ್ಳೇದಾಗಲಿ, ಆ ಭಾವನೆ ನಮ್ಮಲ್ಲಿ ಬರಬೇಕು. ರುದ್ರದೇವರಿಂದ ಕಲಿಬೇಕಾದ ಪಾಠ ಇದು. ವಾಯುದೇವರಲ್ಲಿ ಅಂಥ ಭಕ್ತಿ ಮಾಡ್ತಾರೆ. ಕಾರಣ ಏನು ಗೊತ್ತೇನು? ವಾಯುದೇವರ ಮಗ ಅವರು. ಸರಸ್ವತಿ ಭಾರತೀಯರು ಬ್ರಹ್ಮವಾಯುಗಳ ಪತ್ನಿಯರಾದರೆ ಗರುಡಶೇಷ ರುದ್ರದೇವರು ಇವರು ಮಕ್ಕಳವರು. ಹೇಳಿದ್ದಾರೆ, ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ದರಸೆ ಸತ್ವ ಪ್ರಚುರ ವಾಣೀಮುಖ ಸರೋಜೇನ ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೇ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪದು ಸನ್ಮತಿಯ. ಸ್ಪಷ್ಟವಾಗಿ ಬಂದಿದೆ, ಯಾ ಮಾರುತಾದ್ ಗರ್ಭಮಥತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರ ಕುಮಾರಾನ್ ಸಾ ದ್ರೌಪದೀ ನಾಮ ಬಹೂ ಬಹೂನು. ಇದು ನಮಗೆ ಗೊತ್ತಾದರೆ ವಾಯುದೇವರು ಯಾರ ಮೇಲೆ ಪ್ರಯೋಗ ಮಾಡಲಿಲ್ಲ, ತಮ್ಮ ಮಗನಿಗೆ ಕೊಡ್ತಾರೆ. ಅದು ಇಂಪಾರ್ಟೆಂಟ್. ನಮ್ಮ ಸೈಂಟಿಸ್ಟ್ ಯಾವುದೋ ಹೊಸ ಔಷಧಿ ಕಂಡು ಹಿಡಿತಾರಲ್ಲ, ಇಲಿಗಳ ಮೇಲೆ ಅದರ ಮೇಲೆ ಪ್ರಯೋಗ ಮಾಡ್ತಾರೆ ಫಸ್ಟ್. ಯಾರು ಮಕ್ಕಳ ಮೇಲೆ ಪ್ರಯೋಗ ಮಾಡೋದಿಲ್ಲ ಈ ಮಧ್ಯೆ. ಇಲಿಗಳ ಮೇಲೆ ಎಲ್ಲೋ ಮಾಡಿ ಕೊನೆಗೆ ಎಷ್ಟೋ ಜನ ಸತ್ತು, ಎಷ್ಟೋ ಇಲಿಗಳು ಸಾಯ್ತಾವೆ. ಅದರಿಂದ ವಾಯುದೇವರು ಮಗನಿಗೆ ಕೊಟ್ಟರಂತಿದ್ದು ಆಶ್ಚರ್ಯ. ಯಾತಕ್ಕೆ ಕೊಟ್ಟರು ಅಂದ್ರೆ ಅಷ್ಟು ಗ್ಯಾರಂಟಿ ಅವರಿಗೆ, ನಾನು ಕೊಟ್ಟನು ಕೂಡ ಏನೂ ಆಗೋದಿಲ್ಲ, ಈ ವಿಶ್ವಾಸ ಇರಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಯಾವುದು ತಮ್ಮ ಬಗ್ಗೆನೆ ಗ್ಯಾರಂಟಿ ಇಲ್ಲ, ಇನ್ನೊಬ್ರು ಏನು ಕೊಡೋದು ಈ ಮಧ್ಯೆ. ಕಂಡವ್ರ ಮಕ್ಕಳನ್ನ ಬಾವಿ ತಳ್ಳಿ ಆಳ ನೋಡೋ ಪದ್ಧತಿ ವಾಯುದೇವರದಲ್ಲ. ಅವರು ನೇರವಾಗಿ ವಿಷವನ್ನ ತಮ್ಮ ಮಗನಿಗೆ ಕೊಟ್ಟರಂತೆ, ಅವರು ಅದನ್ನು ಕುಡಿದ್ರಂತೆ. ತಕ್ಷಣ ಒಂದು ಕ್ಷಣ ಏನಾಯ್ತು, ಪರಿಣಾಮ ಬಂದು ಅಪ್ಪಂತ ಬಿದ್ದುಬಿಟ್ರು. ಆದ್ರೆ ವಿಷದ ಪ್ರಭಾವ ಅದು, ವಿಷ ಎಷ್ಟು ಸ್ಟ್ರಾಂಗ್ ಅಂತ ಹೇಳೋದಕ್ಕೆ ತಲೆ ಸುತ್ತಿ ಪರಿಣಾಮ ಬಂದು ಅಪ್ಪಂತ ಬಿದ್ದೇ ಬಿಟ್ಟಂತೆ. ಮೂರ್ಛೆ ಬಂತಂತ ಅವರಿಗೆ. ಆಮೇಲೆ ಎದ್ರಂತೆ, ಅದು ಪವರ್ ಮುಗಿತಲಿಗೆ. ಈಗ ಪರಮಾತ್ಮ ತನ್ನ ಸಾಮರ್ಥ್ಯವನ್ನು ವಾಯುದೇವರು ತೋರಿಸ್ತಾರೆ. ಆಮೇಲೆ ಅವರಿಗೇನು ಆಗಲೇ ಇಲ್ಲ, ಅವರ ಕಂಠದಲ್ಲಿ ವಿಷ ಉಳ್ಕೊಂಡಿತು, ನೀಲಕಂಠವಾಯಿತೇ ಹೊರತು ಅವರ ವಿಷ ಪ್ರಭಾವ ಅವರಿಗೆ ಎಲ್ಲೂ ಉಳಿಲಿಲ್ಲ. ಇವತ್ತು ನೀಲಕಂಠ ಅಂತ ಪ್ರಸಿದ್ಧರಾದರೆ ಹೊರತು ಅವರಿಗೆ ಅನರ್ಥವಾಗಲಿಲ್ಲ. ವಾಯುದೇವರು ಕೊಟ್ಟರು ಕಾರಣಕ್ಕೆ ಕುಡಿದಿದ್ದರಿಂದ ಅವರಿಗೆ ಅದು ಕಲ್ಯಾಣಕರವಾಯಿತು. ಸುಮಧ್ವೀಜಲ್ಲಿ ಬರುತ್ತಲ್ಲ, ಅವ್ರು ಹುಣಸೆ ಬೀಜವನ್ನು ಇಸ್ಕೊಂಡಿದ್ದಕ್ಕೆ ಬಂಗಾರದ ಬೀಜ ಕಂಡ ಕಾಣುತ್ತವೆ. ಆಚಾರ್ಯರು ಕೈಯನ್ನು ಮುಟ್ಟು ಕೊಟ್ರೆ ಅದರ ರೀತಿಯೇ ಬೇರೆ ಅಂತ ಹೇಳಿಬಿಡ್ತಾರೆ. ರಾಯರು ಮೃತ್ತಿಗೆ ಕೊಟ್ಟರೇನೆ ಅದೇನೇನೋ ಕೆಲಸ ಮಾಡಬೇಕಾದ್ರೆ, ಇನ್ನು ತರ ವಾಯುದೇವರು ಕೊಟ್ಟಿದ್ದು ಹೇಗಿರಬೇಕು ಲೆಕ್ಕ ಹಾಕಿ ಅಂತ ಅಭೂತಪೂರ್ವವಾದ ಅನುಗ್ರಹವನ್ನು ಮಾಡಿದರು. ರುದ್ರದೇವರನ್ನು ನಾವು ಸ್ಮರಣೆ ಮಾಡಬೇಕು. ಕಾಲಕೂಟವನ್ನು ಕುಡಿದು ವಾಯುದೇವರ ಮಹಿಮೆ ತೋರಿಸಿದವರು, ಕುಡಿದಿದ್ದು ತಾವು, ಮಹಿಮೆ ತೋರಿಸಿದ್ದು ವಾಯುದೇವರದ್ದು. ಆಮೇಲೆ ವಾಯುದೇವರು ತಾವು ಕುಡಿದ್ರಂತೆ ವಿಷವನ್ನು, ಅಷ್ಟನ್ನು ಕುಡಿದ್ರಂತೆ. 99.9999% ಕೈಲಿ ಉಳಿಸಿಕೊಂಡಿದ್ರು, ಸ್ವಲ್ಪ ಕೆಳಗೆ ಹಾಕಿದ್ರಷ್ಟೇ. ಅದಿಷ್ಟನ್ನು ಒಂದೇ ಸತ್ತು ಕುಡಿದ್ರಂತೆ, ಏನು ಆಗಲಿಲ್ಲ ಅವರಿಗೆ. ತದುತಾಶ್ಯ ಜೀರ್ಣ, ಇದು ವಾಯುದೇವರ ಮಹಿಮೆ ಕೇಳಿದಾಗ ಸಮುದ್ರ ಮಥನದ ಕಥೆ, ವಾಯುದೇವರ ಜೀವೋತ್ತಮತ್ವವನ್ನು ಹೇಳ್ತಕ್ಕಂಥ ಕಥೆ. ಅದು ಭಾಗವತದಲ್ಲಿ ಬಂದಿಲ್ಲ, ಅಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ, ಅಲ್ಲ, ವೇದದಲ್ಲೇ ಬಂದಿ ಎಂದು ಆಚಾರ್ಯ ಉಲ್ಲೇಖ ಮಾಡ್ತಾ. ವಾಯುರಸ್ಮ ಉಪಾನಂಥ ಪಿನಷ್ಟಿ ಸ್ಮ ಕುನನ್ ನಮ ಕೇಸಿ ವಿಷಸ್ಯ ಪಾತ್ರೇನ ಯದ್ರುದ್ರೇಣ ಅಪಿಬತ್ಸಹ. ನೋಡಿ, ಸತ್ವವನ್ನು ಬದುಸೋದಕ್ಕೂ ಏನು ಸಂಬಂಧ ಅಂದ್ರೆ, ಕಾಲಕೂಟ ವಿಷ, ಅದನ್ನು ಕುಡಿದಾಗ ರುದ್ರದೇವರೇ ಎಚ್ಚರ ತಪ್ಪಿದ್ರು, ವಾಯುದೇವರಿಂದ ಬದುಕಿದ್ರು. ಆದ್ರಿಂದ ಶ್ರೀ ಶೋಭನ ಹಾಡು ಸತ್ವವನ್ನು ಯಾತಕ್ಕೆ ಬದುಕುತ್ತೆ ಅಂತ ಕೇಳಿದರೆ, ವಿಷ ಪರಿಹಾರ ಮಾಡೋ ಶಕ್ತಿ ಇದೆ. ಕಾಲಕೂಟ ವಿಷವನ್ನೇ ವಾಯುದೇವರು ಪರಿಹಾರ ಮಾಡಿರಬೇಕಾದ್ರೆ ಇನ್ನು ಯಾವ ಹಾವಿನ ವಿಷ ಏನು ಮಾಡುತ್ತೆ? ಎಲ್ಲ ಹಾವಿನ ವಿಷ ಯಾವುದು ಗೊತ್ತೇನು? ಎಲ್ಲ ಹಾವಿನ ವಿಷ ಯಾವುದು ಅಂದ್ರೆ, ರುದ್ರದೇವರು ಕೈಲಿ ಹಾಕೊಂಡು ಕುಡಿದ್ರಲ್ಲ, ಸ್ವಲ್ಪ ಕುಡಿಯೋ ಹೊತ್ತಿಗೆ ತಂಡ ಬಂದು ಬಿದ್ದುಬಿಟ್ರು ಅವರು. ಕೈಲಿ ಬಹಳ ಉಳ್ಕೊಂಡಿತ್ತು ಕೈಯಲ್ಲಿ, ಅದು ಕೆಳಗೆ ಬಿತ್ತಂತೆ, ಅದು ಕೆಳಗೆ ಬಿತ್ತು, ಅದು ನೆಕ್ಕಿದ್ವಂತೆ ಬಂದುಬಿಟ್ಟು. ಈ ಹಾವು ತೆಳೆಲ್ಲ ನೆಕ್ಕಿದ್ವಂತೆ. ಆಗ ನೆಕ್ಕಿದ್ದಕ್ಕೆ ವಿಷ ಒಳಗೋಯ್ತು ಅವರಿಗೆ. ಆಗ ಹೋಗಿದ್ದು ಎಷ್ಟು ಕೋಟಿ ಕೋಟಿ ವರ್ಷಗಳಿಂದ ಕಥೆ ಇದು. ಇವತ್ತು ಹಾವು ಕಡದ್ರೆ ಸತ್ತು ದೇವರು, ಅವರಿಗೆ ಅಪಾಯದ ಹೆಸರೇ ಇಲ್ಲ. ಜನ್ಮಾಧಿ ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರಾಣಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ. ವಾಯುದೇವರ ಮಹಿಮೆ ಸಕಲ ಅನಿಷ್ಟಗಳನ್ನು ನಿವೃತ್ತಿ ಮಾಡತಕ್ಕಂಥದ್ದು, ಸಕಲ ಅಭೀಷ್ಟಗಳನ್ನು ಕೂಡ. ಅನಿಷ್ಟ ಬೇರೆ, ಅಭೀಷ್ಟ ಬೇರೆ. ಅನಿಷ್ಟ ಕೆಟ್ಟದ್ದು, ಅಭೀಷ್ಟ ಬೇಕಾದದ್ದು, ಬೇಕಾದೆಲ್ಲ ತಂದುಕೊಡ್ತಕ್ಕಂಥ ಸಾಮರ್ಥ್ಯ ವಾಯುದೇವರಿಗಿದೆ. ಅದು ನೆನೆಸಿಕೊಳ್ಳಕ್ಕಿದೆಲ್ಲ ನಮಗೆ ಪೀಠಿಕೆ ಅಷ್ಟೇ. ಮುಂದೆ ಒಂದೊಂದು ಅವರೆಲ್ಲ ಶುರುವಾಯಿತು. ಒಂದೊಂದೇ ಬಂತಂತೆ, ಅಪ್ಸರಿಯರು ಬಂದರಂತೆ. ಅದನ್ನೆಲ್ಲ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಅಲ್ಲಿ ಸುರ ಬಂತಂತೆ, ಸುರ ಅಂದ್ರೆ ಹೆಂಡ, ಅದರಲ್ಲಿ ಬಂತಂತೆ. ತಕ್ಷಣ ಅದನ್ನ ಈ ರಾಕ್ಷಸರು ತಮೀಬೇಕು ಅಂತ ತಗೊಂಡು ಬಿಟ್ರಂತೆ. ಹೆಸರು ಹಸುರರು, ಕುಡಿದಿದ್ದು ಸುರೇ. ಇದು ಬಹಳ ಆಶ್ಚರ್ಯ. ಹೆಸರು ಹಸುರರು, ಕುಡಿದಿದ್ದು ಮಾತ್ರ ಸುರೇನೆ. ದೇವತೆಗಳು ಸುರರು, ಅವರು ಸುರಾತಾನ ಮಾಡಲೇ ಇಲ್ಲ. ಅವರು ಚೂರು ತಗೊಳ್ಳಿಲ್ಲ, ಅವರು ಚೂರು ಬಿಡಲಿಲ್ಲ. ಇವರು ಸುರ ಕುಡಿದ್ರು, ಸುಧಾ ಬಿಸಿ ಮಾಡಿಕೊಂಡ್ರು. ಯಾವ ಹೆಸರು ಸುರಿಯನ್ನು ಕುಡಿದ್ರು, ಸುಧೆ ಸಿಗಲಿಲ್ಲ ಅವರಿಗೆ. ಸುರೆ ಬಿಟ್ಟವರು ಸುಧೆ ಸಿಗ್ತಾ ಇತ್ತು. ಅದು ಅರ್ಥ ಮಾಡಿಕೊಂಡ್ರೆ ಇವತ್ತು ಸುರಾಪಾನ ಅಂಬುದು ಅತ್ಯಂತ ಹೇಯವಾದಂತಹ ಪಾಪ. ಸುರಾಂಪಿದೆ ಇವತ್ತು, ಕುಡಿದರೆ ಜನಗಳೇ ಸಿಗೋದಿಲ್ಲ. ಎಷ್ಟೋ ಜನ ಇವತ್ತು ಆಶ್ಚರ್ಯ ಪಡಬೇಕು. ಇವತ್ತು ಹೊರಗೆಲ್ಲಾರು ಕುಡಿತಾರೆ, ಸಾಮಾನ್ಯವಾಗಿ ಮಿಸ್ ಮಾಡಿಬಿಟ್ಟಿರ್ತಾರಂತೆ. ಎಷ್ಟೋ ಕಡೆ ಚಾಕ್ಲೇಟ್ ಅಲ್ಲಿ ಹಾಕಿರ್ತಾರಂತೆ. ಇನ್ನೇ ಲೆಕ್ಕ ಹಾಕು, ಚಾಕ್ಲೇಟ್ ಏನು ದೋಷ ಅಂತಾರಲ್ಲ, ಚಾಕ್ಲೇಟ್ನಲ್ಲಿ ಹಾಕಿರ್ತಾರಂತೆ. ಎಷ್ಟು ನಟ್ಟಿಗಿರಬೇಕು ಇವತ್ತು ಅದನ್ನು ಹಾಕೋದ್ರೆ. ಈಗ ಒಗ್ಗರಣೆ ಕೊಟ್ಟ ಎಲ್ಲದಕ್ಕೂ ತುತ್ತು ಒಗ್ಗರಣೆ ಕೊಟ್ಟಾಗ ಸೇರಿಸಿಕೊಟ್ಟು ಬಿಡೋದೇನೆ ಜನಗಳಿಗೆ. ಅದಿಲ್ಲ ಹೋದ್ರೆ ಆಗೋದಿಲ್ಲ ಅನ್ನಷ್ಟು ಮಟ್ಟಿಗೆ. ಇವತ್ತು ಹೊರಗೆಲ್ಲ ಬಗ್ಗೆ ಕೆಲಸ ಮಾಡಕ್ಕೆ ಹೋಗ್ತಾರಲ್ಲ, ಅವರು ಸಾಮಾನ್ಯ 6-12 ಕೆಲಸ ಮಾಡಿದ್ರೆ ಬೆಳಗ್ಗೆ ರಾತ್ರಿ 12 ಏನ್ ತಿನ್ಬೇಕಾಗುತ್ತೆ? ಬಂದಲ್ಲ ಒಂದ್ಸಲ ತಿನ್ನಬೇಕಾಗತ್ತೆ.
ತಿಂದ ಮೇಲೆ ಶುದ್ಧವಾಗಿ ಸಿಗೋ ಚಾನ್ಸಸ್ ಭಾರಿ ಕಷ್ಟ ಇವತ್ತು. ಎಷ್ಟು ಅಂಗಡಿಯಿಂದ ನಾವು ತರೋ ಪದಾರ್ಥನೇ ಶುದ್ಧ ಇರೋ ಚಾನ್ಸಸ್ ಇಲ್ಲ. ಇನ್ನೊಂದು ಕಡೆ ತಯಾರು ಮಾಡಿದ ಆಹಾರ ಎಷ್ಟು ಶುದ್ಧ ಇರಬಹುದು, ಅದರ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ದೃಷ್ಟಾಂತ ಇದು. ಅದಕ್ಕೆ ಜನಗಳ ಬುದ್ಧಿ ದಿನೇ 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 ಅದು ಬೇರೆ ಕಡೆ ಹೋಗುತ್ತೆ, ಹೊರತು ಸನ್ಮಾರ್ಗದಲ್ಲಿ ಹೋಗೋದು ಬಹಳ ಕಡಿಮೆ. ಆಮೇಲೆ ದೇವತೆಗಳು ಮಾತ್ರ ತ್ಯಾಗ ಮಾಡಿದ್ರು, ಬಿಡಲಿಲ್ಲ ಅವರು. ಹಾಗಿದ್ದರ ಫಲ ಅವರಿಗೆ ಸಿಗ್ತಾ ಇತ್ತು. ಬಿಡಬೇಕಲ್ಲ, ಮಸುರಾಂ ಪಿಬೇತ್ ಅನ್ನೋದು ವೇದ ವಾಕ್ಯ ಅದು. ಮುಂದೆ ದಿಗ್ಗಜಗಳು ಬಂದುವಂತ ಐರಾವತಾದಿ ದಿಗ್ಗಜಗಳು ಬರ್ತಾ ಇವೆ, ಎಲ್ಲ ದೇವತೆಗಳು ತಗೋತಾರೆ. ಆಮೇಲೆ ಅಲಕ್ಷ್ಮಿ ಬಿಟ್ಟು ಬರ್ತಾ ಇದ್ದಾಳೆ, ಮಹಾಪಾಪಿಷ್ಠಳು ಅಲಕ್ಷ್ಮಿ ಅಂತ ಹೇಳಿದ್ರೆ ಕಲಿಯ ಹೆಂಡತಿ, ಅವಳು ಹುಟ್ಟು ಬಂದಂತೆ. ಆಗ ಕಲಿ ಅವನು ಮದುವೆ ಮಾಡ್ಕೊಂಡ್ಬಿಟ್ಟಂತೆ, ಅಲಕ್ಷ್ಮಿ ಮತ್ತು ಕಲಿಗೆ ವಿವಾಹವಾಗೋಯ್ತು. ಆಮೇಲೆ ಪ್ರಾದುರ್ಭೂತರಾದವರೇ ಮಹಾಲಕ್ಷ್ಮೀ ದೇವಿ ಬರ್ತಾರೆ. ಅಲ್ಲಿಂದ ಲಕ್ಷ್ಮೀ ಕಲ್ಯಾಣದ ಕಥೆ ಪ್ರಾರಂಭ. ಮಹಾಲಕ್ಷ್ಮೀ ದೇವಿ ಪ್ರಾದುರ್ಭೂತರಾಗಿ ಬರ್ತಾರೆ, ದೇವತೆಗಳು ನೋಡುತ್ತಾರೆ, ಜಗತ್ತು ನೋಡುತ್ತೆ, ಆಶ್ಚರ್ಯ ಪಟ್ಟುಬಿಟ್ಟಿರುತ್ತೆ. ದುಡ್ಡು ನೋಡಿದ್ರೆ ಆಶ್ಚರ್ಯ ಪಡ್ತಾರೆ, ಇದು ಸಾಕ್ಷಾತ್ ಲಕ್ಷ್ಮೀ ನೋಡಿದ್ರೆ ಎಷ್ಟು ಆಶ್ಚರ್ಯ ಪಟ್ಟುಬಿಟ್ಟು ಜನಗಳು. ಒಂದು 500 ಕೌಂಡ್ ಈಗ ಆಡಿಸಿ ಜನ ಎಲ್ಲ ಕಣ್ಣು ಆ ಕಡೆ ಹೋಗುತ್ತಾಗಲೇ. ಆ ಕಡೆ ಏನಾದ್ರು ದುಡ್ಡು ಅಂದ್ರೆ ಪ್ರತಿಯೊಂದು ಕೂಡ ಜಗತ್ತಲ್ಲಿ ಕಂಡಿರೋದೇ ಆ ಕಡೆಗೆ. ಲಕ್ಷ್ಮೀದೇವಿ ಸಾಕ್ಷಾತ್ ಬಂದಾಗ ಕೇಳಬೇಕಾ, ಎಲ್ಲರ ಕಣ್ಣು ಅವ್ರ ಮೇಲೆ ಬಿತ್ತಂತೆ. ಪ್ರತಿಯೊಬ್ಬರು ಲಕ್ಷ್ಮೀದೇವಿ ನೋಡ್ತಾ ಇದ್ದಾರೆ, ಲಕ್ಷ್ಮೀದೇವಿ ಯಾರೂ ನೋಡ್ತಾ ಇಲ್ಲ, ಇದು ಆಶ್ಚರ್ಯ. ಎಲ್ಲ ಲಕ್ಷ್ಮೀದೇವಿ ನೋಡಾರೆ, ಅವ್ರು ಮಾತ್ರ ನಾರಾಯಣ ನೋಡ್ತಿದ್ದಾರೆ ಅಷ್ಟೇ. ಇದನ್ನ ಅರ್ಥ ಮಾಡಿಕೊಂಡ್ರೆ ಲಕ್ಷ್ಮಿಯ ದೃಷ್ಟಿ ಯಾವ ಕಡೆಗಿದೆ, ನಾವು ಎಲ್ಲಿ ತಪ್ಪು ಮಾಡ್ತೇವೆ ಅಂತ ಹೇಳ್ತಾರೆ. ಪ್ರತಿಯೊಂದು ಲಕ್ಷ್ಮಿಯ ಮೂಲಭೂತವಾದ ದೃಷ್ಟಿ ಇರೋದೇ ಭಗವಂತನ ಕಡೆಗೆ. ಅದೇ ಆಚಾರ್ಯ ಮಾಡಿದ ಇಡೀ ಸ್ತೋತ್ರ ಅಂತದ್ದು. ವಿಶ್ವಸ್ಥಿತಿ ಪಡೆಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಶ ಅಪಾಂಗಲವ ಮಾತ್ರದ ಮೂರ್ತಿ ತಾಸ ಶ್ರೀವ್ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಇದು ಇಡೀ ಅಜಿತ ಸ್ತೋತ್ರ ಅದು. ಅದು ಗಮನಿಸಿರಬೇಕು, 7ನೇ ಅಧ್ಯಾಯ ಪೂರ್ತಿ ಅಜಿತಂ ನಮಾಮಿ ಅಜಿತಂ ನಮಾಮಿ. ಯಾತಕ್ಕೆ ಅಜಿತಂ ನಮಾಮಿ ಅಂದ್ರೆ ಆ ಲಕ್ಷ್ಮೀ ಸ್ತೋತ್ರ ಅದು. ಲಕ್ಷ್ಮೀ ಸ್ತೋತ್ರ ಆ ಸಮುದ್ರ ಮಥನ ಕಾಲಕ್ಕೆ ಬಂದಿತ್ತು. ಅಲ್ಲಿ ಅಜಿತ ರೂಪದ ಮಥನ ಮಾಡಿದ್ದಾನೆ ಪರಮಾತ್ಮ, ಅದಕ್ಕೆ ಅಜಿತಂ ನಮಾಮಿ ಅಂತ ಆಚಾರ ಲಿಂಕ್ ಕೊಡ್ತಾ ಹೋಗ್ತಾರೆ. ಅಜಿತನಾದ ಪರಮಾತ್ಮನನ್ನ ನಮಸ್ಕರಿಸ್ತೇನೆ. ಲಕ್ಷ್ಮೀದೇವಿಯ ಕಟಾಕ್ಷದಿಂದ ಜಗತ್ತು ಬದುಕಿದ್ರೆ, ಪರಮಾತ್ಮನ ಕಟಾಕ್ಷದಿಂದ ಲಕ್ಷ್ಮೀದೇವಿ ಇಷ್ಟನ್ನೆಲ್ಲವನ್ನೂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಪರಮಾತ್ಮನ ಕಟಾಕ್ಷದ ಶಕ್ತಿ ಎಷ್ಟು ಅಂತ ತೋರಿಸೋದಕ್ಕೆ ನಿದರ್ಶನ. ಅದನ್ನೆಲ್ಲ ದೇವತೆಗಳು ನೋಡಿದರಂತೆ, ದೇವತೆಗಳೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಆಗ ದಿಗ್ಗಜಗಳು ಬಂದವಂತೆ, ಐರಾವತಾದಿಗಳು ಬಂದಿದ್ವಲ್ಲ, ಲಕ್ಷ್ಮೀದೇವಿ ಅಭಿಷೇಕ ಮಾಡ್ತಾ ಇದೆಯಂತೆ. ಅಲ್ಲೊಂದು ನೀರಿನ ಅಭಿಷೇಕ ಮಾಡೋ ಚಾನ್ಸೇ ಇಲ್ಲ, ಯಾಕೆ ಕ್ಷೀರ ಸಮುದ್ರ ಅದು. ಅದನ್ನ ಕ್ಷೀರಾಭಿಷೇಕ ಮಾಡ್ತಾ ಇದೆ. ಎಲ್ಲ ದಿಗ್ಗಜಗಳು ಬಂದು ಅದಕ್ಕೆ ಲಕ್ಷ್ಮೀ ಫೋಟೋದಲ್ಲಿ ಆ ಕಡೆ ಈ ಕಡೆ ಆನೆಗಳಿರ್ತಾವಲ್ಲ, ಆನೆಗಳಿದ್ದು ಅಭಿಷೇಕ ಮಾಡ್ತಾ ಇರುತ್ತೆ ಲಕ್ಷ್ಮೀದೇವಿ. ಅದಕ್ಕೆ ಕಾರಣ ಕ್ಷೀರ ಸಮುದ್ರದಲ್ಲಿ ಭಾಗವತ ಹೇಳ್ತಾ ಇದೆ, ದಿಗ್ಗಜಗಳೆಲ್ಲ ಬಂದು ಸೊಂದರಿಯಲ್ಲಿ ತುಂಬಿಕೊಂಡು ಬಿಟ್ಟು ಲಕ್ಷ್ಮೀದಿ ಅಭಿಷೇಕ ಮಾಡ್ತಾ ಇವೆ ಅಂತ. ಆಮೇಲೆ ಗೋವುಗಳು ಬಂದು ಪಂಚಗವ್ಯ ಬಂದಿಟ್ಟುವಂತೆ ಲಕ್ಷ್ಮೀದೇವಿ ಮುಂದೆ. ಪಂಚಗವ್ಯ ಗೊತ್ತಲ್ಲ, ಗೋಮೂತ್ರ, ಗೋಮಯ, ಗೋಕ್ಷೀರ, ಗೋದಧಿ, ಗೋಘೃತ, ಅಷ್ಟೂ ಸೇರಿ ಲಕ್ಷ್ಮೀದೇವಿಗೆ ಕಾಣಿಕೆ ಗರ್ಭಿಸಿದಂತೆ. ಇಂದ್ರಾದಿ ದೇವತೆಗಳು ಬಂದು ತಮ್ಗೆ ಉಚಿತವಾದದನ್ನೆಲ್ಲ ಅರ್ಪಣೆ ಮಾಡ್ತಾ ಹೋಗ್ತಾರೆ. ಸ್ವತಃ ವರುಣ ದೇವರು ಸಮುದ್ರದ ಕ್ಷೀರ ಸಮುದ್ರ ಅಭಿಮಾನಿ ದೇವತೆ, ಆತ ಬಂದು ಲಕ್ಷ್ಮೀದೇವಿ ಕೈಯಲ್ಲಿ ಮಾಲೆಯನ್ನು ತಂದುಕೊಟ್ಟಂತೆ, ಪೀತಾಂಬರವನ್ನು ತಂದುಕೊಟ್ಟಂತೆ, ಮಾಲೆ ಅರ್ಪಣೆ ಮಾಡ್ತಾ ಇದ್ದಾನೆ. ಎಲ್ಲ ಜನ ನೋಡ್ತಾ ಇದ್ದಾರೆ, ಅದನ್ನು ವಾದ್ಯಾಸ ವರ್ಣನೆ ಮಾಡ್ತಾ ಇದ್ದಾರೆ. ಶೋಭನವೆನ್ನಿ ಸುಭಗನಿಗೆ, ಶೋಭನವೆನ್ನಿ ಸುಗುಣನಿಗೆ, ಶೋಭನವೆನ್ನಿ ತ್ರಿವಿಕ್ರಮರಾಯನಿಗೆ, ಶೋಭನವೆನ್ನಿ ಸುರಪ್ರಿಯಗೆ. ಹೇಳಬೇಕಾದ್ರೆ ಮಂಗಳ ಮಂಗಳ ಅಂತ ಆಲಕ್ಷಣೆ ಮಾಡ್ತಾ ಇದ್ದಾರೆ. ಪರಮಾತ್ಮ ಎಂಥವನು ಅಂದ್ರೆ ಸುಗುಣ ಪರಮಾತ್ಮ. ಸುಗುಣ ಗುಣ ಸುಗುಣ ಅಂದ್ರೆ ಪರಮಾತ್ಮ ಅನಂತಾರಂತ ಕಲ್ಯಾಣ ಗುಣಪರಿಪೂರ್ಣನಾದವನು. ನಾರಾಯಣನ ಸ್ತೋತ್ರದಿಂದ ಲಕ್ಷ್ಮೀ ನಾರಾಯಣರ ಕಥೆ ಹೇಳ್ತಾ ಇದ್ದಾರೆ. ತ್ರಿವಿಕ್ರಮ ದೇವರು ರೂಪ ವಾಯು ವಾದಿರಾಜ ಸ್ವಾಮಿ ಅತ್ಯಂತ ಪ್ರಿಯವಾದದ್ದು. ಸೋದೆಯಲ್ಲಿ ತ್ರಿವಿಕ್ರ ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ತಮ್ಮ ಸ್ತೋತ್ರಗಳಲ್ಲಿ. ತ್ರಿವಿಕ್ರ ದೇವರ ಸ್ತೋತ್ರಗಳನ್ನು ಬರೆದಿದ್ದಾರೆ. ವಾಮನ ರೂಪ ತ್ರಿವಿಕ್ರಮ ರೂಪಗಳನ್ನ ವಿಶೇಷ ಉಪಾಸನೆ ಮಾಡಿದವರು ಅವರು. ಆದ್ದರಿಂದ ತ್ರಿವಿಕ್ರಮಾರಾಯ ಅಂತ ಸ್ತೋತ್ರ ಮಾಡ್ತಾ ಸುರರೊಳು ಸುಭಗನಿಗೆ ಅಂತ ಹೇಳ್ತಾರೆ. ಸುರರೊಳು ಸುಭಗನಿಗೆ, ಸುಭಗ ಸುರರೊಳು ಸುಭಗ. ಭಗ ಅಂದ್ರೆ ಏನು, ಸುಭಗ ಅಂದ್ರೆ ಏನು ಅರ್ಥ ಆಗತ್ತ? ಭಗ ಅಂದ್ರೆ ಏನು? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನ ಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಆರು ಗುಣಗಳು 100% ಇದ್ರೆ ಅವನ್ನ ಭಗ ಅಂತ, ಕಲೆಕ್ಟಿವ್ಲಿ ಇದ್ದಾಗ ಭಗ ಅಂತ ಕರೀತಾರೆ. ಐಶ್ವರ್ಯ ವೀರ್ಯ ಯಶಸ್ಸು ಶ್ರೀ ಜ್ಞಾನ ವಿಜ್ಞಾನ ಆರು ಕೂಡ 100% ಯಾರಲ್ಲಿ ಇರುತ್ತೋ ಅದಕ್ಕೆ ಭಗ ಅಂತ ಹೆಸರು. ಅದು ಹೊಂದಿರುವ ಭಗವಾನ್ ಅಂತ ಕರೆಸ್ತಾರೆ. ಸುಭಗ ಅಂದ್ರೆ ಒಂದೇ, ಭಗವಾನ್ ಅಂದ್ರೆ ಒಂದೇ. ಇದು ಬಹುರಿಗೆ ಅದು ಮತ್ತು ಸ್ಪಷ್ಟ ವ್ಯತ್ಯಾಸ. ಪರಮಾತ್ಮ ಶೋಭನವಾದ ಗುಣಗಳಿಂದ ಕೂಡಿದವನು. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ ಗುಣಾಯ ಅಂತದಂತಲ್ಲ ಹಾಗೆ ಅಂತ ಗುಣಗಳಿಂದ ಪರಮಾತ್ಮ ಪೂರ್ಣ. ಅದಕ್ಕೆ ಅವನಿಗೆ ಮಂಗಳ, ಅವನಿಂದ ಮಂಗಳ ಎಲ್ಲರಿಗೂ ಆಗ್ತಾ ಇದೆ. ಶೋಭನವೆನ್ನಿ ಸುರಪ್ರಿಯಗೆ, ಅಸುರರು ದೇವರನ್ನು ಮೆಚ್ಚೋದಿಲ್ಲ, ಸುರಪ್ರಿಯರೇ, ಅತ್ಯಂತ ದೇವತೆಗಳೆಲ್ಲ ಭಗವಂತನನ್ನು ಬಹಳಷ್ಟು ಆರಾಧನೆ ಮಾಡ್ತಾರೆ. ತ್ರಿವಿಕ್ರಮ ರಾಯಗೆ ಅಂತ ಹೇಳಬೇಕಾದ್ರೆ ಪರಮಾತ್ಮನ ವಿಕ್ರಮ, ಅನೇಕರು ತ್ರಿವಿಕ್ರಮದ ಅರ್ಥನೇ ಗೊತ್ತಿರೋದಿಲ್ಲ. ಕ್ರಮ ಅಂದ್ರೆ ಹೆಜ್ಜೆ, ವಿಕ್ರಮ ಅಂದ್ರೆ ವಿಶಿಷ್ಟವಾದ ಹೆಜ್ಜೆ, ತ್ರಿ ಅಂದ್ರೆ ಮೂರು, ಮೂರು ವಿಶಿಷ್ಟವಾದ ಹೆಜ್ಜೆ ಇಟ್ಟವನು ಅಂತ ಅರ್ಥ ಅದಕ್ಕೆ. ತ್ರಿ ವಿಕ್ರಮ ಅಂದ್ರೆ ಮೂರು ವಿಶಿಷ್ಟವಾದ ಹೆಜ್ಜೆ ಇಟ್ಟವನು. ಒಂದು ಹೆಜ್ಜೆಯಿಂದ ಇಡೀ ಮೇಲಿನ ಲೋಕ, ಇನ್ನೊಂದು ಹೆಜ್ಜೆಯಿಂದ ಇಡೀ ಕೆಳಗಿನ ಲೋಕ, ಮತ್ತೊಂದು ಹೆಜ್ಜೆಯಿಂದ ಬಲಿಚಕ್ರ ತುಳಿದು ಬಿಡುತ್ತಾನೆ. ಅದಕ್ಕೆ ತ್ರಿ ವಿಕ್ರಮ ಅಂತ ಹೆಸರು. ಮೂರು ವಿಶಿಷ್ಟವ ತ್ರಯೋ ವಿಶಿಷ್ಟಾಕ್ರಮ ಯಶ ಸಹ ತ್ರಿವಿಕ್ರಮ ಅಂತ ವಿಗ್ರಹ. ಅಂತ ಹೆಜ್ಜೆ ಯಾರಿಡ್ತಾರೆ ಅಂತ ಕೇಳಿ, ಅಂತ ಹೆಜ್ಜೆ ಯಾರಿಟ್ಟಿದ್ದಾರೆ? ದೇವರಂತೆ ಹೆಜ್ಜೆ ಇಟ್ಟವರೇ ಇಲ್ಲ. ಅದನ್ನು ಅನೇಕ ಅರ್ಥಗಳನ್ನು ಹೇಳುತ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮೂರರಲ್ಲೂ ವಿಕ್ರಮ ಅಂದ್ರೆ ವೇದ ತ್ರಯ ಪ್ರತಿಪಾದ್ಯನಾದವನು ಅಂತ ಇನ್ನೊಂದು ಅರ್ಥ ಅದಕ್ಕೆ. ಮತ್ತೆ ತ್ರಿ ವಿಕ್ರಮ, ತ್ರಿ ಅಂದ್ರೆ ಗಾಯತ್ರಿ ಅಂತ ಅರ್ಥ. ಗಾಯತ್ರಿ ಪ್ರತಿಪಾದ್ಯನಾದದ್ದು ಪರಮಾತ್ಮನಿಗೆ ತ್ರಿ ವಿಕ್ರಮ ಅಂತ ಹೆಸರಿದೆ. ಹೀಗೆಲ್ಲ ಇರತಕ್ಕಂತ ಪರಮಾತ್ಮನಿಗೆ ನಾವು ಶೋಭನವೆನ್ನಿರಿ ಅಂತ ಹಾಡ್ತಾ ವಾಯುದರಾಜ ಸ್ವಾಮಿಗಳು ಕೃತಿಯನ್ನು ಮುಂದುವರೆಸ್ತಾ ಇದ್ದಾರೆ. ಆ ರೀತಿ ಹಾಡೋದಕ್ಕೆ ಮಂಗಳಾಚರಣೆ ಅಂತ ಹೆಸರು. ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಕಾವ್ಯವನ್ನು ಶುರು ಮಾಡೋದ್ರಿಂದ ನಿರ್ವಿಘ್ನವಾಗಿ ಕೃತಿ ಮುಗಿಯುತ್ತೆ ಅಂತ ಅರ್ಥ. ಅದಕ್ಕೆ ಒಳ್ಳೆ ಕೆಲಸ ವಿಘ್ನಗಳೇ ಬರೋದಿಲ್ಲ, ಆದರೆ ಲೋಕದೃಷ್ಟಿಯಲ್ಲಿ ತೋರಿಸ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ 100% ಗ್ಯಾರಂಟಿ ಇದು ಮಾಡಿದ್ರೆ ಒಳ್ಳೆ ಕೆಲಸ ವಿಘ್ನ ಬರೋದಿಲ್ಲ. ನಾವು ಒಂಥರ ಡೌಟ್ ಇಟ್ಕೊಂಡು ಮಾಡ್ತೇವಲ್ಲ, ಅದು ವಿಘ್ನ ಬರಲು ಶುರುವಾಗುತ್ತೆ. ಆಗುತ್ತೋ ಇಲ್ಲೋ, ಆಗುತ್ತೋ ಇಲ್ಲೋ, ಅವನು ಕೆಟ್ಟ ಕೆಲಸ ಕಣ್ಮಿಚ್ಕೊಂಡು ಹೋಗ್ಬಿಡ್ತಾನೆ. ಒಳ್ಳೆ ಕೆಲಸಕ್ಕೆ ಮಾತ್ರ ಆಗುತ್ತೋ ಇಲ್ಲೋ ಆಗುತ್ತೋ ಡೌಟ್ ಪಡ್ತಾನೆ. ಅದು ತಕ್ಕಂತೆ ವಿಘ್ನ ಬರೋಕ್ಕೂ ಶುರುವಾಗುತ್ತೆ. ಆದ್ರೆ ಖಚಿತವಾದ ವಿಶ್ವಾಸ ಇದ್ರೆ ಎಂದು ವಿಘ್ನಗಳು ಬರೋದಿಲ್ಲ. ವಾದಿರಾಜ ಸ್ವಾಮಿಗಳು ಲೋಕಕ್ಕೆ ತೋರಿಸೋಕ್ಕೋಸ್ಕರ ಮಂಗಳವನ್ನು ಮಾಡ್ತಾ ಮುಂದೆ ಹೇಳ್ತಾರೆ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂದೆ ಅಂತ ಹೇಳುತ್ತಾರೆ. ಪಕ್ಷಿ ವಾಹನಗೆ ಶರಣೆಂದೆ, ಲಕ್ಷ್ಮೀನಾರಾಯಣರ ಕಲ್ಯಾಣದ ಕಥೆಯಾದ್ದರಿಂದ ಅವರಿಗೆ ನಮಸ್ಕಾರವನ್ನು ಮಾಡುತ್ತೇನೆ. ಇಲ್ಲ ಶರಣು ಶರಣು ಅಂತ ಹೇಳಿಬಿಡ್ತಾರೆ. ನಮಗೇನು ಶರಣು ಅಂತ ಹೇಳಿದ ತಕ್ಷಣ ನಮಸ್ಕಾರ ಮಾಡೋದು ಅಷ್ಟೇ ಅರ್ಥ. ಅದನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಈ 114 ಪದ್ಯಗಳಿಗೆ ಎಷ್ಟೋ ದಿವಸಗಳು ಬೇಕದಕ್ಕೆ. ಎಲ್ಲ ಶಾಸ್ತ್ರದ ಪದಗಳು, ಹೆಸರಿಗೆ ಕನ್ನಡ ಅಷ್ಟೇ. A+B ಹೋಲ್ಸ್ಗಳು ಅಂತ ಇರುತ್ತೆ ಕನ್ನಡದಲ್ಲಿ. A+B ಹೋಲ್ಸ್ಗಳು ಬರೋ ಮಾತ್ರ ಚೇಂಜ್, A+B ಹೋಲ್ಸ್ಕೊಳ್ಳಿ ಅಂತ ಬರೆದ್ರೆ ಇನ್ನೇನು ಚೇಂಜ್ ಆಗಲ್ಲ. A+B ಆಯ್ತು, ಎ ಹೋಗಿ ಆಬಿ ಆಯ್ತು ಹೊರತು ಅದೇನು ಆನ್ಸರ್ ಏನು ಎಲ್ಲ ಹೋದ್ರೆ ಬ್ಯಾಟ್ ಮಾಡಿಸಿ ಅಲ್ಲಿಗೆ ಹೋಗ್ಬೇಕು. ಯಥಾ ಪ್ರಕಾರ ಶಾಸ್ತ್ರವನ್ನ ಕನ್ನಡದಲ್ಲಿ ಬರೆದ್ರು ಶಾಸ್ತ್ರದ ಗಾಂಭೀರ್ಯ ತಪ್ಪಿದ್ದಲ್ಲ, ಅದಕ್ಕೆ ಶಾಸ್ತ್ರವನ್ನಾಗೆ ಓದ್ಬೇಕು. ಅದಕ್ಕೆ ಹೇಳ್ತಾರೆ ಲಕ್ಷ್ಮೀನಾರಾಯಣರ ಹಿರಿಮೆ ಬಹಳ ಅಪೂರ್ವವಾದದ್ದು ಅಂತ. ಪರಮಾತ್ಮನ ಹಿರಿಮೆಯನ್ನ ಅರ್ಥ ಬರ್ಕೋಬೇಕಾದ್ರೆ ಈ ಶರಣ ಹೊಂದಬೇಕು ಅಂತ ಹೇಳ್ತಾರೆ. ನಮಸ್ಕಾರ ಮಾಡೋದು ಬೇರೆ, ಶರಣ ಮಾಡೋದು ಬೇರೆ. ಆಚಾರ್ಯರು ಗೀತಾ ತಾತ್ಪರ್ಯದ ಕೊನೆಯಲ್ಲಿ ಉಲ್ಲೇಖ ಮಾಡ್ತಾರೆ, ಷಡ್ವಿಧ ಶರಣಾಗತಿ. ದೇವರಿಗೆ ಶರಣಾಗೋದು ಅಂದ್ರೆ 6 ಗುಣ ಇರಬೇಕಂತ. 6 ಗುಣ ಇದ್ರೆ ದೇವರಿಗೆ ಶರಣಾದಾರ. ಇದು ಶರಣಾಗೋದಲ್ಲ, ದೇವರಲ್ಲಿ ನಂಬಿಕೆನೇ ಇಲ್ಲದವನು ಕೈ ಮುಗಿತಾನೆ ಅಂದ್ರೆ ಶರಣಾಗತಿನೇ ಅಲ್ಲ. ಸಾಷ್ಟಾಗ ನಮಸ್ಕಾರ ಮಾಡೋ ಶರಣಾಗತಿ ಅಲ್ಲ. ರಕ್ಷತಿ ತೇವ ವಿಶ್ವಾಸ, ದೇವರು ನಮ್ಮನ್ನು ಕಾಪಾಡಿಯೇ ಕಾಪಾಡುತ್ತಾನೆ ಅನ್ನೋ ಭಾವನೆ ಇರಬೇಕು. ಎಂದೂ ನಮ್ಮನ್ನು ದೇವರು ಕೈಬಿಡೋದಿಲ್ಲ ಅನ್ನೋ ಭಾವನೆ ಇಲ್ಲ ಹೋದರೆ ಶರಣಾಗತಿ ಅಂತ ಕರೆಯೋದಿಲ್ಲ. ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಈ ಮಾತಿನೊಳಗೆ ವಿಶೇಷವಾದಂತಹ ಹಿಂದೆ ಹೇಳಿದ್ದಾರೆ. ಮುಂದೆ ಪಕ್ಷಿವಾಹನ ಎರಗಬೇಕು ಅಂತ ಹೇಳ್ತಾರೆ. ಪಕ್ಷಿವಾಹನಾದ ಪರಮಾತ್ಮನಿಗೆ ನಾನು ಶರಣಾಗ್ತಾ ಇದ್ದೇನೆ. ಮಂದರ ಪರ್ವತ ಸಂಬಂಧಿಯಂತೆ ಪಕ್ಷಿವಾಹನ ಅಂತ ಹೇಳಿ ಅದಕ್ಕಿನ್ನು ಅನೇಕ ಅರ್ಥಗಳು ಉಂಟು. ಪಕ್ಷಿ ಅಂದ್ರೆ ಗರುಡ, ಗರುಡನ ವಾಹನ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಆಚಾರ ನಿರ್ಣಯದಲ್ಲಿ ಅರ್ಥ ಹೇಳ್ತಾರೆ, ಗರುಡ ಯಾವುದಕ್ಕೆ ಅಭಿಮಾನಿ ಅಂದ್ರೆ ಕಾಲಕ್ಕೆ ಅಭಿಮಾನಿ ಅಂತ ಹೇಳುತ್ತಾರೆ. ಗರುಡ ಕಾಲಕ್ಕೆ ಅಭಿಮಾನಿ. ಗರುಡನಿಗೆ 2 ರೆಕ್ಕೆಗಳು, ಸುಪರ್ಣ ಅಂತ ಕರೀತಾರೆ. ಈ ಕಾಲಕ್ಕೆ 2 ರೆಕ್ಕೆಗಳು, ಹಗಲು ರಾತ್ರಿ, ಶುಕ್ಲಪಕ್ಷ ಕೃಷ್ಣಪಕ್ಷ, ಉತ್ತರಾಯಣ ದಕ್ಷಿಣಾಯನ, ಇವೆಲ್ಲ ಕೂಡ ಅರ್ಥ ಮಾಡಿಕೊಂಡ್ರೆ 2 ರೆಕ್ಕೆ ಮುಂದೆ ಹೋಗ್ತಾ ಇರುತ್ತಂತ ಕಾಲಗಳು. ಗರುಡ ಕಾಲಕ್ಕೆ ಅಭಿಮಾನಿಯಾಗಿದ್ದಾನೆ. ಇತರೆ ಅರ್ಥ ಮಾಡಿಕೊಂಡವರಿಗೆ ಈ ಗರುಡನಿಗೂ ನಮ್ಮ ಕಾಲಕ್ಕಿರೋ ಸಂಬಂಧ ಗೊತ್ತಾಗುತ್ತೆ. ಸೊ ಪಕ್ಷಿವಾಹನ ಪಕ್ಷಿ ಗರುಡ, ಆತ ಕಾಲಕ್ಕೆ ನಿಯಾಮಕ, ಅದ್ರ ಮೇಲೆ ಪರಮಾತ್ಮ ಕೂತಿದ್ದಾನೆ. ಅಂದ್ರೆ ಬಿಯಾಂಡ್ ಟೈಮ್ ಅಂತ ಅರ್ಥ. ಪರಮಾತ್ಮನಿಗೆ ಕಾಲದ ಎಫೆಕ್ಟ್ ಇಲ್ಲ ಅಂತ ಅರ್ಥ. ಪರಮಾತ್ಮನಿಗೆ ಕಾಲಾತೀತನಾದವನು, ಕಾಲಾಂತರ್ಗತ, ಕಾಲ ನಿಯಾಮಕ. ದಾಸೋಹಂ ತವ ದಾಸೋಹಂ ವಾಸುದೇವ ವಿಗತಾಗ ಸಂಘತವ ದಾಸೋಹಂ. ಗರುಡ ಅಂಬುದು ಕಾಲದ ಸಂಕೇತ, ಶೇಷ ಮೃತ್ಯುವಿನ ಸಂಕೇತ. ಶೇಷ ಅಂದ್ರೆ ಹಾವು, ಹಾವು ಅಂದ್ರೆ ಸಾವು, ಗರುಡ ಅಂದ್ರೆ ಪಕ್ಷಿ, ಪಕ್ಷಿ ಅಂದ್ರೆ ರೆಕ್ಕೆ ಇರೋನು, ಅಂದ್ರೆ ಹಗಲು ರಾತ್ರಿಗಳ ನಿಯಾಮಕ, ಕಾಲ ನಿಯಾಮಕ ಅಂದ್ರೆ ಶೇಷ ಪರಮಾತ್ಮ ಶೇಷನಿಂದ ಮಲಗಿದ್ದಾನೆ, ಅದೋ ಡೆತ್ ಅಂತ ಅರ್ಥ. ಗರುಡ ಮೇಲೆ ಕೂತಿದ್ದಾನೆ, ಅದೋ ಟೈಮ್ ಅಂತ ಅರ್ಥ. ಪರಮಾತ್ಮ ಕಾಲಾತೀತನಾದವನು, ಮೃತ್ಯತೀತನಾದವನಾದ್ದರಿಂದ ಅಜರಾಮರಣ ಸಕಲಾರ್ತಿಹರ ಕಮಲಾಪತಿ ಯುಜ್ಯತನು ಅವತುನಃ. ದ್ವಾದಶ ಸ್ತೋತ್ರದಲ್ಲಿ ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿ ಅನಂತ ಗುಣ ಪರಮಃ ಅಜರಾಮರಣ ಸಕಲಾರ್ತಿಹರ ಕಮಲಾಪತಿ ಯುಜ್ಯತನಃ ಅವತುನಃ. ಪರಮಾತ್ಮನಿಗೆ ಮುಪ್ಪಿಲ್ಲ, ಪರಮಾತ್ಮನಿಗೆ ಸಾವಿಲ್ಲ ಅಂತ ಹೇಳೋದಕ್ಕೋಸ್ಕರ ಅಜರ ಅಮರಣ ಅಂತ ಕರೆದಿದ್ದಾರೆ. ಅದಕ್ಕೋಸ್ಕರ ಪಕ್ಷಿ ವಾಹನನಿಗೆ ಎರಗು ಅಂತ ಹೇಳಿ ವಾದಿರಾಜ ಸ್ವಾಮಿಗಳು ದೇವರು ಎಂಥವನ್ನು ತಿಳಿಸ್ತಾರೆ. ನಾವೇನ್ ಮಾಡ್ತೇವೆ, ಪಕ್ಷಿ ಅಂದ್ರೆ ಒಂದು ಹಣ್ಣು ಪಕ್ಷಿ ಅಂದ್ರೆ ಮಾತು ಕೂತಿದ್ದಾನೆ, ಇದಲ್ಲ ಒಡಗಿರ್ತಕ್ಕಂತಹ ಆಧ್ಯಾತ್ಮಿಕವಾದ ಅರ್ಥ. ಅದು ಒಂಬುದು ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿರ್ತಕ್ಕಂಥ ಅರ್ಥ. ಮುಂದೆ ಹೇಳುತ್ತಾರೆ, ಪಾಲಗಡಲನ್ನು ಲೀಲೆಯಿಂದ ಕರೆದಾಗ ಲಕ್ಷ್ಮೀದೇವಿ ಉದ್ಧಾರವು ಉದ್ಭವಿಸಿ ಬಂದು. ಪಾಲಗಡ ಲೀಲೆಯಿಂದ ಕರೆಯೋದು ಅಂದ್ರೆ ಏನು? ಅದಕ್ಕೆ ಲೀಲೆಯಿಂದ ಕರೆದಿದ್ದು ಹಸುರು ಅಲ್ಲ, ಸುರರು ಅಲ್ಲ, ಪರಮಾತ್ಮ ಕರೆದಿತ್ತು. ಇಂದ ರೂಪದಿಂದ ಪರಮಾತ್ಮ ಕರೆದ, ಮಹಾಲಕ್ಷ್ಮೀ ದೇವಿ ಬಂದರು. ಮಹಾಲಕ್ಷ್ಮಿಗೂ ಉತ್ಪತ್ತಿಗೆ ಯಾರು ಕಾರಣ ಆಯ್ತು? ಪರಮಾತ್ಮನ ಹೊರತು ಬೇರೆಯವರಲ್ಲ. ಮಹಾಲಕ್ಷ್ಮಿ ಪ್ರಾದುರ್ಭಾವವನ್ನ ಸಮುದ್ರ ಮಥನದಲ್ಲಿ ಏನು ಕಂಡಿದ್ದಾರೆ, ಅದು ಸಮುದ್ರ ಮಥನ ಮಾಡಲಿಕ್ಕೆ ಕಾರಣವಾದ ಮುಖ್ಯವಾದ ರೂಪ ಅಜಿತ ರೂಪ. ಆ ದೃಷ್ಟಿಯಲ್ಲಿ ಕ್ಷೀರ ಸಮುದ್ರವನ್ನು ಕಳೆದಾಗ ಮಹಾಲಕ್ಷ್ಮೀ ದೇವಿ ಪ್ರಾದುರ್ಭೂತಳಾಗಿ ಬಂದು. ಅದು ಕಥೆ. ಕಷ್ಟವಾದ್ಯಾಸವನ್ನು ಬರೀತಾರೆ, ಲಕ್ಷ್ಮೀನಾರಾಯಣರ ಇಬ್ಬರಿಗೂ ಕೂಡ ಎಂದೂ ಹುಟ್ಟು ಸಾವುಗಳ ಪ್ರಶ್ನೆ ಇಲ್ಲ ಅನ್ನ ಅರ್ಥ ಮಾಡ್ಕೋದು. ಲಕ್ಷ್ಮೀದೇವಿಗೆ ಎಂದೂ ಹುಟ್ಟಿನ ಪ್ರಸಕ್ತಿ ಇಲ್ಲ, ನಾರಾಯಣನಿಗೂ ಹುಟ್ಟಿನ ಪ್ರಸಕ್ತಿ ಇಲ್ಲ. ಅವರಿಬ್ಬರು ಯಾರು? ಸಾಕ್ಷಾತ್ ಮಹಾಲಕ್ಷ್ಮಿ ಇವರು, ನಾರಾಯಣ ಅವನು. ಕಾಲಾತೀತ ಅಂತ ಹೇಳಿದನಲ್ಲ, ಪ್ರಕೃತಿ ಅಭಿಮಾನಿ ದೇವತೆ ಮಹಾಲಕ್ಷ್ಮೀ ದೇವಿ. ಪ್ರಕೃತಿಯ ಪತಿಯಾದ ಮಹಾಲಕ್ಷ್ಮಿಗೆ ಒಡೆಯನಾದವನು ನಾರಾಯಣ. ಅಂದಮೇಲೆ ಅವರಿಬ್ಬರಿಗೂ ಕೂಡ ಪ್ರಕೃತಿಯ ಸಂಬಂಧ ಇಲ್ಲ ಅದು ಅರ್ಥ ಮಾಡ್ಕೋದು. ಪ್ರಕೃತಿಯ ಸಂಬಂಧ ಪರಮಾತ್ಮನಿಗೆ ಇಲ್ಲ, ಮಹಾಲಕ್ಷ್ಮಿಗೂ ಇಲ್ಲ. ಭಗವದ್ಗೀತೆ 14ನೇ ಅಧ್ಯಾಯದೊಳಗೆ ಪ್ರತಿಯೊಬ್ಬರ ದೇಹ ಈ ಪ್ರಕೃತಿಯಿಂದ ಆಗಿದೆ ಅಂತ ಹೇಳ್ತಾನೆ ಪರಮಾತ್ಮ. ಪ್ರತಿಯೊಬ್ಬರ ದೇಹ ಪ್ರಕೃತಿಯಿಂದ ಆಗಿದೆ. ಮಮಯೋರಿರ್ ಮಹಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಈ ನನ್ನ ಯೋನಿ ಅಂದ್ರೆ ನಾನು ಇಡೀ ಜಗತ್ತಿನ ಪತ್ನಿ ಅಂತ ಅರ್ಥ. ನನ್ನ ಪತ್ನಿ ಸಾಕ್ಷಾತ್ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯಿಂದ ನಾನು ಸೃಷ್ಟಿಯನ್ನು ಮುಂದುವರಿಸ್ತೇನೆ. ಮಹಾಲಕ್ಷ್ಮಿಯ ಅಭಿಮಾನಿ ದೇವತೆ ಯಾವುದಕ್ಕಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿ? ಪ್ರಕೃತಿಗೆ. ಪ್ರಕೃತಿಗೆ ಮೂರು ಗುಣಗಳುಂಟು, ಸತ್ವಂ ರಜಃ ತಮಃ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ಯಂತಿ ಮಹಾಬಾಹೋ ದೇಹೇ ದೇಹಿನ ಮೌಲ್ಯಯಂ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಮೂರು ಗುಣಗಳಿವೆ, ಪ್ರತಿಯೊಬ್ಬರ ದೇಹದಲ್ಲಿ ಇವೆ. ಅದಕ್ಕೆ ಅದು ಸಿಕ್ಕಾಕೊಂಡ್ಬಿಟ್ಟಿವೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ದೇಹದಲ್ಲಿ ಬಂಧನ ಇದೆ, ದೇಹನ ತಗೊಳ್ಳೋಕ್ಕೂ ನಮಗೆ ಬರೋದಿಲ್ಲ, ದೇಹ ಬಿಟ್ಟು ಹೋಗೋಕ್ಕೂ ನಮಗೆ ಬರೋದಿಲ್ಲ. ಇವತ್ತು ದೇಹದಲ್ಲಿ ಬಂಧನ ಇದೆ, ಗುಣತ್ರಯಗಳ ಬಂಧನ, ಅದೇ ಪ್ರಕೃತಿಯ ವೈಶಿಷ್ಟ್ಯ. ಇದಕ್ಕೆ ನಿಯಾಮಕರು ಯಾರು ಅಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಅಭಿಮಾನಿ ದೇವತೆಯಾಗಿದ್ದಾಳೆ. ಮೂರು ಗುಣಗಳು, ಲಕ್ಷ್ಮಿಯ ಮೂರು ರೂಪಗಳು, ಶ್ರೀರೂಪ, ಭೂರೂಪ, ದುರ್ಗಾರೂಪ. ಶ್ರೀರೂಪದಿಂದ ಸತ್ವಗುಣಕ್ಕೆ ಅಭಿಮಾನಿ ದೇವತೆ, ಭೂರೂಪದಿಂದ ರಜೋಗುಣಕ್ಕೆ ಅಭಿಮಾನಿ ದೇವತೆ, ದುರ್ಗಾರೂಪದಿಂದ ತಮೋಗುಣಕ್ಕೆ ಅಭಿಮಾನಿ ದೇವತೆ. ಈಗ ಮೂರು ರೂಪಗಳಿಂದ ಮೂರು ಗುಣ ಅಭಿಮಾನಿ ದೇವತೆಗಳಾಗಿದ್ದಾರೆ. ಆಚಾರ ತುಂಬಾ ವಿಷಯವನ್ನು ಬರೀತಾರೆ. ಮತ್ತೆ ಅಲ್ಲಿ ಗೀತಾ ತಾತ್ಪರ್ಯ ಹೇಳಬೇಕಾದ್ರೆ ಹೇಳ್ತಾರೆ, ಶ್ರೀರೂಪದಿಂದ ಸತ್ವಗುಣ ಹೆಚ್ಚೊಂದಿರತಕ್ಕಂತಹ ದೇವತೆಗಳಿಗೆ ಬಂಧಕಳಾಗಿದ್ದಾಳೆ. ಭೂರೂಪದಿಂದ ರಜೋಗುಣ ಹೆಚ್ಚಿರತಕ್ಕಂತಹ ಈ ರಾಜಸರಿಗೆ ಬಂಧಕಳಾಗಿದ್ದಾಳೆ. ದುರ್ಗಾರೂಪದಿಂದ ತಮೋಗುಣ ಅಧಿಕವಾಗಿರತಕ್ಕಂತಹ ತಾಮಸರಿಗೆ ಬಂಧಕಳಾಗಿದ್ದಾಳೆ. ಆದ್ದರಿಂದ ಸತ್ವಗುಣದಿಂದ ಶ್ರೀದೇವಿ ದೇವಬಂಧಿಕ. ಬಹಳ ಸೂಕ್ಷ್ಮ ವಿಚಾರಗಳವೆಲ್ಲ ಕೂಡ. ಹೀಗಿರಬೇಕಾದ್ರೆ ಅವ್ರ ಕೈಯಲ್ಲಿ ಹಗ್ಗ ಇದೆ, ಉಳಿದವ್ರನ್ನ ಕಟ್ತಾರೆ. ಅವ್ರ ಕೈಯಲ್ಲಿ ಹಗ್ಗ ಇರ್ಬೇಕಾದ್ರೆ ಅವರಿಗೆ ಕಟ್ಟಂತೂ ಇಲ್ಲ, ಮಹಾಲಕ್ಷ್ಮಿಗೆ ಕಟ್ಟಿಲ್ಲ. ಆದ್ದರಿಂದ ಅಪ್ರಾಕೃತ ಶರೀರಗಳು ಅಂತ ಅರ್ಥ. ಎಲ್ಲೆಲ್ಲಿ ಮಹಾಲಕ್ಷ್ಮಿ ಹುಟ್ಟಿಲ್ಲೋ ಅಂತ ಹೇಳ್ತಾರೋ, ಎಲ್ಲೆಲ್ಲಿ ನಾರಾಯಣ ಹುಟ್ಟಿದಾನ ಅಂತ ಹೇಳ್ತಾರೋ ಅಲ್ಲಿ ಹುಟ್ಟಿದ ಅಂತ ತಿಳ್ಕೊಳ್ಬಾರ್ದು, ಅವತಾರ ಮಾಡಿದ್ರು ಅಂತ ತಿಳ್ಕೊಳ್ಬೇಕು, ಪ್ರಾದುರ್ಭೂತರಾದ ಅಂತ ತಿಳ್ಕೊಳ್ಬೇಕು. ನಮ್ಮ ಜನ ಭಾರಿ ಮೂರ್ಖರು, ದೇವ್ ಹುಟ್ಟಿದ ಅಂತ ಕರೀತಾರೆ, ಈ ಪಾವು ಪ್ರಾದುರ್ಭೂತರಾದ ಅಂತ ಕರೀತಾರೆ. ಎಲ್ಲಿಂದಲ್ಲಿ ಸಂಬಂಧ? ಇವನ್ ಜನ ಎಂತವ್ರು ಅಂತ ಗೊತ್ತಿದೆ. ಇಂಥ ಜನಗಳಿಗೆಲ್ಲ ಭಾರಿ ಏನೋ ಭಗವಾನ್ ಸೇರಿಸಿ ಮಾತಾಡ್ತಾರೆ, ದೇವರಿಗೆ ಕೃಷ್ಣನಿಗೆ ಭಗವಾನ್ ಶ್ರೀ ಬಿಟ್ಟು ಮಾತಾಡ್ತಾರೆ ಅಂತ ಜನ ಸಿಗ್ತಾರೆ. ಅಂದ್ರೆ ಜನಗಳ ವಿಕೃತ ಚಿಂತನೆಯ ದೃಷ್ಟಾಂತ ಅದು. ಬಂದು ಲಕ್ಷ್ಮೀನಾರಾಯಣರ ಬಗ್ಗೆ ತಪ್ಪು ತಿಳಿಬೇಡಿ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳುತ್ತಾನೆ, ನಾನು ಉಳಿದವರಂತೆ ಹುಟ್ಟದಿಲ್ಲ ಅರ್ಜುನ, ನನ್ನ ರೀತಿನೇ ಬೇರೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ಯ ತತ್ವತಃ ತಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ರಾಜರಾಜ ಸ್ವಾಮಿ ಇದೆಲ್ಲ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣರಿಗೆ ಒಂದು ಹುಟ್ಟಿನ ಪ್ರಸಕ್ತಿ ಇಲ್ಲ, ಅವ್ರು ಹುಟ್ಟಿದವನು ಪಾದರ್ಭೂತರಾದರು ಅಂತ ಅರ್ಥ. ಲಕ್ಷ್ಮೀ ರೂಪನೂ ಹಾಗೆ, ಸೀತಾರೂಪನೂ ಹಾಗೆ, ರುಗ್ಮಿಣಿಯೂ ಹಾಗೆ, ಸತ್ಯಭಾಮಿಯೂ ಹಾಗೇನೆ, ಪರಮಲಕ್ಷ್ಮಿ ನಾರಾಯಣ ಎಲ್ಲ ಮತ್ಸ್ಯಕುರ್ಮಾದಿ ಅನಂತ ರೂಪಗಳು ಹಾಗೆ, ಲಕ್ಷ್ಮಿ ಎಲ್ಲ ರೂಪಗಳು ಹಾಗೆ, ಹುಟ್ಟೇ ಇಲ್ಲದ ರೂಪಗಳವು. ಇದು ಅರ್ಥ ಆಗಿಬಿಟ್ರೆ ಲಕ್ಷ್ಮೀದೇವಿ ಲಕ್ಷ್ಮೀ ಶೋಭನ, ಶೋಭನ ಅಂದ್ರೆ ಮಂಗಳ, ಲಕ್ಷ್ಮೀದೇವಿ ಮಂಗಳ ಶರೀರಗಳು ಅಂತ ಅರ್ಥ. ಲಕ್ಷ್ಮೀದೇವಿ ಮಂಗಳ ದೇವತಾ ಅಂತ ವಾದರಾಸನ ಕರೆದಿದ್ದಾರೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಳ ದೇವತಾ. ಮಂಗಳ ದೇವತೆ, ಅಮಂಗಲದ ಹೆಸರೇ ಇಲ್ಲ. ಸಕ್ಕರೆ ಹಚ್ಚಿಲಿ ಬೊಂಬೆ ಮಾಡಿರ್ತಾರೆ, ಸಕ್ಕರೆ ಹಚ್ಚಿಲಿ ಈ ಕೋಳಿನ ದೊಕ್ಕ ಮಾಡಿಬಿಟ್ಟಿರ್ತಾರೆ. ಮುಟ್ಟಿ ಕೈ ತೊಳ್ಕೋಬೇಕಾದಿಲ್ಲ ಅದಕ್ಕೆ, ಮುಟ್ಟಿ ಕೈ ತೊಳೆ ಯಾವ್ದು ಕೈ ತೊಳೆಯೋ ನಮ್ಮ ಜರ ಯಾವ್ದು ಕೈ ತೊಳೆಯೋ ಬಿಟ್ಬಿಟ್ಟಿದಾರ ಯೋಚನೆ ಇಲ್ಲ. ಅದನ್ನ ಬಿಟ್ಟು ಕೈ ತೊಳಿಬೇಕಾಗಿಲ್ಲ. ಅದಕ್ಕೆಲ್ಲ ಸಕ್ಕರೆ ಅಷ್ಟೇ, ಅದು ಯಾವ ಹಚ್ಚಿ ಹಾಕಿದ್ರು ಕೂಡ ಸಕ್ಕರೆನೆ ಹೊರತು ಬೇರೆ ಅಲ್ಲ. ಅದು ಲಕ್ಷ್ಮೀ ಯಾವ ರೂಪ ತಗೊಂಡ್ರು ಕೂಡ ಅವರು ಅಪ್ರಾಕೃತರ ಹೊರತು ಬೇರೆ ಅಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಾರಾಯಣ ದೇವರು ಎಲ್ಲ ರೂಪಗಳು ಹಾಗೆ, ಮಹಾಲಕ್ಷ್ಮಿ ಎಲ್ಲ ರೂಪಗಳು ಹಾಗೆ. ಅವರಿಗೆ ಹುಟ್ಟೇ ಇಲ್ಲ ಅಂತ ತಿಳ್ಕೊಳ್ಳದೆ ಹೋದ್ರೆ ಅದು ಲಕ್ಷ್ಮೀ ಶೋಭನ ಆಗೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಅವರಿಗೆ ಹುಟ್ಟೇ ಇಲ್ಲ, ಲಕ್ಷ್ಮೀದೇವಿ ಹೇಗೆ ಬಂದಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಲಕ್ಷ್ಮೀದೇವಿ ಎರಡು ಕೈಗಳಲ್ಲಿ ಕಮಲ ಹಿಡ್ಕೊಂಡಿದ್ದಾರಂತೆ, ಎರಡು ನಾಲ್ಕು ಕೈಗಳ ರೂಪ ಅದು. ಬಹಳ ಲಕ್ಷ್ಮೀದೇವಿ ಅನಂತ ಕೈಗಳು, ಅಲ್ಲಿ ತೋರಿಸಿದ್ದು ನಾಲ್ಕು ಕೈಗಳು, ಮೇಲಿನ ಎರಡು ಕೈಗಳು ಕಮಲ ಹಿಡ್ಕೊಂಡಿದ್ದಾರಂತೆ. ಇಲ್ಲೊಂದು ಕಮಲ, ಅಲ್ಲೊಂದು ಕಮಲ, ಇನ್ನೊಂದು ಎಡಗಿನ ಕೈಗಳಲ್ಲಿ ಒಂದು ವರದ ಹಸ್ತ, ಒಂದು ಅಭಯ ಹಸ್ತ. ವರದ ಹಸ್ತ, ಅಭಯ ಹಸ್ತ, ಎರಡು ಕಮಲಗಳು. ಇದನ್ನು ವಾದಿರಾಜಸ್ವಾಮಿಗಳು ಬರೀತಾರಲ್ಲ, ಎಲ್ಲಿದು ಗೊತ್ತೇನದು? ತಂತ್ರಸಾರವನ್ನು ಹಾಗೆ ಮುಂದಿರ್ತಾರೆ ವಾದಿರಾಜಸ್ವಾಮಿಗಳು. ಕೌಶೇಯ ಪೀತ ವಸನಾಂ ಅರವಿಂದ ನೇತ್ರಾಂ ಪದ್ಮದ್ವಯಾಭಯ ವರೋದ್ಯತ ಪದ್ಮಹಸ್ತಾಂ ಉದ್ಯಚ್ಛ ತಾರ್ಕ ಸದೃಶೀಂ ಪರಮಾಂಕ ಸಂಸ್ಥಾಂ ಧ್ಯಾಯೇತ್ ವಿಧೀಶ ನೃತಪಾದ ಯುಗಾಂ ಜನಿತ್ರೀಂ. ತಂತ್ರಸಾರದ ಧ್ಯಾನ ಶ್ಲೋಕಕ್ಕೆ ತಕ್ಕಂತೆ ಮಹರ್ಷಿ ವರ್ಣನೆ ಮಾಡ್ತಾ ಇದ್ದಾರೆ. ನಾಲ್ಕು ಕೈಗಳು, ಮೇಲೆ ಎರಡು ಕೈಯಲ್ಲಿ ಕಮಲಗಳನ್ನು ಹಿಡ್ಕೊಂಡಿದ್ದಾರೆ. ಎಷ್ಟೋ ಕಡೆ ಚಿತ್ರದಲ್ಲಿ ಸರಿಯ ಬರದೇ ಇರೋದಿಲ್ಲ. ಲಕ್ಷ್ಮೀದೇವಿಯ ಒಂದು ಲಕ್ಷಣ, ನಾಲ್ಕು ಕೈಗಳಲ್ಲಿ ಮೇಲೆ ಎರಡು ಕೈಗಳು ಕೂಡ ಎರಡು ಕಮಲಗಳಿರಬೇಕು, ಕೆಳಗಿನ ಎರಡು ಕೈ ಒಂದು ಅರ್ಧ ಹಸ್ತ, ಒಂದು ಅಭಯ ಹಸ್ತ. ಈಗ ನಾಲ್ಕು ಕೈಗಳ ರೂಪ ಲಕ್ಷ್ಮೀದೇವಿ ಹಾಗೆ ಬಂದರು ಅಂತ ವಾದಿರಾಜಸ್ವಾಮಿಗಳು ಬರೀತಾ ತಂತ್ರಸಾರದ ಚಿತ್ರವನ್ನು ಕೊಡ್ತಾ ಇದ್ದಾರೆ. ಎಲ್ಲ ದೇವತೆಗಳು ಕೂಡ ಗಮನಿಸ್ತಾ ಇದ್ದಾರೆ. ಲಕ್ಷ್ಮೀದೇವಿಯ ವೈಭವವನ್ನು ವರ್ಣನೆ ಮಾಡ್ತಾ ಹಣೆ ಮೇಲೆ ತಿಲಕ ಹಚ್ಚಿಕೊಂಡಿದ್ರು, ಮೂಗಿನಲ್ಲಿ ಮೂಗುತಿ ಇತ್ತು, ಕಿವಿಗಳಲ್ಲಿ ಓಲೆಗಳಿದ್ದುವು, ಕಾಲುಗಳಲ್ಲಿ ಗೆಜ್ಜೆ ಕಾಲುಗೆಜ್ಜೆಗಳಿದ್ದುವು, ಅಂತೆಲ್ಲ ಕೈಗಳಲ್ಲಿ ಬಳೆಗಳಿದ್ವು ಅಂತೆಲ್ಲ ಹೇಳ್ತಾರೆ. ಇನ್ನು ಕೇಳಿದ ಜನಕ್ಕೆ ಅರ್ಥ ಆಗಬೇಕು. ಇವೆಲ್ಲ ಕೂಡ ವಿಶೇಷವಾದಂತಹ ಸಂಲಕ್ಷಣಗಳಾದ್ದರಿಂದ ಅವು ಇರಬೇಕು ಅಂತ ಅರ್ಥ. ವಾದಿರಾಸ ಲಕ್ಷ್ಮೀ ಶೋಭನ ಹಾಡು ಕೇಳಿದ ಮೇಲೆ ಪ್ರತಿಯೊಬ್ಬರು ಅಕಸ್ಮಾತ್ ಬಿಟ್ಟಿದ್ರು ಕೂಡ ಹಾಕೊಳ್ಳೋ ಅಭ್ಯಾಸ ಮಾಡಬೇಕು ಅವನ್ನೆಲ್ಲ ಕೂಡ. ಇವತ್ತು ಬಳೆ ಇಲ್ಲದೆ ಇರೋದು, ತಿಲಕ ಇಲ್ಲದೆ ಇರೋದು, ಅವೆಲ್ಲ ಅವಲಕ್ಷಣದ ಸಂಕೇತ ಅಂತ ಕರೆದಿದ್ದ. ಲಕ್ಷ್ಮೀದೇವಿ ಹಾಗೆ ಬಂದಿದ್ದಾರೆ, ನಮ್ಗೆ ಇನ್ನೇನು ಯೋಚನೆ ಮಾಡಬೇಕಾಗಿಲ್ಲ. ನಮ್ಮ ಇಡೀ ಜಗತ್ತಿನ ತಾಯಿಯವರು, ಸಾಕ್ಷಾತ್ ಪರಮಾತ್ಮನ ಹೆಂಡತಿ ಅಂತ ಮಹಾಲಕ್ಷ್ಮೀದೇವಿ ನಮ್ಮ ಆದರ್ಶವಾಗಬೇಕೇ ಹೊರತು ಯಾರ್ಯಾರೋ ಆದರ್ಶ ಆಗಬಾರ್ದು. ಇವತ್ತಿನ ಜನ ಯಾರು ಬರಲಾಗ ನಾವೇ ಹೇಳ್ತಾರೆ, ಅವರು ಆದರ್ಶ ಆದರೆ ಅವರಂತೆ ಆಗ್ತೀರಿ, ಕೊನೆಗೆ ಅಷ್ಟೇ ಪ್ರಯೋಜನ ಇಲ್ಲ. ಮಹಾಲಕ್ಷ್ಮೀದೇವಿ ಮಂಗಳ ದೇವತೆ ಆದ್ದರಿಂದ, ಅಮಂಗಲದ ಹೆಸರೇ ಇಲ್ಲ ಆದ್ದರಿಂದ ಆ ರೀತಿ ಇದ್ದಾರೆ. ವಧು ಹೇಗಿರಬೇಕು ಅಂತ ಹೇಳಿಕೊಡ್ತಾರೆ, ಆ ರೀತಿ ಇದ್ರೆ ವಧುವಾಗ್ತಾರೆ, ವಧು ಆಗೋದೇ ಇಲ್ಲ. ಮಹಾಲಕ್ಷ್ಮೀದೇವಿ ವೈಭವವನ್ನ ವಾದಿರಾಜಸ್ವಾಮಿ ಕೊಡ್ತಕ್ಕಂಥ ಚಿತ್ರ ಬಹಳ ಅಪೂರ್ವವಾದದ್ದು. ಅವತಾರ ಮಾಡಿ ಬಂದ ರೀತಿ, ಇರತಕ್ಕಂಥ ನಾಲ್ಕು ಕೈಗಳು, ಅನಂತರದಲ್ಲಿ ಕಮಲದ ಮೇಲೆ ಕೂತಿದ್ದಾರೆ, ಮತ್ತೆ ಕೂತಿರೋದು ಕಮಲದ ಮೇಲೆ, ಪದ್ಮಾಸನ ಹಾಕೊಂಡು ಕೂತಿದ್ದಾರೆ, ಕಮಲ ಕೈ ಹೊಳ್ಕೊಂಡಿದ್ದಾರೆ, ಮುಖ ಕಮಲದಂತಿದೆ, ಕೈ ಕಮಲಗಳಂತಿದೆ, ಅವರ ಕೈ ಪರಮಾತ್ಮನ ಪಾದ ಕಮಲದಲ್ಲಿದೆ. ಮತ್ತೆ ಶ್ರೀರಮಣೆ ಕರ ಕಮಲ ಪೂರಿತ ಪೂಜಿತ ಚಾರು ಚರಣ ಸರೋಜ ಅಂದ್ರೆ ಲಕ್ಷ್ಮೀದೇವಿಗೂ ಕಮಲಕ್ಕೂ ಬಹಳ ಮುಖ್ಯವಾದಂತಹ ಸಂಬಂಧ ಉಂಟು. ಎಲ್ಲಿ ಪದ್ಮಗಳಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಹೇಳಿದ್ದಾರೆ. ಎಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ನಾರಾಯಣ ಇರ್ತಾನೆ. ತುಳಸಿ ಕಾನನಂ ಯತ್ರ ಯತ್ರ ಪದ್ಮ ವನಾನೀಚ ವಸಂತಿ ವೈಷ್ಣವ ಯತ್ರ ತತ್ರ ಸನ್ನಿಹಿತೋ ಹರಿಹಿ. ಅದೊಂದು ಪುರಾಣ ವಾಕ್ಯ ಅದು. ಎಲ್ಲಿ ತುಳಸಿ ಇರ್ತಾಳೋ, ಎಲ್ಲಿ ಪದ್ಮ ಇರುತ್ತೋ, ಎಲ್ಲಿ ವೈಷ್ಣವರು ಇರ್ತಾರೋ ಅಲ್ಲಿ ಮಹಾಲಕ್ಷ್ಮಿ ನಾರಾಯಣ ಲಕ್ಷ್ಮೀ ನಾರಾಯಣ ಇರ್ತಾರೆ ಅಂತ ಹೇಳಿಬಿಡ್ತಾರೆ. ಅಂತ ಲಕ್ಷ್ಮೀ ರೂಪದಿಂದ ಮುಂದೆ ಬರ್ತಾ ಇದ್ದಾರಂತೆ. ಎಲ್ಲದರ ಜೊತೆ ಬಹಳ ಆಶ್ಚರ್ಯ ಅಂದ್ರೆ ಕೊಳ್ಳಲ್ಲಿ ಮಂಗಲ ಸೂತ್ರ ಕೂಡ ಇದೆ, ಬಹಳ ಇಂಟ್ರೆಸ್ಟಿಂಗ್. ಅದು ಮಂಗಲ ಸೂತ್ರ ಕೂಡ ಲಕ್ಷ್ಮೀದೇವಿ ಕೊಳ್ಳಲ್ಲಿದೆ. ಅಂದಮೇಲೆ ಅವರ ಮದುವೆ ಎಂಬುದು ಲೋಕದೃಷ್ಟಿ ಮದುವೆ ಅನ್ನೋದು ನಿಜವಾದ ಮದುವೆ ಅಲ್ಲ. ನಿಜವಾದ ಮದುವೆ ಆಗಬೇಕಾದ್ರೆ ಅವ್ರು ಒಬ್ಬರು ಬಿಟ್ಟಿದ್ರೆ ಮದುವೆ ಆಗಬೇಕು ಹೊಸದಾಗಿ. ಅವ್ರು ಎಂದೊಬ್ಬರು ನೋಡಿ ಬಿಟ್ಟಿದ್ದಾರೆ ಈ ಮಧ್ಯೆ. ದೇಶತಃ ಕಾಲತಃ ಸಮರವರು. ಲಕ್ಷ್ಮೀದೇವಿ ಇಲ್ಲದ ಜಾಗ ಇಲ್ಲ, ನಾರಾಯಣ ಇಲ್ಲದ ಜಾಗ ಇಲ್ಲ, ಲಕ್ಷ್ಮೀದೇವಿ ಇಲ್ಲದ ಕಾಲ ಇಲ್ಲ, ನಾರಾಯಣ ಇಲ್ಲದ ಕಾಲ ಇಲ್ಲ. ಆ ನಾರಾಯಣ ಗುಣ ಮಾತ್ರ ಭಾರಿ ದೊಡ್ಡದು. ಆದ್ರಿಂದ ದೇಶತಃ ಕಾಲತಃ ಸಮರು, ಗುಣತಃ ಅಸಮರು. ಅದಕ್ಕೆ ಸಮಾಸಮ ಸಮಾನ ಅಂತ ಹೆಸರು ಮಹಾಲಕ್ಷ್ಮಿಗೆ ಉಂಟು. ಅದು ಅರ್ಥ ಮಾಡಿಕೊಂಡ್ರೆ ಲಕ್ಷ್ಮೀನಾರಾಯಣರ ಕಲ್ಯಾಣ ಲೋಕದೃಷ್ಟಿಯ ಕಲ್ಯಾಣನ ಹೊರತು ಬೇರೆ ಅಲ್ಲ. ಲಕ್ಷ್ಮೀದೇವಿ ಮಾಂಗಲ್ಯ ಸಮೇತನಾಗಿ ಅವತಾರ ಮಾಡಿ ಬಂದಿದ್ದಾರೆ. ಅದೇ ರೀತಿ ನಾರಾಯಣ ಬಂದಿದ್ದಾನೆ ಗೊತ್ತೇನು? ಬಸುದೇವ ನೋಡ್ತಾನೆ, ತಮದ್ಭುತಂ ಬಾಲಕ ಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾರ್ಜುರಾಯುಧಂ ಶ್ರೀವತ್ಸ ಲಕ್ಷ್ಮಂ ಕಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ. ಪರಮಾತ್ಮ ಚಕ್ರ ಶಂಖ ಗದಾ ಪದ್ಮಧನಾಗಿ ಅವತಾರ ಮಾಡಿದರೆ ಮಹಾಲಕ್ಷ್ಮೀ ದೇವಿ ಕಮಲಾದಿಗಳ ಸಮೇತ ಕಿರೀಟ ಕುಂಡಲಾದಿಗಳ ಸಮೇತ ಅವತಾರ ಮಾಡ್ತಾ ಇದ್ದಾರೆ. ಅಂದ ಮೇಲೆ ಅವ್ರು ಹುಟ್ಟು ಬಂದಿಲ್ಲ ಅಂತ ಗ್ಯಾರಂಟಿ ಆಯ್ತಲ್ಲ. ಕುಂಸ ವಿಜಯದೊಳಗೆ ಕೃಷ್ಣ ಹುಟ್ಟು ಬಂದಿಲ್ಲ ಅಂತ ಹೇಳೋದಕ್ಕೆ ಏನೇನು ಕಾರಣ ಕೊಡ್ತಾರೋ ಅಷ್ಟು ಕಾರಣ ಕೂಡ ಲಕ್ಷ್ಮೀದೇವಿ ಹುಟ್ಟು ಬಂದಿಲ್ಲ ಅಂತ ಹೇಳೋದಕ್ಕೆ ಎಷ್ಟೇನು ಮಾಡ್ಕೋಬೇಕು. ಅದನ್ನು ಲಕ್ಷ್ಮೀದೇವಿ ಹುಟ್ಟಿಲ್ಲ ಅಂತ ಹೇಳೋದು ಬಹಳ ಸುಲಭವಾದ ಉತ್ತರಗಳು. ವೇದವ್ಯಾಸರು ಅವತಾರ ಮಾಡಿದ್ರಂತೆ, ಆ ವೇದವ್ಯಾಸ ರೂಪ ಅವತಾರ ಜ್ಞಾನಬೋಧಕವಾದ ರೂಪ ಹೇಗಿದ್ರಂತೆ, ಯಜ್ಞೋಪವಿತ ಇತ್ತಂತೆ. ಅಲ್ಲೇನೆ ಹುಟ್ಟಿರಲಿಕ್ಕೆ ಯಜ್ಞೋಪವಿತ, ನಮ್ಮಿದ್ದಾರೆ ಜನ್ಮದಲ್ಲಿ ಯಜ್ಞೋಪವಿತ ಇರೋದಿಲ್ಲ ಪಾಪ, ಹುಟ್ಟಿರಲಿಕ್ಕೆ ಯಜ್ಞೋಪವಿತ ಅದ್ರ ಸಮೇತ ಬಂದಿದೆ. ಯಜ್ಞೋಪವಿತ ಆ ದಿನ ಮೇಘಲೋಲ್ಲಸಂ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ಯಾವ್ಯಾವ ಪ್ರಾದುರ್ಭೂತನಾಗ್ತಾನೋ ಅವೆಲ್ಲ ಪ್ರಾದುರ್ಭಾವಗಳೇ ಹೊರತು ಹೊಸ್ತಾಗಿ ಯಾವುದನ್ನೂ ತಗೊಂಡಿದ್ದಲ್ಲ. ವೇದವ್ಯಾಸ ರೂಪದಿಂದ ಯಜ್ಞೋಪವಿತ ಸಮೇತ ಅವತಾರ ಮಾಡ್ತಾನೆ, ಮುಂದೆ ಉಪನಯನ ಮಾಡಿಸ್ಕೊತಾನೆ. ಮತ್ತೆ ಲೋಕದೃಷ್ಟಿಯೊಳಗೆ ಲಕ್ಷ್ಮೀದೇವಿ ಮಾಂಗಲ್ಯ ಸಮೇತ ಪ್ರಾದುರ್ಭೂತರಾಗ್ತಾರೆ, ಮತ್ತೆ ಮಾಂಗಲ್ಯ ಕಟ್ಸ್ಕೊತಾರೆ. ಆಮೇಲೆ ಇದು ಅರ್ಥ ಮಾಡಿಕೊಂಡ್ರೆ ಲೋಕದೃಷ್ಟಿಯಲ್ಲಿ ಕಟ್ಸಿಕೊಳ್ಳೋದು ಶಾಸ್ತ್ರದೃಷ್ಟಿಯಲ್ಲಿ ಯಾವಾಗಲೂ ಇರೋದು. ಇದು ಲಕ್ಷ್ಮೀನಾರಾಯಣರ ವಿಶೇಷವಾದಂತಹ ಒಂದು ಸಂಬಂಧ. ನಮ್ಮಲ್ಲಿ ಒಂದು ಕಲ್ಪನೆ ಇದೆ, ತುಂಬಾ ಜನ ಪ್ರಶ್ನೆ ಮಾಡ್ತಿರ್ತಾರೆ, ಈ ಹುಟ್ಟುತ್ತಿರಕ್ಕೆ ವಿವಾಹದ ಕಾಲಕ್ಕೆ ವಿವಾಹದ ನಂತರ ಗಂಡ ಬರೋದು, ಮೊದಲು ಇರೋದಿಲ್ವಲ್ಲ, ಆದ್ರಿಂದ ಮೊದಲಿಂದ ಕುಂಕುಮ ಹಚ್ಕೋಬೇಕು ಅಂತ ಕೆಲವರು ವಾದ. ಕೆಲವರು ನಮ್ಮ ಜನ ವಾದ ಮಾಡಿ ನಿಶ್ಚಯರು, ಇಂಥವಾದ ಗಾಳಿ ಜೋರಾಗಿರ್ತಾರೆ. ಮೊದಲಿಂದ ಬಳೆ ಹಾಕೋಬೇಕು, ಯಾವತ್ತಿನ ಬಳೆ ಹಾಕೊಂಡ್ರೆ ಸಾಕಲ್ಲ, ಮೊದಲಿಂದ ಹಾಕೋಬೇಕು. ಅದಕ್ಕೆ ಉತ್ತರ ಇದೆ, ಯದ್ಯಪಿ ಮದುವೆ ಆಗಿಲ್ಲ ಆದ್ರೆ ಗಂಡ ಇಲ್ಲ ಅಂತಲ್ಲ, ಪರ ಏನೋ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಈಗಾಗಲೇನೆ, ಒಂದ್ ಕಡೆ ಇದ್ದಾನೆ. ಆದ್ರಿಂದಾನೆ ಅದು ಪಾಸಿಟಿವ್ ಸೆನ್ಸ್ ತಗೊಂಡ್ಬಿಟ್ಟಾಗ ಈಗಾಗಲೇ ಅವಳು ಏನಾಗ್ಬಿಟ್ಟಿದ್ದಾಳೆ, ಮಧುವಾಗಿ ಇದ್ದಾಳೆ, ಆ ಲಕ್ಷಣ ಇರಬೇಕು ಅಂತ ಅರ್ಥ. ಆದ್ದರಿಂದ ಮದುವೆಯಾಗೋದಕ್ಕಿಂತ ಮುಂಚಿತವಾಗಿ ಗಂಡ ಇಲ್ಲ ಇರೋದು ನಿಶ್ಚಿತ ಅಂತ ಶಾಸ್ತ್ರ ಹೇಳಿರೋದ್ರಿಂದ ಇವಳು ಆ ಥರನೇ ಬೆಳೆದಿರಬೇಕು. ಆದ್ದರಿಂದ ಕುಮಕ ಯುಕ್ತಿಯನ್ನು ಮಾಡಲಿಕ್ಕೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಲಕ್ಷ್ಮೀದೇವಿ ಹಾಗಿದ್ದಾರೆ ಇನ್ನು ಸಾವಿರ ಮಾತಾಡಬೇಕಾಗಿಲ್ಲ, ಲಕ್ಷ್ಮೀದೇವಿ ಹಾಗಿದ್ದಾರೆ ಹಾಗೆ ಬರ್ತಾ ಇದ್ದಾರಂತೆ. ಕೈಯಲ್ಲಿ ಆ ಮಾಲೆಯನ್ನು ಕೊಡ್ತಾ ಇದ್ದಾನೆ ವರುಣ, ಹಿಡ್ಕೊಂಡು ಬರ್ತಾ ಇದ್ದಾರಂತೆ. ಲಕ್ಷ್ಮೀದೇವಿ ಯಾರಿಗೆ ಮಾಲೆ ಹಾಕ್ತಾರೆ ಅಂತ ಪ್ರಸಿದ್ಧಿ. ನಮ್ಮ ಲಾಟ್ರಿ ಯಾರು ಹೊಡೆಯುತ್ತೆ ಅಂತ ಕಾಯ್ತಾ ಕೂತಿರ್ತಾರೆ ಪಾಪ. ಲಾಟ್ರಿ ಹೊಡೆಯೋದಕ್ಕೆ ಇವರು ಇವರ ಲಾಟ್ರಿ ಹೊಡೆದಿರ್ತಾರೆ. ಲಕ್ಷ್ಮೀದೇವಿ ಯಾರು ಕೊಳ್ಳಲ್ಲಿ ಮಾಲೆ ಹಾಕ್ತಾಳೆ, ಬಹಳ ಇಂಟ್ರೆಸ್ಟಿಂಗ್ ಅದು. ಮಾಲೆ ಹಿಡ್ಕೊಂಡು ಓಡಾಡ್ತಿದ್ದಾರಂತೆ ಲಕ್ಷ್ಮೀದೇವಿ. ಎಲ್ಲರ ಕಣ್ಣು ಲಕ್ಷ್ಮಿ ಅಮ್ಮ ಹಾಕ್ತಾರೆ, ಅಮ್ಮ ಹಾಕ್ತಾರೆ, ಕಾಯ್ತಾ ದೇವತೆಗಳಿಗೆ ಮೋಹ ಇಲ್ಲ. ಮತ್ತೆ ದೇವತೆಗಳಿಗೆ ಎಂದು ಲಕ್ಷ್ಮಿ ಕಟದೃಷ್ಟಿನ ನೋಡದೇ ಇಲ್ಲ ಅವರು. ಹೇಳ್ತಾರೆ ಆಚಾರ್ಯ, ವಿಜಾನಮಾನ ಜಗತಾಂಬಿ ಮಾತಾರಂ ಪುರಾರ್ಥಿತು ನಾಯೈರತ್ರ ದೇವತಾಹ. ದೇವತೆಗಳಿಗೆ ಲಕ್ಷ್ಮೀದೇವಿ ಬಗ್ಗೆ ಯಾರು ಹೇಳಬೇಕಾಗಿಲ್ಲ, ತಾಯಿ ಅಂತ ಗೌರವ ಬಂದೋಗ್ಬಿಟ್ಟಿದೆ ಆಗಲಿ ಅವರಿಗೆ. ಲಕ್ಷ್ಮೀದೇವಿನ ರಾಕ್ಷಸ ನೋಡ್ರೆ ಅವ್ರು ನೋಡ್ತಾ ಇಲ್ಲ, ಅವ್ರು ನೋಡ್ತಾ ಇರೋ ತಾಯಿ ಅಂತ ಗೌರವದಿಂದ ನೋಡ್ತಾ ಇದ್ದಾರೆ ಹೊರತು ಕೆಟ್ಟದೃಷ್ಟಿ ನೋಡ್ತಾ ಇಲ್ಲ, ದೈತ್ಯರ ಹಾಗೆ ನೋಡ್ತಾ ಇದ್ದಾರೆ ಅಷ್ಟೇ. ಆದ್ರೆ ಜಗತ್ತಿಗೆಲ್ಲ ಗೊತ್ತಾಗಬೇಕಲ್ಲ, ಮಾಲೆ ಹೇಳ್ಕೊಂಡು ಓಡಾಡ್ತಿದ್ದಾರಂತೆ ಮಹಾಲಕ್ಷ್ಮಿ. ಯಾರು ಕೊಳ್ಳಲ್ಲಿ ಹಾಕಬೇಕೀಗ, ಇದು ಬಹಳ ಮುಖ್ಯ. ಇದು ಶಾಸ್ತ್ರ ಹೇಳುತ್ತದೆ, ಒಬ್ಬ ಕನ್ಯೆ ವರನ ಒರೆಸಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂದ್ರೆ ತನಗಿಂತ ಮುಂದಿರಬೇಕು, ಅಷ್ಟೆ. ತನಗಿಂತ ಶ್ರೇಷ್ಠನಾಗಿರಬೇಕು, ನಮ್ಮ ಪ್ರಕಾರ ಶ್ರೇಷ್ಠನಾಗಿರೋ ಕ್ವಾಲಿಫಿಕೇಶನ್ನು ಸಂಬಳ ಇದರಲ್ಲಿ ಶ್ರೇಷ್ಠನಾಗಿರಬೇಕು ಅಷ್ಟೇ ತಿಳ್ಕೊಂಡಿದ್ದೆ. ಹೈಟು ಇತ್ಯಾದಿ ಎಲ್ಲ ಒಂಥರ ಮ್ಯಾಚಿಂಗ್ ನೋಡ್ತಾರೆ. ಶಾಸ್ತ್ರ ಹೇಳ್ತಾರೆ ಗುಣದಲ್ಲಿ ಶ್ರೇಷ್ಠನಾಗಿರಬೇಕು, ಗುಣದಲ್ಲಿ ಶ್ರೇಷ್ಠನಾಗಿರಬೇಕು. ಇದನ್ನು ಮರ್ತು ಬಿಡ್ತಾರೆ ಜನ. ಅಲ್ರಿ ಏನೇನೋ ಕುಡಿತಾನೆ ಬಿಡ್ರಿ, ಎಷ್ಟು ಒಳ್ಳೆ ಸಂಬಳ ಬರುತ್ತಲ್ಲ ಸಾಕು ಅಂತ ಬಿಡ್ತಾನೆ ಸಾಕು. ಎಷ್ಟು ಹೋದ್ರೆ ಉಚ್ಚಾಬಟ್ಟೆ ಓದಿದ್ದಾನೆ, ಹುಚ್ಚುಚ್ಚು ಓದಿರ್ತಾನೆ ಜೊತೆ ಉಚ್ಚಾಬಟ್ಟೆ ಓದೋದ್ರ ಜೊತೆಗೆ ದೇವರಿಲ್ಲ ಅಂತಂದ್ರೆ ಏನು ಓದೋದು ಒಂದು. ಎಷ್ಟಾದ್ರೂ ಇಲ್ಲ ದೇವರೇ ಇಲ್ಲ ಅಂತ ಗೊತ್ತಿಲ್ಲದ ಓದಿ ಏನು ಬೆಲೆ ಇದೆ? ಅದಕ್ಕೆ ಯೋಚನೆ ಮಾಡಿ. ಇವತ್ತು ದೇವರಲ್ಲಿ ಭಕ್ತಿ ಇಲ್ಲ ಅಂದ್ರೆ ಆ ಓದಿ ಯಾವ ಮಹತ್ವನೂ ಇಲ್ಲ. ದೇವರ ಪೂಜ್ಯ ಭಾವನೆ ಇಲ್ಲ ಅಂತ ಕೇಳಿದ್ರೆ ಅವನ ಗುಣಗಳೆಲ್ಲ ಸೊನ್ನೆ ಆಗುತ್ತೆ ಅಂತ ಅರ್ಥ. ಏನೂ ಪ್ರಯೋಜನ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ಅದಕ್ಕೆ ಸುಗುಣನಿಗೆ ಅಂತಾನೆ ಪ್ರಾರಂಭ ಮಾಡಿದ್ರು. ಶೋಭನಗಣ್ಯರೇ ಸುಗುಣನಿಗೆ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಲಕ್ಷ್ಮೀ ಯೋಚನೆ ಮಾಡ್ತಾ ಇದ್ದಾರೆ, ವರ ನನಗಿಂತ ಶ್ರೇಷ್ಠನಾಗಿರಬೇಕು, ನನಗಿಂತ ಶ್ರೇಷ್ಠನಾಗಿರಬೇಕು. ಲಕ್ಷ್ಮೀದೇವಿ ಹೇಗಿದ್ದಾರೆ ಮುಂದಿನ ಪ್ರಶ್ನೆ, ಲಕ್ಷ್ಮೀದೇವಿ ಹೇಗಿದ್ದಾರೆ ಅಂತ ಕೇಳಿದ್ರೆ ಅತ್ಯಂತ ಗುಣವತಿಯವರು. ಅವರಲ್ಲಿರೋ ಗುಣ ಯಾವ ದೇವತೆಗಳು ಇಲ್ಲ, ಯಾವ ದೇವತೆಗಳು ಹೊಂದಿಲ್ಲ ಗುಣಗಳನ್ನ ಮೇಲೆ ಎಂಥ ಗುಣವಂತ ಹುಡುಕ್ಬೇಕೀಗ ಅಂತ ಹೇಳಿ ಅವರಲ್ಲೆಲ್ಲ ದೋಷ ಹೇಳ್ತಾ ಹೊರಟ್ರಂತೆ. ಎಲ್ಲಾ ದೇವತೆಗಳಲ್ಲೂ ಒಂದೊಂದು ದೋಷ ಇದೆ. ಬಹಳ ಇಂಟ್ರೆಸ್ಟಿಂಗ್ ಇದು. ಬ್ರಹ್ಮಸೂತ್ರಗಳಲ್ಲಿ ಪತ್ಯುರಸಾನಂದಸ್ಯ ಅಂತ ಸೂತ್ರ ಬರುತ್ತೆ. ರುದ್ರಾದಿ ದೇವತೆಗಳಲ್ಲಿ ದೋಷಗಳಿವೆ ಅಂತ ಅದಕ್ಕೆ ಅರ್ಥ. ಆ ದೋಷಗಳಿದ್ರೆ ಅಷ್ಟೇ ಹೇಳಿಬಿಟ್ರು. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಯಾವ್ಯಾವ ದೋಷಗಳು ಯಾರಲ್ಲಿದೆ ಒಂದು ಲಿಸ್ಟ್ ಕೊಡ್ತಾ ಹೋಗ್ತಾರೆ. ಒಬ್ಬೊಬ್ಬರು ಒಂದು ದೋಷಗಳಿವೆ. ಲಕ್ಷ್ಮೀದೇವಿ ಏನ್ ಮಾಡಿದ್ರಂತೆ, ಯಾರು ಹೆಸರಿಡ್ದು ಹೇಳೋದಿಲ್ಲ, ಇಂಥವರಲ್ಲಿ ದೋಷ ಇದೆ ಅಂತ ಹೇಳೋದಿಲ್ಲ. ಒಬ್ಬರಲ್ಲಿ ಹಾಗೆ, ಒಬ್ಬರಲ್ಲಿ ಹೀಗೆ ಅಂತ ಹೇಳ್ತಾ ಹೊರಟುಬಿಟ್ರಂತೆ. ಒಬ್ರು ಹಾಗಿದ್ದಾರೆ, ಒಬ್ರು ಹೀಗಿದ್ದಾರೆ, ಒಬ್ರು ಹಾಗಿದ್ದಾರೆ ಅಂತ ಹೇಳಿದ್ರಂತೆ. ಹೆಸರು ಹೇಳಲಿಲ್ಲ ಅಂತ, ಯಾಕೆಂದ್ರೆ ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ. ಎಲ್ಲ ತನ್ನ ಮಕ್ಕಳೇನೋ ಪಾಪ, ಅವ್ರು ಯಾಕೆ ಬೈಬೇಕು ಡೈರೆಕ್ಟ್ ಆಗಿ? ಅದು ರಾಕ್ಷಸರು ಬೇರೆ, ಅವರಿಗೆ ಬೈಬೇಕ? ಈ ಮಧ್ಯೆ ಯಾರು ಬೈಬೇಕಾದ್ರೆ ತಮ್ಮನೇ ತಮ್ಮೇನ್ ಮೇಲೆ ಬೈಬೇಕು, ಕಂಡವರಿಗೆ ಬೈಬಾರದು. ಅವಸರದ ಮುಂದೆ ಬಂದ್ಬಿಟ್ರೆ ಇನ್ನೂ ಬದಲೇ ದ್ವೇಷಿಗಳು, ಇನ್ನು ಜಾಸ್ತಿ ದ್ವೇಷ ಮಾಡ್ತಾರೆ. ಆದ್ರಿಂದ ಹೇಳಬಾರದು. ತನ್ನ ಮಕ್ಕಳ ಕುಂದ ತಾನೇ ತೇಳುವುದಕ್ಕೆ ಸಂಕೋಚ ಪಟ್ಟರು ಅಂದ್ರೆ ಎಷ್ಟು ಅರ್ಥ ಇದೆ. ಇನ್ನೊಬ್ಬರ ಮುಂದೆ ತಮ್ಮ ಮಕ್ಕಳನ್ನು ಹೀಯಾಳಿಸೋದ್ರಿಂದ ತೇಜೋ ವಧೆ ಮಾಡಿದಾಗತ್ತೆ, ಅದನ್ನು ಮಾಡಬಾರದು ಅಂತ ಸುಳ್ಳಾಗಿಲ್ಲ. ದೋಷ ಹೇಳಲೇಬೇಕು, ಇಲ್ಲದಿದ್ರೆ ಮೋಸ ಮಾಡಬೇಕಾಗತ್ತೆ. ಹೆಸರು ಹೇಳಬಾರದು, ತೇಜೋ ವಧೆ ಮಾಡಬೇಕಾಗತ್ತೆ. ದೋಷ ಹೇಳಿರಬೇಕು, ತೇಜೋ ವಧೆ ಮಾಡಬಾರದು ಅಂತ ಹೇಳಿಬಿಟ್ಟು ಅದೇನು ಮಾಡಿದ್ರಂತೆ, ಕೆಲವರು ಹಾಗೆ ಕೆಲವರು ಹೀಗೆ ಕೆಲವರು ಹೀಗೆ ಅಂತ ಹೇಳಿಬಿಟ್ರು. ಅವರಿಗೆಲ್ಲ ಕೇಳಿದ ನಮಗೆ ಅಂತ ಅವ್ರಿಗೆ ಅರ್ಥ ಆಗಬೇಕು. ಕೆಲವರು 35 ಬಂದವರೆಲ್ಲ ಫೇಲ್ ಅಂತ ಹೇಳಿಬಿಡ್ತಾನೆ, ಗೊತ್ತು ಉಳಿದು ನನ್ನ ಬಾರ ಹೋಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಆಗಲೇ ಅವರು ಹೆಸರು ಹೇಳಬಾರದು, ಬೇಜಾರಾಗುತ್ತೆ. ಅದಕ್ಕೆ ಇವರು ಕೆಲವರು ಹೀಗಿದ್ದಾರೆ, ಕೆಲವರು ಹಾಗಿದ್ದಾರೆ. ದೋಷ ಹೇಳ್ತಕ್ಕಂಥ ಕಲೆ ಅದು ಒಂದು. ದೋಷಗಳನ್ನು ಮಹಾಲಕ್ಷ್ಮೀ ದೇವಿ ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗ್ತಾರೆ. ಬಹಳ ಸುಂದರವಾದ ಘಟ್ಟ ಲಕ್ಷ್ಮೀ ಶೋಭನ ಹಾಡಿನಲ್ಲಿ ನಾವು 4 ಘಟ್ಟ ಮಾಡ್ಕೋಬೇಕು. ಮೊದಲನೇ ಘಟ್ಟ ಲಕ್ಷ್ಮೀದೇವಿಯ ಪ್ರಾದುರ್ಭಾವದ ಘಟ್ಟ, ಎರಡನೇ ಘಟ್ಟ ಲಕ್ಷ್ಮೀದೇವಿಯ ವರ್ಣನೆ, ಅವ್ರು ಹೇಗಿದ್ದಾರೆ ಅಂತಕ್ಕಂಥ ವರ್ಣನೆ, ಮೂರನೇ ಘಟ್ಟ ಉಳಿದ್ದು ಏನೇನು ದೋಷಗಳಿವೆ ಅಂತ ಹೇಳ್ತಾರಲ್ಲ ಅದು ಥರ್ಡ್ ಸ್ಟೆಪ್. ಅದು ಯಾವ ಸುಲಭ ನೆನಪಿಟ್ಟರು ಸರ್, 112 ಪದ್ಯಗಳನ್ನು ಕೂಡ ಹೇಗೆ ಕ್ಲಾಸಿಫೈ ಮಾಡ್ಕೋಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಆ ದೋಷಗಳು ಹೇಗೆ ಹೇಳ್ತಾರೆ, ಎಷ್ಟು ಅಪೂರ್ವವಾಗಿ ಹೇಳ್ತಾರೆ. ಉಳಿದ ದೇವತೆಗಳ ಬಗ್ಗೆ ನಮಗೆ ಅಗೌರವ ಬಂದಿರಬಾರದು, ಅಟ್ ದ ಸೇಮ್ ಟೈಮ್ ಸರ್ವೋತ್ತಮತ್ವ ಭಾವನೆಯನ್ನು ಬರಬಾರದು. ಇವತ್ತು ಉಳಿದ ದೇವತೆಗಳು ದೋಷ ಹೇಳೋದು ಅಂತ ಹೇಳಿದ್ರೆ ಅವಮಾನ ಮಾಡೋದು ಅಂತ ಅರ್ಥ ಅಲ್ಲ, ಅವಮಾನ ಮಾಡೋದು ಅಂತ ಅರ್ಥ ಆಗಬಾರದು. ಅವ್ರ ಲಿಮಿಟೇಷನ್ ಇರೋದು ಅಷ್ಟೇ. ಇದು ಉಳಿದ ದೇವತೆಗಳ ದೋಷದ ಕಥನ ಬಿಟ್ಟು ಸರ್ವೋತ್ತಮತ್ವ ಪರಿವಾಸನವಾಗಿ ಹೊರತು ಬೇರೆ ಅಲ್ಲ. ಅದನ್ನ ಹೇಗೆ ಹೇಳ್ತಾರೆ ಏನೆಂಬುದನ್ನ ನಾಳೆ ದಿವಸ ವಿಸ್ತಾರವಾಗಿ ನೋಡೋಣ. ಈಗ ಭಾಗವತದಲ್ಲಿ ಹೇಗೆ ಬಂದಿದೆ ಅದು ವಜ್ರಾಷ್ಟಮಿ ಹೇಗೆ ಇಡ್ತಾರೆ, ಅದು ಯಾರ್ಯಾರು ಅಪ್ಲೈ ಆಗುತ್ತೆ ಅದೆಲ್ಲ ಕೂಡ ಅವ್ರಿಗೆ ಹಾಗೆ ಇವರಿಗೆ ಅಂತ ಹೇಳಿಬಿಡ್ತಾರಲ್ಲ. ಅವ್ರ ದೋಷಗಳು ಹೇಗೆ ಯಾರಲ್ಲಿವೆ, ಅದರಿಂದ ಲಕ್ಷ್ಮೀ ಯಾಕೆ ತ್ಯಾಗ ಮಾಡಿದ್ರು, ಇದು ಯಾವ ನಾರಾಯಣ ಇಲ್ಲ ಅಂತ ಪುರೋ ಆಗ್ಬೇಕು. ಆಮೇಲೆ ಇವರಲ್ಲಿ ಇದೆ ಅಂತ ಹೇಳಿದ್ರೆ ಸಾಲದು, ಮತ್ತೆ ನಾರಾಯಣನಲ್ಲಿ ದೋಷಗಳು ಇಲ್ಲ ಅಂತ ಆಗಬೇಕು. ಅದೆಲ್ಲ ಹೇಳೋದಕ್ಕೆ ಲಕ್ಷ್ಮೀ ಶೋಭನ ಹಾಡು ಅಂತ ಕರೆದಿತ್ತು. ನಾಳೆ ದಿವಸ ಸರಿ ಮುಂದಿನ ಭಾಗವನ್ನು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ವಸ್ತು ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂತೇನ ಪ್ರಿಯತಾಂ ಕಮಲಾಲಯ
ಮೋವಾಚ ಇಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವತಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮೇಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂಂ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶ್ರೀ ವಾದಿರಾಜಸ್ವಾಮಿಗಳು ರಚನೆ ಮಾಡಿರತಕ್ಕಂತಹ ಅನೇಕ ಕೃತಿಗಳಲ್ಲಿ ಲಕ್ಷ್ಮೀಶೋಭನ ಪದ ಅಥವಾ ಲಕ್ಷ್ಮೀಶೋಭನ ಹಾಡು ಅನ್ನೋದು ಬಹಳ ಅಪೂರ್ವವಾದ ಒಂದು ಕೃತಿ. ಒಟ್ಟು 114 ಶ್ಲೋಕಗಳ ಪದ್ಯಗಳ ಆ ಕೃತಿಯಲ್ಲಿ ಲಕ್ಷ್ಮೀನಾರಾಯಣರ ವಿವಾಹದ ಹಿನ್ನೆಲೆಯನ್ನು ನಿರೂಪಣೆ ಮಾಡುತ್ತಾ ಅದರಲ್ಲಿ ಹೇಗೆ ಹರಿಸರ್ವೋತ್ತಮತ್ವಾದಿ ಪ್ರಮೇಯಗಳು ಬಂದಿದೆ ಅಂತ ಹೇಳಿದ್ದಾರೆ. ಯಾವುದೇ ಒಂದು ಕಥೆಯ ಮುಖ್ಯ ಸಾರಾಂಶ ವಿಷ್ಣು ಭಕ್ತಿ ವಿಧಾನಾರ್ಥಂ